ஹரி ஓம் ஸ்ரீ குருப்யோ நமஹ. அப்ரமம் வங்கரைத்தம் அதிடம் யமுனம் சுதா ஆனந்த தீர்த்தமத்லம் வதே தாபத்ரயாபகம் நித்யா சித்தாந்த துத்வாந்த வித்வம்சனசக்ஷணஹ ஜெயதீர்த்தாகதனிர்பாஸ்தாம் நோஹதம்பரே அப்திகல்பித கல்போயம் பிரத்யத்திர கேசரி வியாச தீர்த்த குரு பூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகாகரானஹம் வாதிராஜ குருநந்தே ஹைக்ரீபதாஷ்ரயான் பூஜ்ய ராகவேந்திராய சத்ருதர்மரதாய பத்தாம் கல்பவருக்ஷாய நமதாம் காமதேனவே மதுவாதிதாந்திரவையே வைஷ்ணவேந்தி வரேந்தவே ஸ்ரீ ராகவேந்திர குருவே நமத்யாளவே ஆபாதமௌழி பரியந்தம் குருநாமாப்யம் ஸ்மரேத் தேன விக்னாஹ பிரணஷ்யந்தி சித்யந்தி மனோரதாஹ. ஹரிஹி ஓம் ஸ்ரீ குருப்யோ நமஹ. ನಾವು ಬ್ರಹ್ಮಸೂತ್ರಗಳಲ್ಲಿ ಹೇಳಿರುವಂತಹ ಕರ್ತೃತ್ವಾಧಿಕರಣ ಎರಡನೇ ಅಧ್ಯಾಯದಲ್ಲಿ ಮೂರನೇ ಪಾದದಲ್ಲಿರುವಂತಹ ಕರ್ತೃತ್ವಾಧಿಕರಣ ಅದರಲ್ಲಿರುವಂತಹ 10 ಸೂತ್ರಗಳನ್ನು ನೋಡಿ ಒಂದು ವಿಧವಾದ ತೀರ್ಮಾನ ರೂಪವಾದ ಒಂದು ಸ್ಥಿತಿಗೆ ಬಂದಿದ್ದೀವಿ. ಏನಂದ್ರೆ ಪರಮಾತ್ಮ ಸ್ವತಂತ್ರ ಕರ್ತನಾಗಿದ್ದಾನೆ, ಅವನು ಯಾವಾಗಲೂ ಸ್ವತಂತ್ರ, ಯಾವಾಗಲೂ ಅವನು ಎಲ್ಲಾದರೂ ಅಲ್ಲಿ ಅವನ ಕರ್ತೃತ್ವ ಅನ್ನೋದು ಸ್ವತಂತ್ರ ಕರ್ತೃತ್ವ, ಜೀವನಿಗೆ ಅಸ್ವತಂತ್ರ ಕರ್ತೃತ್ವ ಅನ್ನೋದು ಯಾವಾಗಲೂ ಇದೆ. ಸೊ ಜೀವ ತಾನು ಸ್ವತಂತ್ರವಾಗಿ ಯಾವುದನ್ನು ಮಾಡಲಾರ. ಹಾಗಂದ್ರೆ ಮತ್ತೆ ಜೀವ ಒಂದು ಜಡವಸ್ತು ಹಾಂಗಿರ್ತಾನಲ್ಲವಾ ಅಂತ ಹೇಳಿದ್ರೆ, ಹೌದು ಜಡವಸ್ತು ಹಾಂಗೆ ಆದ್ರೆ ಜಡವಸ್ತು ಅಲ್ಲ. ಯಾಕಂದ್ರೆ ಜಡವಸ್ತುವಿಗೆ ಯಾವ ಫೀಲಿಂಗ್ಸ್ ಇರೋದಿಲ್ಲ, ಯಾವ ಎಕ್ಸ್ಪ್ರೆಷನ್ಸ್ ಇರೋದಿಲ್ಲ, ಸುಖ ದುಃಖಗಳ ಅನುಭವ ಇರೋದಿಲ್ಲ. ಸೊ ಅದಕ್ಕೆ ನಾವು ಒಂದು ಉದಾಹರಣೆಯನ್ನು ಕೂಡ ತಗೊಂಡು ಆಕಳು, ಆಮೇಲೆ ಆಕಳನ್ನು ಹಾಲು ಕೆರೆಯುವವನು, ಆಮೇಲೆ ಹಾಲು, ಆಮೇಲೆ ಆಕಳಿನ ಮೊಲೆ. ಸೊ ಈ ವಿಧವಾಗಿ ತಗೊಂಡ್ರೆ ಅದು ಜಡ ವಸ್ತುವಿಗೆ ಇರುವಂತಹದ್ದು ಏನಂದ್ರೆ ಕೇವಲ ವಿಕಾರ ರೂಪವಾದ ಕರ್ತೃತ್ವ. ಅದನ್ನು ಕರ್ತೃತ್ವ ಅಂತ ಕರೆಯೋದ್ರೆ ವಿಕಾರ ರೂಪವಾದ ಕರ್ತೃತ್ವ ಅಂತ ಕರಿಬಹುದು ಅಷ್ಟೇ. ಅಂದ್ರೆ ಕೇವಲ ಅದರಲ್ಲಿ ಒಂದು ಪರಿಣಾಮ ಬರುತ್ತೆ ಅಷ್ಟೇ ಹೊತ್ತು ಅದಕ್ಕಿಂತ ಏನು ಅದಕ್ಕೆ ಒಂದು ಫೀಲಿಂಗ್ಸ್ ಏನೂ ಇಲ್ಲ ಜಡ ವಸ್ತುವಿನಲ್ಲಿ. ಆದ್ರೆ ಜೀವನಿಗೆ ತಾನು ಕರ್ತ ಅನ್ನುವ ಅಹಂಕಾರ ಬರಲಕ್ಕೂ ಅವಕಾಶವಿದೆ, ತಾನೇ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಬಹುದು ಅವನು, ಅವನಿಗೊಂದು ಭ್ರಮ ಬರ್ಲಕ್ಕೆ ಅವಕಾಶವಿದೆ, ಅದು ದೇವರಿಂದಲೇ ಆಗಬಹುದು. ಆದ್ರೆ ಆ ಅನುಭವ ಅನ್ನೋದು ಜೀವನಿಗೆ ಇದೆ. ಈ ಕಾರಣದಿಂದ ಜೀವ ಅಸ್ವತಂತ್ರ ಕರ್ತರು ಆಗಿದ್ದಾನೆ. ಪರಮಾತ್ಮ ಸ್ವತಂತ್ರ ಕರ್ತು, ಸ್ವತಂತ್ರ ಅಂತ ಹೇಳೋದರ ಮೂಲಕವಾಗಿ ಅವನಿಗೆ ಯಾವ ಲೇಪವೂ ಇಲ್ಲ. ಅವನು ಪೂರ್ಣ ಆನಂದಮಯ ಆದವನು. ತಾನು ಕೇವಲ ತನ್ನ ವಶದಲ್ಲಿ ಇರುವಂತಹ ಆ ಜೀವರಿಗೆ ಆ ಜೀವರಿಂದ ಮಾಡಿಸುವುದಕ್ಕಾಗಿ ತಾನು ಬಿಂಬರೂಪನಾಗಿ ಪ್ರತಿಬಿಂಬ ರೂಪರಾದಂತಹ ಜೀವರಿಂದ ಎಲ್ಲವನ್ನು ಮಾಡಿಸ್ತಾನೆ ಅವನು. ಇಲ್ಲ ಅಂದ್ರೆ ಜೀವರಿಗೆ ಮಾಡುವ ಶಕ್ತಿಯೇ ಇಲ್ಲ. ಸೊ ಅವರಿಗೆ ಶಕ್ತಿಯನ್ನು ಕೊಟ್ಟು, ಪ್ರೇರಣೆಯನ್ನು ಕೊಟ್ಟು, ಎಲ್ಲವನ್ನು ಕೊಟ್ಟು ಪರಮಾತ್ಮ ತಾನು ಮಾಡಿಸ್ತಾನೆ. ಆ ಕಾರಣದಿಂದ ಪರಮಾತ್ಮ ಅವರಿಂದ ಮಾಡಿಸಿ ಅವರಿಗೆ ಉಣಿಸಬೇಕಾದ ಫಲವನ್ನು ಅವರಿಗೆ ಅವರವರ ಕರ್ಮಗಳಿಗೆ ತಕ್ಕಂತೆ ಉಣಿಸ್ತಾನೆ. ಇದರಲ್ಲಿ ನಮ್ಗೆ ಕೆಲವು ಸಂಶಯಗಳು ಬರಲಿಕ್ಕೆ ಅವಕಾಶವಿದೆ. ಏನಂದ್ರೆ ಜೀವನಿಗೆ ಯಾವ ಸ್ವತಂತ್ರವೂ ಇಲ್ಲದೆ ಇದ್ದರೆ ಅವನು ಆ ಫಲಗಳನ್ನು ಯಾಕೆ ಉಣಬೇಕು? ಎಲ್ಲಾ ಪರಮಾತ್ಮನೇ ಮಾಡಿಸಿದರೆ ಜೀವನಿಗೆ ಯಾಕೆ ಆ ಫಲಗಳು ಬರಬೇಕು ಅನ್ನುವ ಸಂಶಯ ಬಂತು. ಆ ಸಂಶಯಕ್ಕೆ ಸಮಾಧಾನ ಏನಂದ್ರೆ, ಜೀವನಿಗೆ ಆ ಫಲಗಳನ್ನು ಕೊಡುವುದಕ್ಕೆ ಪರಮಾತ್ಮ ತಾನು ಸ್ವತಂತ್ರನಾಗಿದ್ದಾನೆ, ಅಷ್ಟು ಮಾತ್ರಕ್ಕೆ ಕೊಡ್ತೀನಿ ಅಂತ ಅಲ್ಲದೆ, ಅದು ಶಾಸ್ತ್ರಗಳ ಅನುಸಾರವಾಗಿಯೇ, ವಿಧಿ ನಿಷೇಧಗಳ ಅನುಸಾರವಾಗಿಯೇ, ಅಕಾರ್ಡಿಂಗ್ ಟು ರೂಲ್ಸ್ ಓನ್ಲಿ ಪರಮಾತ್ಮ ತಾನು ಅವರವರಿಗೆ ಅವರವರ ಯೋಗ್ಯತಾನುಸಾರ ಕರ್ಮಗಳನ್ನು ಮಾಡಿಸಿ ಸ್ವಭಾವಾನುಸಾರವೇ ಮಾಡಿಸ್ತಾನೆ ಕರ್ಮಗಳು. ಸೊ ಹಿ ಈಸ್ ಫಾಲೋಯಿಂಗ್ ದ ರೂಲ್ಸ್ ಫ್ರಮ್ ಎ ಟು ಸಿ ಎಲ್ಲ ಕಡೆ. ಅಂದ್ರೆ ಮೊದಲು ಪ್ರೇರಣೆಯನ್ನು ಕೊಡುವುದರ ಹಿಡ್ಕೊಂಡು ಅವರಿಗೆ ಕರ್ಮಫಲವನ್ನು ಕೊಡುವುದರವರೆಗೂ ಕೂಡ ಎಲ್ಲ ಕಾರ್ಯಗಳನ್ನು ಪರಮಾತ್ಮ ತಾನೇ ಮಾಡ್ತಾನೆ, ಮಾಡಿಸ್ತಾನೆ. ಆ ಕಾರಣದಿಂದ ಪರಮಾತ್ಮನಿಗೆ ಯಾವ ಪಕ್ಷಪಾತ ದೋಷವೂ ಇಲ್ಲ. ಆ ಮಾಡುವುದೆಲ್ಲ ಕೂಡ ಅಕಾರ್ಡಿಂಗ್ ಟು ರೂಲ್ಸ್ ಓನ್ಲಿ ಹಿ ಡಸ್. ಸೊ ಅದಕ್ಕೆ ಜೀವನಿಗೆ ಸ್ವಾತಂತ್ರ್ಯ ಇಲ್ಲದೇ ಇದ್ರೂ ಕೂಡ ಯಾಕೆ ಫಲ ಸಿಗುತ್ತೆ ಅಂತ ಹೇಳಿದರೆ, ಆ ಜೀವದ ಕರ್ಮಗಳ ಅನುಸಾರವಾಗಿ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟ ರೀತಿಯಲ್ಲಿ ಎಲ್ಲ ಕರ್ಮದ ಫಲಗಳು ಸಿಗುತ್ತೆ ಅಂತ ನಾವು ಅದನ್ನು ನೋಡಿದ್ದೀವಿ. ಇದಾದ ಮೇಲೆ ನಮಗೆ ಕೆಲವು ಸಂಶಯಗಳು ಬಂತು. ಉದಾಹರಣೆಗೆ ನಮಗೆ ಆ ಬಿಂಬ ಪ್ರತಿಬಿಂಬ ಸಂಧಿಯಲ್ಲಿ ಇರುವಂತಹ ಮುಕ್ತ ಬಿಂಬನು ತುರಿಯ ಜೀವನ್, ಮುಕ್ತ ಬಿಂಬನು ವಿಶ್ವ, ಅವಸಂಶಕ್ತ ಬಿಂಬನು ಕೈಸಾನ್ ಅಶುದ್ಧರಿಗೆ ಪ್ರಾಜ್ಞ ಅಂತ ಹೇಳಿ ಅದರಲ್ಲಿ ಹೇಳಿದಂತಹ ಮಾತುಗಳ ಪ್ರಕಾರ, ಏನಾದರೂ ನಮಗೆ ಅಂದ್ರೆ ಅಶುದ್ಧ ಸ್ಥಿತಿಯಲ್ಲಿ ಜೀವನಿಗೆ ಯಾವ ಅಂದ್ರೆ ನಿದ್ರಾವಸ್ಥೆಯಲ್ಲಿ ಇದ್ದಂತೆ ಪ್ರಾಜ್ಞ ಸುಶುಪ್ತಿಯಲ್ಲಿ ಯಾವ ಇಂದ್ರಿಯಗಳು ಕೆಲಸ ಮಾಡಲಿಲ್ಲ. ಅಂದ್ರೆ ಕೇವಲ ಸಾಕ್ಷಿ ಇಂದ್ರಿಯ ಒಂದೇ ಇರುತ್ತೆ, ಮನಸ್ಸು ಇಲ್ಲ, ಇಂದ್ರಿಯಗಳು ಸ್ಥೂಲವಾದ ಇಂದ್ರಿಯಗಳು ಯಾವುದು ಕೆಲಸ ಮಾಡೋದಿಲ್ಲ. ಅದೇ ವಿಧವಾಗಿ ನಮಗೆ ಅಶುದ್ಧ ಸ್ಥಿತಿಯಲ್ಲಿ ಜೀವನಿಗೆ ಯಾವುದು ಕೆಲಸ ಮಾಡೋದಿಲ್ಲ. ಆಮೇಲೆ ಜಾಗೃತ ಅವಸ್ಥೆ ಬಂದಾಗ ವಿಶ್ವ ಜಾಗೃತ ಅವಸ್ಥೆಯಲ್ಲಿ ತಾನು ವಿಶ್ವ ಅಂದ್ರೆ ಸ್ವಪ್ನ ಅವಸ್ಥೆ ಇದ್ದಂತೆ ಸ್ವಪ್ನಾವಸ್ಥೆಯಲ್ಲಿ ಇರುವಂತಹ ಜೀವನಿಗೆ ಪರಮಾತ್ಮ ತಾನು ಏನು ಮಾಡ್ತಾನೆ, ಸಾರಿ ಜೀವನ್ ಮುಕ್ತಾವಸ್ಥೆಯಲ್ಲಿ ವಿಶ್ವರೂಪ ಪರಮಾತ್ಮ ಸ್ವಪ್ನಾವಸ್ಥೆಯಲ್ಲಿ ತೈಜಸ ಅಂದ್ರೆ ಪರಮಾತ್ಮ ತೈಜಸ ರೂಪನಾದ ಪರಮಾತ್ಮ ಸ್ವಪ್ನಾವಸ್ಥೆಯಲ್ಲಿದ್ದಂತೆ ಸುದ್ಯಸ್ಥಿತಿಗೆ ಬಂದವರಿಗೆ ಅಂದ್ರೆ ಜೀವನ್ಮುಕ್ತ ದಶಕ್ಕಿಂತ ಮುಂಚೆ ಸುದ್ಯಸ್ಥಿತಿಗೆ ಬಂದಿರುವಂತಹ ಜೀವರಿಗೆ ತೈಜಸ ರೂಪನಾದ ಪರಮಾತ್ಮ ಬಿಂಬರೂಪನಾಗಿದ್ದು ಅವರಿಂದ ಹೇಗೆ ನಮ್ಗೆ ಸ್ವಪ್ನಾವಸ್ಥೆಯಲ್ಲಿ ಕೇವಲ ಮನಸ್ಸೊಂದೇ ಕೆಲಸ ಮಾಡುತ್ತೆ, ಆ ವಿಧವಾಗಿ ಸ್ವರೂಪದ ಮನಸ್ಸು ಒಂದೇ ಕೆಲಸ ಮಾಡುತ್ತೆ ಅನ್ನುವ ಸಂಶಯಕ್ಕೆ ಅವಕಾಶ ಇದೆ. ಈ ವಿಧವಾಗಿ ನಾವು ನೋಡಿ ಅದೇ ವಿಧವಾಗಿ ಜೀವನ್ಮುಕ್ತ ಅವಸ್ಥೆ ಅದು ಜಾಗೃತ ಅವಸ್ಥೆ ಇದ್ದಂತೆ ಅಲ್ಲಿ ವಿಶ್ವರೂಪನಾದ ಪರಮಾತ್ಮ ಬಿಂಬರೂಪನಾಗಿದ್ದಾನೆ. ಆ ಕಾರಣದಿಂದ ಅಲ್ಲಿ ಜಾಗೃತ ಅವಸ್ಥೆಯಲ್ಲಿ ಇದ್ದಂತೆ ಎಲ್ಲ ಇಂದ್ರಿಯಗಳು ಕೆಲಸ ಮಾಡುತ್ತೆ, ಅಂದ್ರೆ ಮನೋ ಇಂದ್ರಿಯ ಮಿಕ್ಕ ಇಂದ್ರಿಯಗಳು ಕೂಡ ಸ್ವರೂಪದ ಮಿಕ್ಕ ಇಂದ್ರಿಯಗಳೆಲ್ಲವೂ ಕೆಲಸ ಮಾಡುತ್ತೆ. ಆಮೇಲೆ ತುರ್ಯಾವಸ್ಥೆಯಲ್ಲಿ ಸೂರ್ಯ ನಾಮಕ ಪರಮಾತ್ಮ ಬಿಂಬನಾಗಿದ್ದಾನೆ ಅಂತ ಹೇಳಿ ಈ ವಿಧವಾಗಿ ನೋಡಿ ಅಂದ್ರೆ ಬೇರೆ ಬೇರೆ ದಶೆಗಳಲ್ಲಿ ಬೇರೆ ಬೇರೆ ವಿಧವಾದ ಸ್ವರೂಪೇಂದ್ರಿಯಗಳು ಬೇರೆ ಬೇರೆ ವಿಧವಾದ ಕೆಲಸ ಮಾಡುತ್ತೆ ಅಂತ ಹೇಳಿ ಸ್ವರೂಪೇಂದ್ರಿಯಗಳು ನಾನಾ ವಿಧವಾದ ಸ್ವರೂಪೇಂದ್ರಿಯಗಳಿದ ನಾನಾ ವಿಧವಾದ ಅವಯವಗಳಿದ ಜೀವನಿಗೆ ಜೀವನಿಗೆ ಜೀವನ ಅವಯವಗಳಿಗೆ ಭೇದ ಇದ ಇತ್ಯಾದಿ ಸಂಶಯಗಳ ನಮಗೆ ಬಂತು. ಅದರ ಸಮಾಧಾನ ಇವತ್ತು ನೋಡೋಣ. ಅದ್ ನೋಡಿದ ಮೇಲೆ ಮಿಕ್ಕ ಪ್ರಶ್ನೆಗಳಿಗೆ ತತ್ವ ಸುವಾಳಿಯಲ್ಲಿ ಕೂಡ ನಾನು ಆನ್ಲೈನ್ ಇಟ್ಕೊಂಡಿದ್ದೀನಿ. ಸೊ ಅದನ್ನಲ್ಲಿ ಯಾವ ಭಾಗದಲ್ಲಿ ಪ್ರಶ್ನೆಗಳಿದೆ ಅಂತ ನೋಡಿ ಅಲ್ಲಿ ಹೇಳಿದ ಮಾತುಗಳನ್ನು ನಾವು ನೋಡಿ ಅದು ಪರಿಶೀಲನೆ ಮಾಡೋಣ. ಇಲ್ಲಿ ಮೊದಲು ನಾವು ಇಲ್ಲಿ ಮುಕ್ತ ಬಿಂಬನು ತುರಿಯ ಜೀವನ್ ಮುಕ್ತ ಬಿಂಬನ್ ಅಂತ ಹೇಳುವುದು ನಾವು ಅದನ್ನೇ ತಿಳ್ಕೋಬೇಕಾಗಿದೆ. ಹೇಗಂದ್ರೆ ಜೀವನಿಗೆ ಆಯಾ ದಶೆಗಳಲ್ಲಿ ಆಯಾ ಇಂದ್ರಿಯಗಳು ಮಾತ್ರವೇ ಕೆಲಸ ಮಾಡುದನ್ನು ತಿಳ್ಕೋಬಾರದು. ಯಾಕಂದ್ರೆ ಅಫ್ಕೋರ್ಸ್ ಅಸೂಯ ಸ್ಥಿತಿಯಲ್ಲಿ ಎಲ್ಲವೂ ಕೇವಲ ಸ್ವರೂಪದ ಮನಸ್ ಇಂದ್ರಿಯ ಅನ್ನೋದು ಅಂದ್ರೆ ಸ್ವರೂಪ ಮನಸ್ಸಿನ ಇಂದ್ರಿಯ ಕೆಲಸ ಮಾಡಲೇಬೇಕು. ಇಲ್ಲ ಅಂತ ಹೇಳಿದರೆ ಯಾವ ಕಾರಣದಿಂದ ಪರಮಾತ್ಮ ಅಸೂಯ ಸ್ಥಿತಿಯಲ್ಲಿ ಇರುವವನ್ನ ಸೂಯ ಸ್ಥಿತಿಗೆ ಕರ್ಕೊಂಡು ಬರ್ತಾನೆ? ಸರಿ, ಯಾವುದೊಂದು ಕಾರಣದಿಂದ ಕರ್ಕೊಂಡು ಬಂದಾನಂತ ಹೇಳಿದ್ರು ಕೂಡ ಸೂಯ ಸ್ಥಿತಿಯಲ್ಲಿ ಬಂದಾಗ ಅವರಿಗೆ ಮೊದಲನೇ ದೇಹ ಆದಿದ ಫಸ್ಟ್ ಬಾಡಿ ದಟ್ ಪರಮಾತ್ಮ ಗಿವ್ಸ್ ಸೂಯ ಸ್ಥಿತಿಗೆ ಬಂದಾಗ ನಾನಾ ವಿಧವಾದ ಜೀವರಾಶಿಗಳಿಗೆ ಬೇರೆ ಬೇರೆ ವಿಧವಾದ ಫಸ್ಟ್ ದೇಹವನ್ನು ಕೊಡ್ತಾನೆ. ಅದು ಹೇಗೆ ಅಂದ್ರೆ ದೇವರಿಗೆ ಅವರಿಗೆ ಯಾವ ಸ್ವರೂಪ ಮನಸ್ಸು ಕೂಡ ಕೆಲಸ ಮಾಡದೇ ಇದ್ದರೆ ಯಾವ ಕರ್ಮವೂ ನಡೆಯದೇ ಇದ್ದರೆ ಅಸೂಯ ಸ್ಥಿತಿಯಲ್ಲಿ ಆವಾಗ ಆನ್ ವಾಟ್ ಬೇಸಿಸ್ ವಿಲ್ ದೇ ಗೆಟ್ ವೇರಿಯಸ್ ಡಿಫರೆಂಟ್ ಬಾಡೀಸ್ ಅಂದ್ರೆ ಪರಮಾತ್ಮಗೆ ಪಕ್ಷಪಾತ ದೋಷವನ್ನು ಕೊಡುವಂತಹ ಒಂದು ಸಂದರ್ಭ ಬರುತ್ತೆ. ಸೊ ಆ ಕಾರಣದಿಂದ ಅಸೂಯ ಸ್ಥಿತಿಯಲ್ಲಿ ಸ್ವರೂಪದ ಮನಸ್ಸು ಕೆಲಸ ಮಾಡಿ ಸ್ವರೂಪದ ಮನಸ್ಸು ಮೂಲಕವಾಗಿ ಕರ್ಮ ನಡೆಯುತ್ತೆ. ಆ ಕರ್ಮದಿಂದ ಅಂದ್ರೆ ಸ್ಥೂಲವಾದ ಕರ್ಮ ನಡೆಯೋದಿಲ್ಲ, ಆದ್ರೆ ಸ್ವರೂಪಭೂತವಾದ ಮನಸ್ಸಿನಿಂದ ಮಾಡಿದಂತಹ ಕರ್ಮಗಳು ನಡೆಯುತ್ತೆ. ಆದ್ರೆ ಅದಕ್ಕೆ ಕರ್ಮ ಅನಾದಿ. ಯಾಕೆ ಅಂದ್ರೆ ಈಗ ಅಸೂಯ ಸ್ಥಿತಿಯಲ್ಲಿ ಕರ್ಮಗಳೇ ನಡೆದಿಲ್ಲ, ಸೂಯ ಸ್ಥಿತಿಗೆ ಬಂದ ಮೇಲೆ ಕರ್ಮ ನಡೆಯುತ್ತೆ ಅಂತ ಹೇಳಿದರೆ ಕರ್ಮ ಅನಾದಿ ಅಂತ ಹೇಳುವುದು ಸುಳ್ಳಾಗತ್ತೆ. ಆದ್ರೆ ಅನಾದಿ ಕರ್ಮ ಅನ್ನುವ ಶಬ್ದ ಎಲ್ಲ ಕಡೆ ನಮಗೆ ವಿಸ್ತೃತವಾಗಿ ಪರಿಚಯವಾದಂತಹ ಶಬ್ದ. ಕರ್ಮ ಅನಾದಿಯಾಗಿರಬೇಕಂತ ಹೇಳಿದರೆ ಅಸೂಯ ಸ್ಥಿತಿಯಲ್ಲಿ ಕೂಡ ಕರ್ಮ ನಡೆಯಲೇಬೇಕು. ಅಸೂಯ ಸ್ಥಿತಿಯಲ್ಲಿ ಕರ್ಮ ನಡೆಯಬೇಕಂದ್ರೆ ಅದು ಸ್ಥೂಲ ಕರ್ಮ ಆಗಬೇಕಾಗಿಲ್ಲ, ಅದು ಸ್ವರೂಪಭೂತವಾದ ಮನಸ್ಸಿನಿಂದ ನಡೆದಂತಹ ಕರ್ಮ ಅಸೂಯ ಸ್ಥಿತಿಯಲ್ಲಿದ್ದರೆ ಅದಕ್ಕೆ ತಕ್ಕಂತೆ ಪರಮಾತ್ಮ ಫಲವನ್ನು ಕೊಡುತ್ತಾ ಸೂಯ ಸ್ಥಿತಿಯಲ್ಲಿ ಬಂದಾಗ ಆಯಾ ಜೀವರಾಶಿಗಳಿಗೆ ಅವರವರ ಸ್ವರೂಪ ಮನಸ್ಸಿನ ಮಾಡಿದಂತಹ ಕರ್ಮಗಳಿಗೆ ಅನುಸಾರವಾಗಿ ದೇಹವನ್ನು ಕೊಡ್ತಾನೆ. ಅದಾದ ಮೇಲೆ ಆ ಸ್ಥೂಲ ದೇಹದಿಂದ ನಡೆಯುವ ಸಾಧನೆ ಬಹಳ ದೊಡ್ಡವಾದ ಸಾಧನೆ. ಆ ಸಾಧನೆಯಿಂದ ಯಾವ ಯಾವ ಕರ್ಮಗಳು ನಡೆಯುತ್ತೋ ಅದಕ್ಕೆ ತಕ್ಕಂತೆ ಅದು ಮತ್ತು ಸ್ವರೂಪಕ್ಕೆ ತಕ್ಕಂತೆ ಪರಮಾತ್ಮ ಪ್ರೇರಣೆ ಕೊಟ್ಟು ಮಾಡಿಸ್ತಾನೆ. ಅವರು ಮಾಡಿದ ಕರ್ಮಗಳಿಗನುಸಾರವಾಗಿ ಅವರಿಗೆ ತಾನು ಅವರವರ ಗಮ್ಯಸ್ಥಾನಗಳಿಗೆ ಅಂದರೆ ತಮೋಯೋಗ್ಯರಿಗೆ ಅಂದ ತಮಸ್ಸಿಗೆ ಕಳಿಸಿದಂತೆ ಮೋಕ್ಷ ಯೋಗ್ಯ ಜೀವರಿಗೆ ಮುಕ್ತಿಯನ್ನು ಕೊಡ್ತಾನೆ. ಈ ವಿಧವಾಗಿ ನಿತ್ಯ ಸಂಸಾರಿಗಳಿಗೆ ನಿತ್ಯ ಸಂಸಾರಕ್ಕೆ ತಕ್ಕಂತಹ ಫಲವನ್ನು ಈ ವಿಧವಾಗಿ ನಾನಾ ವಿಧವಾದ ಜೀವರಾಶಿಗಳಿಗೆ ಅವರವರ ಕರ್ಮಾನುಸಾರ ಅವರವರಿಗೆ ಫಲವನ್ನು ಕೊಡ್ತಾನೆ. ಈ ಕಾರಣದಿಂದ ನಾವು ಸೃಜ್ಯ ಸ್ಥಿತಿಯಲ್ಲಿ ಜೀವನ್ಮುಕ್ತಾವಸ್ಥೆಗೆ ಮುಂದೆ ಜೀವನ್ಮುಕ್ತಾವಸ್ಥೆ ಅಂದ್ರೆ ಏನು, ಜನ್ಮಗಳನ್ನು ತಾಳೆಯದೇ ಇರುವುದು. ಸೊ ಭೂಮಿಯಲ್ಲಿ ಜನನ ಇಲ್ಲ, ಲಿಂಗಭಂಗ ಇನ್ನೂ ಆಗಿಲ್ಲ, ಆ ಸ್ಥಿತಿ ಯಾವುದಿದೋ ಅದಕ್ಕೆ ಮುಕ್ತ ಜೀವನ್ಮುಕ್ತಾವಸ್ಥೆ ಅಂತ ಕರೆದರೆ ಆ ಜೀವನ್ಮುಕ್ತಾವಸ್ಥೆ ಬರಲಕ್ಕೆ ಮುಂದುಗಡೆ ಜೀವರಾಶಿಗಳು ಕೇವಲ ಸ್ವಪ್ನಾವಸ್ಥೆಯಲ್ಲಿ ಇದ್ದಂತೆ ಅವರ ಸ್ವರೂಪ ಮನಸ್ಸು ಮಾತ್ರವೇ ಕೆಲಸ ಮಾಡುತ್ತೆ, ಅವರಿಗೆ ಮಿಕ್ಕ ಅವಯವಗಳು ಯಾವುದು ಕೆಲಸ ಮಾಡೋದಿಲ್ಲ ಅಂತ ಹೇಳಬೇಕಾಗಿರುತ್ತೆ. ಇದು ಹೇಳಿದರೆ ಇದು ಎಲ್ಲ ಜೀವರಾಶಿ, ಇದು ಯಾಕೆ ಕೆಲವು ಜೀವರಾಶಿಗಳಿಗೆ ಅಂತ ಹೇಳಿಲ್ಲ ಈ ಪದ್ಯದಲ್ಲಿ, ಎಲ್ಲರಿಗೆ ಅಂತ ಹೇಳಿದ್ದಾರೆ. ಎಲ್ಲರಿಗೆ ಅಂತ ಹೇಳಿದರೆ ವಾಯುಬ್ರಹ್ಮರಿಗೆ ಕೂಡ ಆ ವಿಧವಾಗೇ ಹೇಳಬೇಕಾಗಿ ಬರುತ್ತೆ. ಅಂದ್ರೆ ವಾಯುಬ್ರಹ್ಮರು ಕೂಡ ಯಾಕಂದ್ರೆ ವಾಯುದೇವರು ಇನ್ನು ಅವತಾರವನ್ನು ತಾಳ್ತಾ ಇದ್ದಾರೆ, ಅವತಾರ ಮಧ್ವಾಚಾರ್ಯರಾಗಿ ಬಂದಿದ್ದಾರೆ, ಇನ್ನು ಅವರಿಗೆ ಜೀವನ್ ಮುಕ್ತರಾಗಲಿಲ್ಲ. ಈ ಡೆಫಿನೇಷನ್ ಪ್ರಕಾರ ಅಂದ್ರೆ ಜೀವನ್ ಮುಕ್ತರಾಗಲಿಲ್ಲಕ್ಕೋಸ್ಕರ ಮಧ್ವಾಚಾರ್ಯರಿಗೂ ಕೂಡ ಇನ್ನು ಕೇವಲ ಮನಸ್ಸಿನಿಂದ ಮಾತ್ರವೇ ಸಾಧನೆ ನಡೀತಾ ಇದೆ, ಮಿಕ್ಕ ಸ್ವರೂಪೇಂದ್ರಿಯಗಳು ಅವರಿಗೆ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಬೇಕಾಗಿ ಬರುತ್ತೆ. ಇದು ಸರಿ ಇಲ್ಲ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಅಷ್ಟೇ ಅಲ್ಲದೆ ಈ ಇಂತಹ ಡೆಫಿನಿಷನ್ ಇಲ್ಲಿ ನಮ್ಗೆ ಬರೋದಿಲ್ಲ. ಈ ಪದ್ಯದಲ್ಲಿ ಹೇಳಿದ್ದೇನೆಂದ್ರೆ ಯಾವ ಯಾವ ದಶದಲ್ಲಿ ಯಾವ ಯಾವ ಪರಮಾತ್ಮನ ರೂಪಗಳು ಬಿಂಬರೂಪಗಳಾಗಿರುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು, ಜೀವದ ಅಂದ್ರೆ ಈಗ ವಿಶ್ವರೂಪ ನಾಮಕ ಪರಮಾತ್ಮ ಬಿಂಬರೂಪನಾಗಿದ್ದಾನೆ ಅಂತ ಹೇಳಿದರೆ ಅವರಿಗೆ ಎಲ್ಲ ಜಾಗದ ಅವಸ್ಥೆಯಲ್ಲಿ ಇದ್ದಂತೆನೆ ಅವರು ವರ್ತಿಸ್ತಾರೆ ಅಂತ ಅರ್ಥ ಅಲ್ಲ. ಅದೇ ವಿಧವಾಗಿ ತೈಜಸ ನಾಮಕ ಪರಮಾತ್ಮ ಅಸ್ತಿತ್ವ ಸ್ಥಿತಿಯಲ್ಲಿ ಬಿಂಬರೂಪನಾಗಿದ್ದಾನೆ ಅಂದರೆ ನಾವು ಸ್ವಪ್ನಾವಸ್ಥೆಯಲ್ಲಿ ಇದ್ದಂತೆ, ತೈಜಸ ನಾಮಕ ಪರಮಾತ್ಮ ಸ್ವಪ್ನಾವಸ್ಥೆಯಲ್ಲಿ ಇದ್ದಾನೆ. ಸೊ ಅದಕ್ಕೆ ಅಲ್ಲಿದ್ದಂತೆಯೇ ಜೀವರು ವರ್ತಿಸ್ತಾರೆ ಅಂತ ಹೇಳಬೇಕಾಗಿದ್ದ ಅವಶ್ಯವೇ ಇಲ್ಲ. ಸೊ ಇದಕ್ಕೆ ಕಲ್ಪನಾ ಗೌರವ ಅಂತ ಹೇಳಿ ಅಂದ್ರೆ ಜಸ್ಟ್ ಬಿಕಾಸ್ ಆಯಾ ಪರಮಾತ್ಮನ ರೂಪಗಳು ಅಲ್ಲಿ ಬಿಂಬರೂಪಕ ಇದ್ದ ಕಾರಣದಿಂದ ಆ ದಶೆಯಲ್ಲಿ ಅವರು ಹೇಗೆ ಮಾಡ್ತಾರೋ ಹಾಗೆ ಜೀವರಾಶಿಗಳು ಕೂಡ ಮಾಡಬೇಕು ಅಂತ ನಾವು ಕಲ್ಪನೆ ಮಾಡುವುದು ಇಟ್ ಟು ಮಚ್ ಆಫ್ ಅನ್ ಇಮ್ಯಾಜಿನೇಷನ್. ಸೊ ಅಲ್ಲಿ ಎಲ್ಲಿ ಸ್ಪಷ್ಟವಾಗಿ ನಮ್ಗೆ ಅದು ಹೇಳಲಿಲ್ಲ. ಸೊ ನಾವು ಆ ವಿಧವಾದ ಪದ್ಯ ಅಂದ್ರೆ ಜಗನ್ನಾಥದಾಸರಿಗೆ ಹೇಳದೇ ಇರುವಂತಹ ಮಾತುಗಳನ್ನು ನಾವು ಇಲ್ಲಿ ತಿಳ್ಕೊಂಡು ಅದಕ್ಕೆ ಅಂತಹ ವ್ಯಾಖ್ಯಾನ ಅಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಮ್ಗೆ ಇರಕೂಡುದು ಅನ್ನೋದೇ ಅಭಿಪ್ರಾಯ. ಸೊ ಅದು ದೃಷ್ಟಿಯಲ್ಲಿ ಇಟ್ಕೋಬೇಕು. ಸೊ ಅದನ್ನು ಇನ್ನು ಬೇಕಂದ್ರೆ ನಾವು ವಿಲ್ ಡಿಸ್ಕಸ್ ಮೋರ್ ಅಬೌಟ್ ದಟ್. ಆಮೇಲೆ ಇನ್ನೊಂದು ಪ್ರಶ್ನೆ ಬಂತು ಏನಂದರೆ, ನಮಗೆ ಜೀವನಿಗೆ ಜೀವನ ಅವಯವಗಳಿಗೆ ಭೇದ ಇದೋ ಇಲ್ಲವೋ ಅಂತ ಹೇಳಿದ್ರೆ, ಅಂದ್ರೆ ಜೀವನಿಗೆ ಕಾಲು ಕೈ ಇವೆಲ್ಲ ಇದ್ರೆ ಯಾಕೆ ಇರಕೂಡುದು, ಬೇರೆ ಬೇರೆ ಅವಯವಗಳು ಇರಬಹುದಲ್ಲವ. ಅಂದ್ರೆ ಜೀವನ ಕಾಲು ಜೀವನ ಸ್ವರೂಪದ ಕಾಲು ಅಂದ್ರೆ ಸ್ಥೂಲ ದೇಹದ್ದಲ್ಲ, ಸ್ವರೂಪ ಜೀವ ಸ್ವರೂಪದ ಕೈ ಕಾಲುಗಳು ಬೇರೆ ಬೇರೆಯಾಗಿ ಇರಬಹುದಲ್ಲವ, ಯಾಕೆ ಅವಕ್ಕೆಲ್ಲ ಅಭೇದ ಎಲ್ಲಿ ಇದೆ, ನಮಗೆ ಆ ಅಭೇದದ ವಚನಗಳು ಎಲ್ಲಿದೆ ಅಂತ ಒಂದು ಪ್ರಶ್ನೆ ಬಂತು. ಅದಕ್ಕೆ ನೋಡೋಣ ಪ್ರಮಾಣ ಅಂತ ಹೇಳಿದ್ದೀವಿ. ಅದು ಕಾಟಕೋಪನಿಷತ್ನಲ್ಲಿ ನಮಗೆ ಬರುವಂತಹ ಒಂದು ಇದು ಬಹಳ ಪ್ರಖ್ಯಾತವಾದದ್ದು, ನೇಹ ನಾನಾಸ್ತಿ ಕಿಂಚನ ಅಂತೇಳಿ. ಅದು ಉಪನಿಷತ್ನಲ್ಲಿ ಬರುವಂತಹ ಮನಸ ಏವ ಇದಂ ಆಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಮೃತ್ಯೋ ಸ ಮೃತ್ಯುಂ ಗಚ್ಚತಿ ಯ ಇಹ ನಾನೇವ ಪಶ್ಯತಿ ಅಂತೇಳಿ ಒಂದು ವಚನ ಬರುತ್ತೆ. ಅಂದ್ರೆ ಏನು, ಭಗವಂತನಿಗೆ ಭಗವಂತನ ರೂಪಗಳಿಗೆ ಭೇದವಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಭಗವಂತನಿಗೆ ಭಗವಂತನ ಅವಯವಗಳಿಗೆ ಭೇದ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಭಗವಂತನಲ್ಲಿ ನಾವು ಅವನ ಅವಯವಗಳು ಗುಣಗಳು ಕ್ರಿಯೆಗಳು ಇವೆಲ್ಲ ಬೇರೆ ಬೇರೆ ಇಲ್ಲ. ನ ಇಹ ನಾನಾ ಅಸ್ತಿ ಕಿಂಚನ ಕಿಂಚನ ಇಹ ನಾನಾ ನ ಅಸ್ತಿ. ಅಂದ್ರೆ ಪರಮಾತ್ಮನ ಎಲ್ಲ ಅವಯವಗಳು ಪರಮಾತ್ಮನ ಗುಣಗಳು ಪರಮಾತ್ಮನ ಕ್ರಿಯೆಗಳು ಬೇರೆ 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 ವಿಧವಾಗಿದೆ ಅಂತ ನಾವು ತಿಳ್ಕೋಬಾರ್ದು. ಅದು ಹಾಗಲ್ಲ, ಮನಸಾಯವ ಇದಮಾಪ್ತವ್ಯಂ ಅಂದ್ರೆ ನಾವು ಇದನ್ನು ಸ್ಪಷ್ಟವಾಗಿ ಮನ ಸಾಮರ್ಥ್ಯದಿಂದ ನಾವು ತಿಳ್ಕೋಬೇಕಾಗಿರೋ ವಿಷಯ ಏನು, ಮನಸಾಯವ ಇದಮಾಪ್ತವ್ಯಂ, ನಮ್ಮ ಮನನ ಸಾಮರ್ಥ್ಯದಿಂದ ನಾವು ಇದನ್ನು ತಿಳ್ಕೋಬೇಕು. ಏನ್ ತಿಳ್ಕೋಬೇಕು, ಪರಮಾತ್ಮನಲ್ಲಿ ನ ಇಹ ನಾನಾ ಅಸ್ತಿ ಕಿಂಚನ ಅನ್ನು ತಿಳ್ಕೋಬೇಕು. ಹಾಗೆ ಮಾಡದೇ ಇದ್ದರೆ ಮೃತ್ಯೋಹೋ ಸ ಮೃತ್ಯುಂ ಗಚ್ಚತಿ ಯ ಇಹ ನಾನಾ ಇವ ಪಶ್ಯತಿ. ನಾನಾ ಇಲ್ಲ ಅಂತ ತಿಳ್ಕೋಬೇಕು, ನಾನಾ ಇದೆ ಅಂತ ತಿಳ್ಕೊಂಡ್ರು ಇಲ್ಲ, ನಾನಾ ಅಂದ್ರೆ ಅನೇಕ ವಿಧವಾದ ಭೇದಗಳಿದೆ ಅಂತ ತಿಳ್ಕೊಂಡ್ರು ಇಲ್ಲ, ನಾನಾ ಇವ ಪಶ್ಯತಿ, ಇವ ಅಂದ್ರೆ ಭೇದಗಳಿದ್ದಂತೆ ಅಂದ್ರೆ ಭೇದವು ಅಭೇದವು ಭೇದ ಅಭೇದ ಭೇದಾಭೇದವ ಇದೆ ಅಂತ ತಿಳ್ಕೊಳ್ಳೋದು ನಾನಾ ಇವ ಪಶ್ಯತಿ. ಅಂದ್ರೆ ಯಾರಾದ್ರೆ ನಾನಾ ಇದೆ ಅಂತ ತಿಳ್ಕೊಂಡ್ರು ಅಂದ್ರೆ ಬೇರೆ ಬೇರೆ ಇದೆ ಅಂತ ತಿಳ್ಕೊಂಡ್ರು ಇಲ್ಲ, ಭೇದ ಅಭೇದಗಳಿದೆ ಅಂದ್ರೆ ಪರಮಾತ್ಮನಿಗೆ ಪರಮಾತ್ಮನ ಅವಯವಗಳಿಗೆ ಭೇದ ಇದೆ ಅಂತ ತಿಳ್ಕೊಂಡ್ರು ಇಲ್ಲ, ಪರಮಾತ್ಮನಿಗೆ ಪರಮಾತ್ಮನ ಅವಯವಗಳಿಗೆ ಭೇದ ಅಭೇದ ಎರಡೂ ಇದೆ ಅಂತ ತಿಳ್ಕೊಂಡ್ರು ಕೂಡ ಅಂತಹ ಅವರು ಮೃತ್ಯೋಹೋ ಸಮೃತ್ಯಂ ಗಚ್ಚತಿ, ಅವರು ಅನ್ನತಮಸ್ಸಿಗೆ ಹೋಗ್ತಾರೆ. ಅಂದ್ರೆ ಬಹಳ ಪ್ರತ್ಯವಾಯವಾಗತ್ತೆ, ಇಟ್ ಈಸ್ ನಾಟ್ ಅಟ್ ಆಲ್ ರೈಟ್ ಅಂತ ಹೇಳಿ ಅದು ಹೇಳಿದ್ದಾರೆ. ಅದಕ್ಕೆ ಭಾಷೆ ರೂಪವಾಗಿ ಆಚಾರ್ಯ ಹೇಳ್ತಾ, ತಥಾಯೇವ ಅವಯವಾನಾಂಚ ಗುಣಾನಾಂಚ ಪರಸ್ಪರಂ ಕ್ರಿಯಾಣಾಂ ತೇನ ಚ ಏತೇಷಾಂ ಭೇದ ವಿತ್ತ ಉಭಯಂ ವಿಧಃ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ತಥಾಯೇವ ಅದೇ ವಿಧವಾಗಿ ಅಂತ ಹೇಳಿದ್ರೆ ಮುಂಚೆ ಏನ್ ಹೇಳಿದ್ದಾರೆ, ಪರಮಾತ್ಮನಾಗೆ ಪರಮಾತ್ಮನ ರೂಪಗಳಿಗೆ ಭೇದವಿಲ್ಲ ಅಂತ ಹೇಳಿದ್ದಾರೆ. ಅದೇ ವಿಧವಾಗಿ ಅವಯವಗಳಿಗೆ ಪರಮಾತ್ಮನಿಗೆ ಪರಮಾತ್ಮನ ಅವಯವಗಳಿಗೆ ಪರಮಾತ್ಮನಿಗೆ ಪರಮಾತ್ಮನ ಗುಣಗಳಿಗೆ ಪರಮಾತ್ಮನಿಗೆ ಪರಮಾತ್ಮನ ಕ್ರಿಯೆಗಳಿಗೆ ಕೂಡ ನಾವು ಭೇದವನ್ನೂ ತಿಳ್ಕೋಬಾರದು. ಭೇದ ಅಭೇದವನ್ನು ತಿಳ್ಕೋಬಾರದು. ಭೇದವಿತ್ ಭೇದವನ್ನು ತಿಳ್ಕೊಂಡವನು ಉಭಯಂ ವಿತ್ ವಿಧ ಅಂದ್ರೆ ಭೇದ ಉಭಯ ಅಂದ್ರೆ ಎರಡು ಎರಡು ಅಂದ್ರೆ ಭೇದ ಅಭೇದ ಎರಡನ್ನು ತಿಳ್ಕೊಂಡವನು ಕೂಡ ಯಾಂತಿ ಏವ ಅನ್ನಂ ತಮಃ ಅನ್ನಂ ತಮಸ್ತನ್ಗೆನೆ ಪ್ರವೇಶ ಮಾಡ್ತಾರೆ. ನ ಅತ್ರ ಕಾರ್ಯ ಕಾಚಿ ವಿಚಾರಣ, ಇಲ್ಲಿ ಬೇರೆ ಸಂದೇಹವೇ ಇಲ್ಲ, ಯಾವ ಸಂಶಯವೂ ಇಲ್ಲ, ನಿಸ್ಸಂಶಯವಾಗಿ ಹೀಗೆ ಆಗುತ್ತೆ ಅಂತ ಹೇಳಿ ಭವೇತ್ ಏಕತ್ರ ಸಂಯೋಗೇ ಇವ ಶಬ್ದೋ ಅವಿರುದ್ಧಯೋ ಧರ್ಮಯೋ ಉಪಮಾಯಾಂ ವಾ ಸ್ವಲ್ಪತ್ವೇ ವಾ ವಿವಕ್ಷಿತೆ ಇತಿ ಶಬ್ದ ನಿರ್ಣಯೇ ಅಂತ ಹೇಳಿ ಆಚಾರ್ಯರು ಈ ವಿಧವಾದ ಇಂಟರ್ಪ್ರಿಟೇಷನ್ ಮಾಡಿದ್ದಾರಲ್ವಾ. ಈ ಇಂಟರ್ಪ್ರಿಟೇಷನ್ ಆಚಾರ್ಯರ ಇಂಟರ್ಪ್ರಿಟೇಷನ್, ಇದಕ್ಕೆ ಮಿಕ್ಕವರೆಲ್ಲ ಹಾಗೆ ಒಪ್ಪುತ್ತಾರೆ. ಹೌ ವೇರ್ ಇಸ್ ದ ಗ್ಯಾರಂಟಿ ದಟ್ ದಿಸ್ ಇಂಟರ್ಪ್ರಿಟೇಷನ್ ಇಸ್ ಕರೆಕ್ಟ್ ಅಂಬುದೊಂದು ಸಂದೇಹ ಬರುತ್ತೆ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಶಬ್ದ ನಿರ್ಣಯದಿಂದ ಇದು ನನ್ನ ಇಂಟರ್ಪ್ರಿಟೇಷನ್ ಅಂದ್ರೆ ಶಬ್ದ ನಿರ್ಣಯದಲ್ಲೇ ಹೇಳಿದ್ದಾರೆ ಈ ಶಬ್ದಗಳು ಅಂತ ಹೇಳಿ ಯಾವ ಶಬ್ದಗಳು ಅತ ನಾನಾ ಇವೈತಿ ಇವ ಶಬ್ದ ಅತ್ಯಲ್ಪ ವಿಷಯ ಭೇದ ಅಭೇದ ವಿಷಯ ಚ ಅಂತೇಳಿ ಇಲ್ಲಿ ನಾನಾ ಇವ ಪಶ್ಯತ್ ಅಂತ ಹೇಳಿದ್ದಾರೋ ಅದಕ್ಕೆ ಹೇಳ್ತಾ ಇದ್ದಾರೆ ಭವೇದ್ ಏಕತ್ರ ಸಂಯೋಗೇ ಇವ ಶಬ್ದ ಅವಿರುದ್ಧಯೋಹೋ ಅಂತೇಳಿ ಇವ ಇವ ಅಂದ್ರೆ ನಾನಾ ಇವ ನಾನಾ ರೂಪಗಳು ನಾನಾ ಭೇದಗಳು ಇದೆ ಅಂತ ಇದ್ದಂತೆ ಇವ ಅಂತ ಹೇಳಿದ್ದಾರೆ ಅಂದ್ರೆ ಇವ ಅನ್ನೋ ಶಬ್ದಕ್ಕೆ ನಮಗೆ ಬರುವ ಅರ್ಥಗಳು ಏನಂತ ಹೇಳಿದ್ರೆ ಇವ ಅಂದ್ರೆ ಒಂದು ಡಿಪೆಂಡೆನ್ಸಿ ಹೇಳುವಂತಹದ್ದು ಇವ ಶಬ್ದಗಳಿವೆ. ಇನ್ನೊಂದು ಇವ ಅಂದ್ರೆ ಸ್ವಲ್ಪ ಇದರ ಅವರು ಒಂದು ಬಹಳ ಧನಿಕನಿದ್ದಂತೆ ರೀ ಹೀಸ್ ಆಲ್ಮೋಸ್ಟ್ ಈಸ್ ಲೈಕ್ ಎ ವೆರಿ ರಿಚ್ ಮ್ಯಾನ್ ಅಂದ್ರೆ ಇಸ್ ನಾಟ್ ರಿಯಲಿ ಎ ರಿಚ್ ಮ್ಯಾನ್ ಬಟ್ ಹಿ ಆಕ್ಟ್ ಲೈಕ್ ಎ ವೆರಿ ರಿಚ್ ಮ್ಯಾನ್ ಅಂದ್ರೆ ಅವನಿಗೆ ಅಷ್ಟು ರಿಚ್ನೆಸ್ ಇಲ್ಲ, ಸ್ವಲ್ಪ ರಿಚ್ನೆಸ್ ಇದೆ. ಸ್ವಲ್ಪವನ್ನು ತಿಳಿಸುವುದಕ್ಕಾಗೂ ಇವ ಅನ್ನೋ ಶಬ್ದ ಪ್ರಯೋಗ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಈ ಸಂದರ್ಭಗಳಲ್ಲಿ ಇವ ಶಬ್ದ ಭೇದಾಭೇದವನ್ನು ತಿಳಿಸುವುದಕ್ಕಾಗಿ ಪ್ರಯೋಗ ಮಾಡ್ತಾರೆ. ಭೇದಾಭೇದ ಅಂದ್ರೆ ಇನ್ ಸಮ್ ರೆಸ್ಪೆಕ್ಟ್ ದೇ ಆರ್ ಡಿಫ್ರೆಂಟ್, ಇನ್ ಸಮ್ ರೆಸ್ಪೆಕ್ಟ್ ದೇ ಆರ್ ನಾನ್ ಡಿಫರೆಂಟ್. ಸೊ ಇದಕ್ಕೆ ಭೇದಾಭೇದ ಅಂತ ಹೇಳ್ತಾರೆ. ಈ ಭೇದಾಭೇದವನ್ನು ತಿಳಿಸುವುದಕ್ಕಾಗೂ ಇವ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಅದಕ್ಕೆ ಮೃತ್ಯೋ ಸಮತ್ಯಂ ಸ ಮೃತ್ಯುಂ ಗಚ್ಚತಿ ಯ ಇಹ ನಾನಾ ಇವ ಪಶ್ಯತಿ ಅಂದ್ರೆ ಯಾರಾದ್ರೆ ನಾನಾ ಇವ ಪಶ್ಯತಿ ಪರಮಾತ್ಮನಿಗೆ ಪರಮಾತ್ಮನ ಅವಯವಗಳಿಗೆ ಭೇದ ಅಭೇದ ಎರಡು ಇದ್ದಂತೆ ಯಾರು ತಿಳ್ಕೊಳ್ತಾರೋ, ಅದೇ ವಿಧವಾಗಿ ಭೇದಗಳಿವೆ ಅಂತ ಯಾರು ತಿಳ್ಕೊಳ್ತಾರೋ ಅವರೆಲ್ಲರೂ ಕೂಡ ಮೃತ್ಯೋ ಸಮತ್ಯಂ ಗಚ್ಚತಿ ಅವರು ಬಹಳ ನೀಚ ಅಂದ್ರೆ ಅನ್ನಂತಮಸ್ಸೆ ಹೋಗ್ತಾರೆ ಅಂತ ಹೇಳಿ ಇಲ್ಲಿ ಪರಮಾತ್ಮನಿಗೆ ಪರಮಾತ್ಮ ಅವಯವಗಳಿಗೆ ಭೇದ ಇಲ್ಲ ಅಂತ ಹೇಳಿದ್ದಾರೆ. ಅದೇ ವಿಧವಾಗಿ ಜೀವನಿಗೆ ಜೀವನ ಅವಯವಗಳಿಗೆ ಭೇದ ಇಲ್ಲ ಅಂತ ಹೇಳ್ಬೇಕಂದ್ರೆ ನೀವು ಪರಮಾತ್ಮನಿಗೆ ಪರಮಾತ್ಮನ ಅವಯವಗಳಿಗೆ ಭೇದ ಇಲ್ಲ ಅಂತ ಹೇಳಬಹುದೇ ಹೊರತು ಜೀವನಿಗೆ ಜೀವನ ಅವಯವಗಳಿಗೆ ಭೇದ ಇಲ್ಲ ಅಂತ ಎಲ್ಲಿ ಹೇಳಿದ್ದಾರೆ? ಸೊ ಜಸ್ಟ್ ಬಿಕಾಸ್ ಪರಮಾತ್ಮ ಹ್ಯಾಸ್ ನೋ ಡಿಫರೆನ್ಸ್ ಬಿಟ್ವೀನ್ ಒನ್ ಅವಯವ ಅಂಡ್ ಅನದರ್ ಅವಯವ, ಯಾಕಂದ್ರೆ ಪರಮಾತ್ಮನ ಕೂದಲಿಂದ ಸಿತಕೇಶ ಅಂದ್ರೆ ಬೆಳೆ ಕೂದಲಿನ ಆವೇಶ, ಕಪ್ಪು ಕೂದಲಿನ ಆವೇಶದಲ್ಲಿ ಬಲರಾಮ ಕೃಷ್ಣರು ಬಂದಿದ್ದಾರೆ. ಸೊ ಒಂದು ಕೂದಲು ಕೂಡ ಪರಮಾತ್ಮನ ಅನಂತ ಶಕ್ತಿ ಇದೆ. ಈ ಕಾರಣದಿಂದ ಪರಮಾತ್ಮನಿಗೆ ಅದು ಹೇಳಬಹುದು ಪರಮಾತ್ಮನಿಗೆ ಪರಮಾತ್ಮನ ಅವಯವಕ್ಕೆ ಬೇರೆ ಇಲ್ಲ ಅಂತೇಳಿ. ಜೀವನಿಗೆ ಆ ಜೀವನಿಗೆ ಒಂದು ಅವಯವಕ್ಕೆ ಈ ಅಷ್ಟು ಶಕ್ತಿ ಜೀವನಿಗಿರುವ ಶಕ್ತಿಯೇ ಇಲ್ಲದೇ ಇರಬಹುದು. ಸೊ ಅಲ್ಲಿ ಮಾತ್ರ ಭೇದ ಯಾಕೆ ನೀವು ಇಲ್ಲ ಅಂತ ಹೇಳ್ತೀರಾ ಆನ್ ವಾಟ್ ಬೇಸಿಸ್ ಅಂತ ಹೇಳಿದರೆ ಇಲ್ಲಿ ನಾವು ತಿಳ್ಕೋಬೇಕಾಗಿದ್ದು ಬಿಂಬ ಪ್ರತಿಬಿಂಬ ಭಾವ, ಪರಮಾತ್ಮನ ಬಿಂಬ ಜೀವ ಪ್ರತಿಬಿಂಬ. ಇಲ್ಲಿ ನಾವು ಮಾತಾಡ್ತಾ ಇರೋದು ಸ್ಥೂಲ ದೇಹದಲ್ಲಿ ಅಂದ್ರೆ ಜೀವ ತಗೊಂಡ್ರೆ ಅವನು ಸ್ಥಿರ ಮನುಷ್ಯ ಯಾರಾದ್ರೂ ತಗೊಂಡ್ರೆ ಅವನ ಕೈಗೆ ಅವನ ಹೋಲ್ ಬಾಡಿನಲ್ಲಿರುವ ಶಕ್ತಿ ಒಂದು ಕೈ ಒಂದು ಬೆರಳೋ ಇಲ್ಲ ಒಂದು ಉಗುರಿನಲ್ಲಿ ಅಷ್ಟು ಶಕ್ತಿ ಇಲ್ಲ. ಸೊ ಇನ್ ಸ್ಥೂಲ ದೇಹದ ವಿಷಯದಲ್ಲಿ ಇಲ್ಲ, ಸ್ಥೂಲ ದೇಹದ ವಿಷಯದಲ್ಲಿ ಆ ದೇಹಕ್ಕೆ ದೇಹದ ಅವಯವಗಳಿಗೆ ಭೇದ ಇದೆ. ಆದರೆ ಜೀವದ ಸ್ವರೂಪ ಆ ಜೀವ ಇಲ್ಲಿ ಪ್ರತಿಬಿಂಬ ಅಂತ ಹೇಳ್ತಾ ಇರೋ ದೇಹದ ವಿಷಯದಲ್ಲಿ ಇಲ್ಲ, ಪರಮಾತ್ಮನ ಪ್ರತಿಬಿಂಬ ಜೀವನಾಗಿದ್ದಾನೆ ಅಂತ ಹೇಳಿದರೆ ನಾವು ಬೇಕಾದಷ್ಟು ಕಡೆ ಕೇಳ್ತೀವಿ ಅನ್ನೋದು, ಪರಮಾತ್ಮ ಕೈ ಎತ್ತಿದ್ರೆ ನಾವು ಕೈ ಎತ್ತಿದ್ದೀವಿ, ಅವನು ಬಿಂಬರೂಪನಾಗಿ ಏನು ಮಾಡಿದ್ರೆ ನಾವು ಅದನ್ನು ಮಾಡ್ತೀವಿ ಅಂದ್ರೆ ಪರಮಾತ್ಮನಿಗೆ ದೇಹ ಧಾರಣೆ ಇಲ್ಲ. ಆ ಕಾರಣದಿಂದ ಪರಮಾತ್ಮ ಯಾವಾಗಲೂ ಯಾವ ಅವತಾರ ಮಾಡಿದ್ರು ಎಲ್ಲಿ ಮಾಡಿದ್ರು ಅವನಿಗೆ ಪ್ರತಿಯೊಂದು ಅವಯವ ಕೂಡ ಅವನ ಅನಂತ ಶಕ್ತಿಯನ್ನು ಪ್ರದರ್ಶನ ಮಾಡುತ್ತೆ. ಆದ್ರೆ ಜೀವ ತಾನು ದೇಹಧಾರಣೆಯನ್ನು ಮಾಡ್ತಾನೆ, ಅದಕ್ಕೆ ನಾವು ಜೀವದ ಅವಯವಗಳನ್ನು ನೋಡುವ ಸಾಮರ್ಥ್ಯ ನಮಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಕಷ್ಟವಾಗಿರುತ್ತೆ. ಆದರೆ ನಾವು ತಿಳ್ಕೋಬೇಕಾಗಿದ್ದಾನಂದ್ರೆ ದೇಹದ ವಿಷಯದಲ್ಲಿ ಜೀವನಿಗೆ ಅಂದ್ರೆ ಒಂದು ದೇಹದ ಅವಯವಕ್ಕೆ ಇನ್ನೊಂದು ದೇಹದ ಅವಯವಕ್ಕೆ ಭೇದ ಇದೆ ಹೊರತು ಜೀವನ ವಿಷಯದಲ್ಲಿ ಇಲ್ಲಿ ಜೀವ ಪರಮಾತ್ಮನ ಪ್ರತಿಬಿಂಬನಾಗಿದ್ದಾನೆ. ಪ್ರತಿಬಿಂಬನಾಗಿದ್ದಾನೆ ಅಂತ ಹೇಳಿದರೆ ಜೀವನಿಗೆ ಪರಮಾತ್ಮನಿಗೆ ಹೇಗಾದ್ರೆ ಪರಮಾತ್ಮನಿಗೆ ಪರಮಾತ್ಮನ ಅವಯವಗಳಿಗೆ ಅಭೇದವಿದೋ ಅದೇ ವಿಧವಾಗಿ ಜೀವನಿಗೆ ಕೂಡ ಜೀವನಿಗೆ ಜೀವನ ಅವಯವಗಳಿಗೆ ಅಭೇದವಿದೆ ಅಂತ ನಾವು ತಿಳ್ಕೋಬೇಕಾಗಿದೆ. ಅದೇ ಅಂದ್ರೆ ಸ್ವರೂಪೇಂದ್ರಿಯ ಅದೇ ವಿಧವಾಗಿ ಇಂದ್ರಿಯಗಳು ಜೀವನಿಗೆ ಜೀವನ ಇಂದ್ರಿಯಗಳಿಗೆ ಅಭೇದ, ಪರಮಾತ್ಮನಿಗೆ ಪರಮಾತ್ಮನ ಇಂದ್ರಿಯಗಳಿಗೆ ಅಭೇದವಿದ್ದಂತೆ ಜೀವನಿಗೆ ಜೀವನ ಇಂದ್ರಿಯಗಳಿಗೆ ಅಭೇದ. ಸ್ವರೂಪೇಂದ್ರಿಯ ಯಾವುದಿದೋ ಅದೇ ಸಾಕ್ಷೀಂದ್ರಿಯ, ಸ್ವರೂಪೇಂದ್ರಿಯ, ಜೀವ, ಜೀವಸ್ವರೂಪ, ಜೀವ ಯೋಗ್ಯತೆ, ಇದೆಲ್ಲವೂ ಒಂದೇ ಪರ್ಯಾಯ ಪದಗಳಿದ್ದಂತೆ ಅವು ಎಲ್ಲದರಕ್ಕೆ ನಾವು ವ್ಯವಹಾರದಲ್ಲಿ ಅಂದ್ರೆ ಫಾರ್ ದ ಸೇಕ್ ಆಫ್ ಕನ್ವೀನಿಯನ್ಸ್ ಈ ಟಾಕ್ ಎಸ್ ಇಫ್ ದೇರ್ ಇಸ್ ಡಿಫ್ರೆನ್ಸ್, ಅದು ವಿಶೇಷ ಅಂತ ಕರಿತೀವಿ. ಈ ವಿಶೇಷ ರೂಪದಲ್ಲಿ ನಾವು ವ್ಯವಹಾರ ಮಾಡ್ತೇವೆ ಹೊರತು ನಿಜವಾಗಿ ನೋಡಿದ್ರೆ ಅವು ಯಾವುದಕ್ಕೂ ಭೇದವಿಲ್ಲ. ಜೀವನಿಗೆ, ಜೀವನ ಅವಯವಗಳಿಗೆ ಭೇದವಿಲ್ಲ ಅಂತ ನಾವು ತಿಳ್ಕೋಬೇಕಾಗಿದೆ. ಆವಾಗ ನಾವು ಅಂಗುಷ್ಟ ಜೀವ ಜೀವ ಅಂಗುಷ್ಟ ಪರಿಮಾಣದಲ್ಲಿ ಇರುವಂತಹ ಪರಮಾತ್ಮನ ರೂಪಗಳನ್ನು ಮೂಲೇಶ, ಆಕ್ಲೇಶ, ಪ್ರಾದೇಶ ಇವೆಲ್ಲ ಹೇಳ್ತೀವಲ್ವ, ಇದೆಲ್ಲ ವ್ಯವಹಾರ ಏನು ಅಂತ ಹೇಳಿದ್ರೆ ಇದು ಬಹಳ ಲಾಸ್ಟ್ ಕ್ಲಾಸ್ ಅಲ್ಲಿ ಮೆನ್ಷನ್ ಮಾಡಿದಂತೆ ಇದು ಸಿಂಬಾಲಿಕ್ ಅಂದ್ರೆ ಪರಮಾತ್ಮ ಅನೋರಣೀಯನ ಮಹತ್ವ ಮಹೀಯನ ಅಂತ ಹೇಳಿದಂತೆ ಜೀವನ ಅಂಗುಷ್ಟ ಪರಿಮಾಣ ಹೇಗಾದ್ರೆ ದೇಹದಲ್ಲಿ ತಗೊಂಡ್ರೆ ದೇಹ ಅಂಗುಷ್ಟ ಪರಿಮಾಣ ಅಂದ್ರೆ ದೇಹದಲ್ಲಿ ಪರಮಾತ್ಮ ದೇಹದ ಪರಿಮಾಣದಲ್ಲಿ ಇದ್ದರೂ ಅಷ್ಟೇ ಅಲ್ಲದೆ ದೇಹದ ಅಂಗುಷ್ಟ ಪರಿಮಾಣದಲ್ಲಿಯೂ ಪರಮಾತ್ಮ ಇದ್ದಾನೆ ಅಂದ್ರೆ ಅಷ್ಟು ಸೂಕ್ಷ್ಮವಾಗಿದ್ದಾನೆ. ಜೀವ ತಗೊಂಡ್ರೆ ಜೀವ ಬಹಳ ಚಿಕ್ಕದು, ಅಷ್ಟು ಚಿಕ್ಕದಾದ ಜೀವದ ಅಂಗುಷ್ಟ ಯಾಗಿರುತ್ತೋ ನಾವು ಊಹೆ ಮಾಡಿಕೊಂಡ್ರೆ ಆ ಅಂಗುಷ್ಟ ಪರಿಮಾಣದಲ್ಲಿಯೂ ಜೀವನ ಒಳಗೆ ಪರಮಾತ್ಮ ತಾನು ಪ್ರವೇಶ ಮಾಡಿ ಇರ್ತಾನೆ, ಅವನ ಹೃದಯಾಕಾಶದಲ್ಲಿರ್ತಾನೆ ಅಂತ ನಮಗೆ ತಿಳಿಸುವುದಕ್ಕಾಗಿ ಹೊರತು ನಿಜವಾಗಿ ಜೀವನದಲ್ಲಿ ಬೇರೆ ಬೇರೆ ಅವಯವಗಳು ಫಿಸಿಕಲ್ ಆಗಿದೆ, ಯಾಕಂದ್ರೆ ಅದು ಅಪ್ರಾಕೃತವಾದದ್ದು. ಬೇರೆ ಬೇರೆ ಅವಯವಗಳಿದೆ ಅಂತ ನಾವು ತಿಳ್ಕೋಬಾರದು. ಆದ್ರೆ ಆ ಅವಯವಗಳ ಶಕ್ತಿ ಇದೆ, ಅಂದ್ರೆ ಹೃದಯ ಮತ್ತೆ ಯಾವ್ದು ಇಲ್ಲ ಅಂತ ಹೇಳಿದ್ರೆ ಹೇಗೆ ವ್ಯವಹಾರ ಮಾಡ್ತೀವಿ? ವ್ಯವಹಾರ ಮಾಡುವುದಕ್ಕೆ ಕಾರಣ ಏನಂದ್ರೆ ಆ ಹೃದಯ ಶಕ್ತಿ, ಆ ಅಂಗುಷ್ಟದ ಶಕ್ತಿ ಇವೆಲ್ಲವೂ ಕೂಡ ಪರಮಾತ್ಮ ಆ ಜೀವಗಳಿಗೆ ಕೊಟ್ಟಿದ್ದಾನೆ ಬೇರೆ ಬೇರೆ ಶಕ್ತಿಗಳು. ಅದೇ ವಿಧವಾಗಿ ಆ ಸಾಕ್ಷಿ ಇಂದ್ರಿಯದಲ್ಲಿ ನೋಡುವ ಶಕ್ತಿ, ಕೇಳುವ ಶಕ್ತಿ, ಮಾಡುವ ಎಲ್ಲಾ ಶಕ್ತಿಗಳು ಇದೆ. ಆ ಶಕ್ತಿಗಳ ಮೂಲಕವಾಗಿ ಆ ವ್ಯವಹಾರ ಮಾಡ ಅಂದ್ರೆ ಆ ಶಕ್ತಿಯೇ ನಮಗೆ ಪ್ರೊಜೆಕ್ಟ್ ಆಗಿ ದೇಹದ ಸ್ಥೂಲ ದೇಹದವರೆಗೂ ಕೂಡ ನಮಗೆ ಬರುತ್ತೆ. ಆ ಕಾರಣದಿಂದ ಜೀವನಿಗೆ ಬೇರೆ ಬೇರೆ ಅವಯವಗಳ ಪ್ರಸಕ್ತಿಯೋ ಪ್ರಸಂಗವೋ ಬರುವುದು ತಪ್ಪೇನಿಲ್ಲ. ಆದ್ರೆ ಫಿಸಿಕಲ್ ಆಗಿ ಬೇರೆ ಬೇರೆ ಅವಯವಗಳು ಇದೆ ಅಂತ ನಾವು ತಿಳ್ಕೋಬಾರದು. ಅವ ಶಕ್ತಿಗಳು ಬೇರೆ ಬೇರೆ ಇದೆ ಅನ್ನೋದು ಮುಖ್ಯವಾದ ಅಂಶ. ಇದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಕರ್ತೃತ್ವದ ವಿಚಾರದಲ್ಲಿ ಕೂಡ ಜೀವ ತಾನು ಯಾವ ಯಾವ ಕೆಲಸಗಳನ್ನು ಮಾಡ್ತಾನೋ ಪರಮಾತ್ಮನ ಇಚ್ಛೆಯಂತೆ ಮಾಡ್ತಾನೆ, ಅದಕ್ಕೆ ತಕ್ಕಂತೆ ಪರಮಾತ್ಮ ಅವರ ಆ ಜೀವ ರಾಶಿಗಳಿಗೆಲ್ಲರೂ ಕೂಡ ಫಲವನ್ನು ಕೊಡ್ತಾನೆ. ಅದು ಜೀವರಾಶಿಗಳು ಅನುಭವಿಸಲೇಬೇಕು. ಅದು ಕೇವಲ ಅಮುಕ್ತ ದಶೆಯಲ್ಲಿ ಮಾತ್ರವೇ ಅಲ್ಲ, ಮುಕ್ತಿ ದಶೆಯಲ್ಲಿ ಹೋದ ಮೇಲೆ ಕೂಡ ಅವರಿಗೆ ಸಾಧನೆ ಅನ್ನೋದು ಯಾವುದು ಇರೋದಿಲ್ಲ ಹೊರತು, ಆದರೆ ಅಲ್ಲಿ ಕೂಡ ಅವರಿಗೆ ವಿಹಾರಾದಿಗಳು ಇದ್ದೇ ಇರತ್ತೆ. ಅದು ಪರಮಾತ್ಮ ಇಚ್ಛೆಯಂತೆ ನಡೆಯುತ್ತೆ. ಅಲ್ಲಿ ಇರುವಂತಹ ಅವರ ಪ್ರಯತ್ನ ಎಂತಹದ್ದು ಅಂತ ಹೇಳಿದರೆ ಇಟ್ ಈಸ್ ರಿಯಾಕ್ಷನ್ ಫಾರ್ಮ್ ಆಫ್ ಪ್ರಯತ್ನ. ಅಂದ್ರೆ ಯಾವಾಗಾದ್ರೆ ಸಂತೋಷ ಪೀಪಲ್ ಹೂ ಆರ್ ಫುಲ್ಲಿ ಹ್ಯಾಪಿ ದೇ ಎಕ್ಸ್ಪ್ರೆಸ್ ದೇರ್ ಹ್ಯಾಪಿನೆಸ್. ಪರಮಾತ್ಮನ ಸಂತೋಷ ಅಭಿವ್ಯಕ್ತಿ ಹೇಗಾಗುತ್ತೆ ಅಂದ್ರೆ ಸೃಷ್ಟಿಸಿಲಯಾದಿಗಳು ಮಾಡ್ತಾ ಪರಮಾತ್ಮ ತನ್ನ ಸಂತೋಷವನ್ನು ಅಭಿವ್ಯಕ್ತಗೊಳಿಸುತ್ತಾನೆ. ಅದೇ ವಿಧವಾಗಿ ಜೀವರಾಶಿಗಳು, ಮುಕ್ತ ಜೀವರಾಶಿಗಳು ಕೂಡ ತಮ್ಮ ಸಂತೋಷವನ್ನು ಅಭಿವ್ಯಕ್ತಿಗೊಳಿಸುತ್ತಾರೆ. ಅದು ಪರಮಾತ್ಮನ ಇಚ್ಛೆಯಂತೆ ಅಭಿವ್ಯಕ್ತಿ ಅಂದ್ರೆ ಮ್ಯಾನಿಫೆಸ್ಟೇಷನ್ ಅಂತೀವಲ್ಲ, ಅದನ್ನು ಮಾಡಿಸ್ತಾರೆ ಪರಮಾತ್ಮ ಮಾಡಿಸ್ತಾನೆ ಆ ಜೀವರಾಶಿಗಳಿಂದ ನಾವು ತಿಳ್ಕೋಬೇಕು. ಸೊ ಮುಕ್ತ ದಶೆಯಲ್ಲಿ ಸಾಧನೆ ಇಲ್ಲದೆ ಇದ್ರು ಕೂಡ ಅಭಿವ್ಯಕ್ತ ಆಗೋದು, ಮ್ಯಾನಿಫೆಸ್ಟ್ ಆಗೋದು ಇದ್ದೇ ಇರುತ್ತೆ. ಆ ದೃಷ್ಟಿಯಲ್ಲಿ ನಾವು ಪ್ರತಿಯೊಂದು ಜೀವನಿ ಕೂಡ ತ್ರೀ ಆಸ್ಪೆಕ್ಟ್ಸ್ ಇರುತ್ತೆ, ಯಾವುದು ಹಾಗೆ ನಡೆಯುತ್ತೆ ಅಂತ ಡಿಟರ್ಮಿನ್ ಮಾಡಲಿಕ್ಕೆ ತ್ರೀ ಆಸ್ಪೆಕ್ಟ್ಸ್ ಇರುತ್ತೆ ಅಂತ ಹೇಳಿ ಅದನ್ನು ನಾವು ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಏನಂದ್ರೆ ಪ್ರತಿಯೊಂದು ಜೀವಕ್ಕೆ ಸ್ವರೂಪ ಅನ್ನೋದೊಂದಿದೆ, ಆ ಸ್ವರೂಪಕ್ಕೆ ತಕ್ಕಂತೆ ಕರ್ಮಗಳನ್ನು ಮಾಡುತ್ತಾನೆ, ಆ ಕರ್ಮಗಳಿಗೆ ತಕ್ಕಂತೆ ಫಲವನ್ನು ಕೊಡ್ತಾನೆ. ಜೀವನ ಯಾವ್ದು ಹೇಗಿರುತ್ತೆ, ಆ ಜೀವ ಎಂಥವನು ಅಂತ ತಿಳ್ಕೋಬೇಕಂದ್ರೆ ಆ ಜೀವನ ಸ್ವರೂಪ, ಆ ಜೀವನ ಕರ್ಮ, ಆ ಜೀವನ ಪ್ರಯತ್ನ, ಈ ಮೂರು ನಮಗೆ ಕ್ಯಾಲಿಬ್ರೇಟಿಂಗ್ ಸ್ಕೇಲ್ಸ್. ಆದ್ರೆ ಈ ಮೂರು ನಮಗೆ ಒಂದು ಇಂಡಿಕೇಶನ್ ಮಾಡುತ್ತೆ. ಆದ್ರೆ ಈ ಮೂರಲ್ಲಿ ನಮಗೆ ಸ್ವರೂಪ ಅನ್ನೋದು ಕಣ್ಣಿಗೆ ಕಾಣಿಸುವಂತಹದ್ದಲ್ಲ, ಅಂಡ್ ಗಾಜ್ ಮಾಡ್ಲಕ್ಕೂ ಆಗೋದಿಲ್ಲ, ಬಹಳ ಕಷ್ಟ, ವಿ ಕೆನಾಟ್ ಗಾಜ್ ಇಟ್. ಅಷ್ಟೇ ಅಲ್ಲದೆ ಆ ಜೀವದ ಕರ್ಮ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ, ಗಾಜ್ ಮಾಡೋದು ಕಷ್ಟ. ವಿ ಕೆನಾಟ್ ಇಮ್ಯಾಜಿನ್, ವಿ ಕೆನಾಟ್ ಸೇ ಲುಕಿಂಗ್ ಎಟ್ ಯಾರೋ ಒಬ್ಬರು ನೋಡಿ ಇವನು ಅನಾದಿ ಕ್ರಮ ಇಂಥದ್ದು ಅಂತ ನಾವು ಹೇಳುವ ಶಕ್ತಿ ನಮಗಿಲ್ಲ, ಈ ಊಹೆ ಮಾಡುವ ಶಕ್ತಿಯೂ ಇಲ್ಲ. ಇವನ್ ವಿ ಕೆನಾಟ್ ಇವನ್ ಇಮ್ಯಾಜಿನ್. ಆದರೆ ಪ್ರಯತ್ನ ನೋಡಿ, ಓಹೋ, ಯಾಕಂದ್ರೆ ಈ ಪ್ರಯತ್ನ ಕೂಡ ಜೀವನ ಸ್ವರೂಪಕ್ಕೆ ತಕ್ಕಂತೆ, ಆ ಜೀವನ ಅನಾದಿ ಕರ್ಮಕ್ಕೆ ತಕ್ಕಂತೆ ಪ್ರಯತ್ನ ನಡೆಯುತ್ತೆ. ಪ್ರಯತ್ನ ಚೆನ್ನಾಗಿದ್ದರೆ ಆ ಜೀವನ ಸ್ವರೂಪವು, ಆ ಜೀವನ ಕರ್ಮವು ಕೂಡ ಚೆನ್ನಾಗಿದ್ದಿರಬೇಕು ಅಂತ ಒಂದು ಊಹೆ ಮಾಡಿಕೊಳ್ಳಕ್ಕೆ ಅಂದ್ರೆ ಗಾಜ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಪ್ರಯತ್ನ ಅನ್ನೋದು ನಮ್ಗೆ ಇಟ್ ಈಸ್ ಎ ಗುಡ್ ಇಂಡಿಕೇಟರ್. ಪ್ರಯತ್ನದ ಮೂಲಕ, ಜೀವ ಮಾಡುವ ಪ್ರಯತ್ನದ ಮೂಲಕವಾಗಿ ನಾವು ಆ ಜೀವನ ಸ್ವರೂಪ, ಅನಾದಿ ಕರ್ಮಗಳನ್ನು ಸ್ವಲ್ಪ ಮಟ್ಟಿಗೆ ಊಹೆ ಮಾಡಬಹುದು. ಇಟ್ಸ್ ನಾಟ್ ಎ ಗ್ಯಾರಂಟೀಡ್ ಥಿಂಗ್, ಆದರೆ ಇಟ್ ಈಸ್ ಎನ್ ಇಂಡಿಕೇಟರ್. ಆ ಇಂಡಿಕೇಟರ್ ಬೇಸಿಸ್ ಮೇಲೆ ನಾವು ಊಹೆ ಮಾಡಬಹುದು. ಆ ಕಾರಣದಿಂದ ನಾವು ಅದನ್ನು ದೃಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿ ಅದೊಂದು ಹೇಳಿದ್ದೀವಿ. ಸೊ ಈಗ ತತ್ವ ಸುವಾಳಿಯಲ್ಲಿ ಇರುವ ಸಂಶಯಗಳೇನು, ಅದೇ ಅಷ್ಟೇ ಇನ್ನ ಈ ಜೀವಕತ್ವ ವಿಷಯದಲ್ಲಿ ಮಿಕ್ಕ ಸಂಶಯಗಳಲ್ಲಿ ಏನಿದೆ ಅಂತ ಹೇಳಿ ಈ ಪ್ರಶ್ನೋತ್ತರಗಳ ಮೂಲಕವಾಗಿ ನಾವು ಇವತ್ತಿನ ಕ್ಲಾಸ್ ನಡೆಸೋಣ. ಸೊ ವಿಲ್ ಜಸ್ಟ್ ಕೀಪ್ ದ ಫೋರಮ್ ಓಪನ್, ಎಲ್ಲರೂ ಯಾವ್ದಾದ್ರು ಪ್ರಶ್ನೆಗಳು, ಮುಖ್ಯವಾಗಿ ಪ್ರಸನ್ನ ಅವರು ತತ್ವ ಸುವಾಳಿಯಲ್ಲಿ ಏನೋ ಲಾಸ್ಟ್ ಕ್ಲಾಸ್ ನಲ್ಲಿ ಕೆಲವು ಕ್ವಶನ್ಸ್ ಇದೆ ಅಂತ ಹೇಳಿದ್ರು, ಅದನ್ನು ನಾವು ಇವತ್ತು ಪರಿಶೀಲನೆ ಮಾಡೋಣ.
ನಮಸ್ಕಾರ, ಕ್ಷಮಿಸ್ಬೇಕು, ಅದು ಸ್ಪೀಕರ್ ಫೋನ್ ಆನ್ ಇತ್ತು. ಅದೇ ಆಕ್ಚುಲಿ ತಾವು ದತ್ತ ಸ್ವಾತಂತ್ರ್ಯದ ಬಗ್ಗೆ ಕವರ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ, ಅದು ಮಾಡ್ಬೇಕಾದ್ರೆ ಮುಂಚೆ ಮಾಡ್ಬಿಟ್ರೆ ದೆನ್ ಐ ಥಿಂಕ್ ವಿ ಕ್ಯಾನ್ ಗೆಟ್ ಇನ್ ಟು ದ ಕ್ವಶನ್ ಆನ್ಸರ್ ಫೋರಮ್. ಅದರ್ವೈಸ್ ಐ ಥಿಂಕ್ ಈ ಸೆಷನ್ ಅಲ್ಲಿ ಮತ್ತೆ ಕ್ವಶನ್ ಆನ್ಸರ್ ಫೋರಮ್ ನಲ್ಲಿ ಟೈಮ್ ಕಳೆದು ಬಿಟ್ರೆ ವಿ ಪ್ರಾಬ್ಲಮ್ ಮೇ ನಾಟ್ ಬಿ ಇನ್ ಪೊಸಿಷನ್ ಟು ಕವರ್ ಸ್ವಾತಂತ್ರ್ಯ ಅನ್ಸ್ತಾ ಇದೆ.
ಹಾ ಸರಿ, ಹಾಗೆ ಮಾಡೋಣ. ಸರಿ, ನಾನು ಹೇಳ್ತೀನಿ ಅಂದ್ರೆ ಸಂಕ್ಷೇಪವಾಗಿ ದತ್ತ ಸ್ವಾತಂತ್ರ್ಯ ಅನ್ನೋದು ಹೇಳ್ತೀನಿ ನಾನು. ಫೋರಮ್ ಈಗ ದತ್ತ ಸ್ವಾತಂತ್ರ್ಯ ಅನ್ನುವ ಶಬ್ದ ನಾವು ಮುಖ್ಯವಾಗಿ ಅದೊಂದು ಸಂಧಿಯನ್ನೇ, ದತ್ತ ಸ್ವಾತಂತ್ರ್ಯ ಸಂಧಿ ಅಂತ ಹೇಳಿ ಜಗನ್ನಾಥ ದಾಸರು ನಮಗೆ ಅನುಗ್ರಹ ಮಾಡಿದ್ದಾರೆ. ಸೊ ಇದು ಹರಿಕಥಾಮಸದಲ್ಲಿ ಬರುವಂತಹ ಸಂಧಿ. ಇದು ಹೆಸರು ನೋಡಿಬಿಟ್ಟು ಸ್ವಲ್ಪ ಗೊಂದಲ ಆಗುವ ಅವಕಾಶವಿದೆ. ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ನಾವು ನೋಡಿದಾಗ ಹೆಸರೇ ದತ್ತ ಸ್ವಾತಂತ್ರ್ಯ ಅಂದ್ರೆ ದೇವರು ಕೊಟ್ಟು ಬಿಟ್ಟಿದ್ದಾನೆ ಎಲ್ಲರಿಗೆ ಇಷ್ಟಿಷ್ಟು ಅಂತ ಸ್ವಾತಂತ್ರ್ಯವನ್ನು ಕೊಟ್ಟು ಬಿಟ್ಟಿದ್ದಾನೆ ಅನ್ನುವ ಒಂದು ಸಂಶಯ ಬರಲಿಕ್ಕೆ ಅವಕಾಶವಿದೆ. ಸೊ ಅದನ್ನು ಅಂತಹ ತಪ್ಪು ತಿಳುವಳಿಕೆ ಇರಕೂಡದು ಅನ್ನೋದು ನಮ್ಗೆ ಆ ಸಂಧಿಯಲ್ಲಿ ಆಕ್ಚುಲ್ ಆಗಿ ಇನ್ಸೈಡ್ ನೋಡಿದಾಗ ನಮಗೆ ಗೊತ್ತಾಗತ್ತೆ. ಏನಂದ್ರೆ ನಾನೊಂದು ಉದಾಹರಣೆಯನ್ನು ಕೊಡ್ತೀನಿ, ದತ್ತ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಹೇಗೆ ವರ್ಕ್ ಆಗತ್ತೆ, ಹೌ ಇಟ್ ವರ್ಕ್ಸ್ ಅನ್ನೋದು ಒಂದು ಲೌಕಿಕ ಉದಾಹರಣೆಯಲ್ಲಿ. ಒಂದು ಚಿಕ್ಕ ಮಗುವಿದ್ರೆ, ಮೂರು ವರ್ಷದ ಮಗುವಿದ್ದರೆ, ಆ ಮೂರು ವರ್ಷದ ಮಗು ನಾನು ಕಟ್ಟಿಗೆ ಹಿಡ್ಕೋಬೇಕು ಅಂತ ಹೇಳುತ್ತೆ, ಒಂದು ಸ್ಟಿಕ್ ಹಿಡ್ಕೋಬೇಕು ಅಂತ ಹೇಳುತ್ತೆ. ತಾಯಿ ತಂದೆ ಏನ್ ಮಾಡ್ತಾರೆ, ಆ ಕಟ್ಟಿಗೆ ಕೊಟ್ಟರೆ ಆ ಮಗು ಎಲ್ಲೇನೋ ತಾಕಿಸ್ಕೋಬಹುದು, ಏನೋ ಮಾಡ್ಬೋದು. ಕಟ್ಟಿಗೆ ಕೊಟ್ಟು ಮಗು ಹಿಡ್ಕೋ ಮಗು ಅಂತ ಹೇಳಿ ಆ ಮಗು ಕೈಲಿ ಕಟ್ಟಿಗೆ ಕೊಡ್ತಾರೆ, ಅದೇ ತಾಯಿ ತಂದೆಯನ್ನು ಕಟ್ಟಿಗೆ ಹಿಡ್ಕೊಂಡಿರ್ತಾರೆ. ಸೊ ಆ ಮಗು ಕಟ್ಟಿಗೆ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡಾಡುತ್ತೆ. ಸೊ ಆ ತಾಯಿ ತಂದೆ ಆ ಮಗು ಜೊತೆ ಹೋಗ್ತಾರೆ. ಸೊ ಆ ಮಗು ಗೊತ್ತಿಲ್ಲದ ಹಿಂದ್ಗಡೆ ಹಿಡ್ಕೊಂಡಿರ್ತಾರೆ ಕಟ್ಟಿಗೆ. ಆದ್ರೆ ಮಗು ಏನ್ ಮಾಡಿರುತ್ತೆ, ಆ ತಾಯಿ ತಂದೆ ಹಿಡ್ಕೊಂಡಿದ್ದು ಗೊತ್ತಾಗಲ್ಲ, ಮಗು ಕಾಣಿಸೋದಿಲ್ಲ. ಆ ತಾನು ಮುಂದ್ಗಡೆ ಕಟ್ಟಿಗೆಯನ್ನು ಹಿಡ್ಕೊಂಡಿದೆ, ತಾನೇ ಹೋಗ್ತಾ ಇದ್ದೀನಿ ಕಟ್ಟಿಗೆ, ತಾನು ಎಲ್ಲಾ ಕಡೆ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಆ ಮಗುವಿಗೆ ಒಂದು ಭಾವನೆ ಬರುತ್ತೆ. ಆದ್ರೆ ಆ ತಾಯಿ ತಂದೆ ಹಿಡ್ಕೊಂಡಿದ್ದಾರೆ ಹಿಂದ್ಗಡೆ, ಅದು ಮಗು ಕಾಣಿಸ್ತಾ ಇಲ್ಲ. ಸೊ ಮಗು ಡಸಂಟ್ ರಿಯಲೈಸ್ ಇಟ್. ಇದು ಹೇಗೆ ಇರುತ್ತೋ ಅದೇ ವಿಧವಾಗಿ ನಾವು ಮಗುವಿಗೆ ಕಟ್ಟಿಗೆ ಕೊಟ್ಟಿದ್ದಾರಾ, ಹೌದು ಕೊಟ್ಟಿದ್ದಾರೆ. ಕೊಟ್ಟಿಲ್ಲವಾ, ಸ್ವತಂತ್ರವಾಗಿ ಕೊಟ್ಟಿಲ್ಲ, ಮಗು ಇಷ್ಟ ಬಂದಾಗ ಹೋಗುವ ಹಂಗ ಮಾಡ್ಲಿಲ್ಲ. ಮಗುವಿಗೆ ಕೊಟ್ಟಿದ್ದಾರೆ, ಕೊಟ್ಟರು ಕೊಟ್ಟಂತೆ ಅಂದ್ರೆ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ, ಕಟ್ಟಿಗೆ ಕೊಟ್ಟಿದ್ದಾರೆ, ಆ ಕಟ್ಟಿಗೆ ಹಿಡ್ಕೊಂಡು ಏನ್ ಬೇಕಾದ್ರೂ ಮಾಡೋ ಸ್ವಾತಂತ್ರ್ಯವನ್ನು ಕೊಡ್ಲಿಲ್ಲ. ಆದ್ರೆ ಆ ಮಗುವಿಗೆ ಬೇರೆ ಬೇರೆ ಮಕ್ಕಳಿದ್ರೆ, ಬೇರೆ ಬೇರೆ ಮಕ್ಕಳಿಗೆ ಅವರವರ ಶಕ್ತಿಗೆ ತಕ್ಕಂತೆ ತಾಯಿ ತಂದೆ ಅವರು ಆ ಕಟ್ಟಿಗೆಯನ್ನು ಸ್ವಲ್ಪ ಹಾಗೆ ಸ್ವಲ್ಪ ಜಾಸ್ತಿ ಫ್ರೀಡಮ್ ಕೊಡೋದು, ಕಮ್ಮಿ ಫ್ರೀಡಮ್ ಕೊಡೋದು ಮಾಡ್ತಾರೆ. ಅದೇ ಕಂಪ್ಲೀಟ್ ಕಂಟ್ರೋಲ್ ತಾಯಿ ತಂದೆ ಅವರಿಗೆ ಇರುತ್ತೆ. ಇದೊಂದು ಕ್ರೂಡ್ ಎಕ್ಸಾಂಪಲ್, ಅಂದ್ರೆ ನಾವು ಇದನ್ನು ಬಹಳ ಡೀಪ್ ಆಗಿ ತಗೊಂಡೋಗಲಕ್ಕಾಗುವಲ್ಲ. ದಿಸ್ ಇಸ್ ಜಸ್ಟ್ ಗಿವ್ ಎನ್ ಐಡಿಯಾ, ರಫ್ ಆಗಿ ಐಡಿಯಾ ಕೊಡಲಿಕ್ಕೆ. ಕೊಡುವುದು ಅಂದ್ರೆ ಹೇಗಿರುತ್ತೆ ಅಂತೇಳಿ, ಈ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಕೂಡ ಅಂತಹ ಒಂದು ಭಾವನೆಯನ್ನು ತಗೋಬೇಕು ನಾವು. ಆದ್ರೆ ನಾನು ಹೇಳಿದಂತೆ ಅದು ಒಂದು ಕ್ರೂಡ್ ಎಕ್ಸಾಂಪಲ್. ಇಲ್ಲಿ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ನಮಗೆ ಜಗನ್ನಾಥದಾಸರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಪರಮಾತ್ಮ ದತ್ತ ಸ್ವಾತಂತ್ರ್ಯ ಅಂದ್ರೆ ತನ್ನ ಅಧೀನದಲ್ಲಿ ಇರುವ ಸ್ವಾತಂತ್ರ್ಯ ಯಾವ್ದಿದೆ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ತನ್ನ ಅಧೀನದಲ್ಲಿಟ್ಟು ಅಂದ್ರೆ ಸ್ವತಂತ್ರವಾದ ಯಾವ್ದು ಯಾವ್ದಿದೋ ಅಂದ್ರೆ ಪೂರ್ಣ ಸ್ವಾತಂತ್ರ್ಯ ಅನ್ನೋದು ತಾನ ಹಾಗೆ ಇಟ್ಕೊಂಡಿದ್ದಾನೆ. ಅದು ಅಲ್ಲದೆ ಒಂದು ಪಾರತಂತ್ರ್ಯವಾದ ಅಂದ್ರೆ ತಾನು ಮಾತ್ರ ನಿಯಮನ ಮಾಡುವಂತಹ ಇನ್ನೊಂದು ಬೇರೆಯವರಿಗೆ ಕೊಡಬೇಕಂತ ನಿಶ್ಚಯ ಅಂದ್ರೆ ಪರಮಾತ್ಮ ಏನ್ ಮಾಡಿದ್ದಾನೆ, ಹಿ ಹ್ಯಾಡ್ ಒನ್ ಇಂಡಿಪೆಂಡೆಂಟ್ ಪಾರ್ಟ್ ವಿಚ್ ಹಿ ಕೀಪ್ಸ್ ಟು ಹಿಮ್ಸೆಲ್ಫ್, ಹಿ ನೆವರ್ ಗಿವ್ಸ್ ಟು ಅದರ್ಸ್. ಇನ್ನೊಂದು ನಾನ್ ಇಂಡಿಪೆಂಡೆಂಟ್ ಅಂದ್ರೆ ತಾನು ತನ್ನ ವಶದಲ್ಲಿ ಇಟ್ಟುಕೊಂಡು ಬೇರೆಯವರಿಗೆ ಕೊಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದು ಯಾವ್ದಿದೋ ಅದನ್ನ ಮಾತ್ರ ತಕೊಂಡು ತಾನು, ಅಂದ್ರೆ ಅದು ಹೇಗೆ ಮಾಡ್ತಾನೆ ಪರಮಾತ್ಮ ಅಂತ ಹೇಳಿದ್ರೆ, ನಿಶ್ಚಯ ಮಾಡ್ಕೊಂಡಿದ್ದಾನೆ. ಈಗ ನಾವು ಲೌಕಿಕ ಎಕ್ಸಾಂಪಲ್ಸ್ ಯಾಕೆ ಕೊಡ್ಲಕ್ ಆಗೋದಿಲ್ಲ ಅಂದ್ರೆ, ಲೌಕಿಕ ಎಕ್ಸಾಂಪಲ್ಸ್ ನಲ್ಲಿ ಯಾರಿಗೆ ಕೂಡ ಈ ಅಂತರ್ಯಾಮಿತ್ವ ಅನ್ನೋದು ಇಲ್ಲ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಈಗ ತಾಯಿ ತಂದೆ ಹೊರಗೆ ಕಟ್ಟಿಗೆ ಇಟ್ಕೊಂಡು ಕೂಡ ದೇ ಕ್ಯಾನ್ ಓನ್ಲಿ ಹೋಲ್ಡ್ ದ ಸ್ಟಿಕ್ ಔಟ್ ಸೈಡ್. ಆ ಮಗು ಮನಸ್ಸು ಒಳಗೆ ಪ್ರವೇಶ ಮಾಡಿ ಆ ಮಗು ಕೈ ಒಳಗೆ ಪ್ರವೇಶ ಮಾಡಿ ಅದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ತಾಯಿ ತಂದೆ ಅವ್ರಿಗೆ, ಅದು ದಟ್ ನಾಟ್ ಪಾಸಿಬಲ್. ಆದ್ರೆ ಪರಮಾತ್ಮನ ವಿಷಯದಲ್ಲಿ ಪರಮಾತ್ಮ ಅನಂತಾನಂತ ರೂಪಗಳಿಂದ ಅಂದ್ರೆ ಎಷ್ಟು ವರ್ಗ ಅಂತ ಹೇಳಿದ್ರೆ, ಪ್ರತಿಯೊಂದು ಜೀವದ ಒಳಗು, ದೇಹದ ಒಳಗು, ಎಲ್ಲ ಅನಿರುದ್ಧ ದೇಹ, ಲಿಂಗ ದೇಹ ಎಲ್ಲದ ಒಳಗು ತಾನು ಪ್ರವೇಶ ಮಾಡುವುದು ಮಾತ್ರವೇ ಅಲ್ಲದೆ, ಆ ಎಲ್ಲದರ ಒಳಗೂ ಅಭಿಮಾನಿ ದೇವತೆಗಳು ಯಾರಿದ್ದಾರೋ ಆ ಅಷ್ಟು ಅಭಿಮಾನಿ ದೇವತೆಗಳ ಒಳಗೂ ಬೇರೆ ಬೇರೆ ರೂಪಗಳಿಂದ ಪ್ರವೇಶ ಮಾಡಿ ಆ ಅಭಿಮಾನಿ ದೇವತೆಗಳ ಒಳಗೆ ಒಂದೊಂದು ಅಭಿಮಾನಿ ದೇವತೆ ಒಳಗೂ ಆ ಅಭಿಮಾನಿ ದೇವತೆಗಳನ್ನು ನಿಯಮನ ಮಾಡುವ ಅಭಿಮಾನಿ ದೇವತೆಗಳಿರ್ತಾರೆ, ಅವರಿಂದ ನಿಯಮಿತರಾದ ಅಭಿಮಾನಿ ದೇವತೆಗಳಿರ್ತಾರೆ, ಅವರೆಲ್ಲರ ಒಳಗೂ ಪ್ರವೇಶ ಮಾಡಿ ಮತ್ತು ಅವರ ಒಳಗೆ ಮತ್ತು ಅಭಿಮಾನಿ ದೇವತೆಗಳಿರ್ತಾರೆ ಅವರ ಒಳಗೆ. ಅಂದ್ರೆ ಇದು ದಿಸ್ ಇಸ್ ಇನ್ಫೈನೈಟ್ ಪ್ರಾಸೆಸ್, ನಮಗೆ ಊಹೆ ಕೂಡ ಮಾಡಿಕೊಳ್ಳಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಒಂದು ಪ್ರಾಸೆಸ್. ಇಷ್ಟು ರೂಪಗಳಲ್ಲಿದೆ, ಅಷ್ಟುವರೆಗೂ ಕೂಡ ಪರಮಾತ್ಮ ಅಂತರ್ಯಾಮಿಯಾಗಿರ್ತಾನೆ. ಪ್ರತಿ ಒಂದರ ಒಳಗೂ ಕೂಡ ತಾನು ಅಂತರ್ಯಾಮಿಯಾಗ, ಅಂದ್ರೆ ಒಂದು ಜೀವ ಒಬ್ಬರ ಒಳಗೆ ಒಬ್ಬರ ಒಳಗೆ ಒಬ್ಬರ ಒಳಗೆ ಅಭಿಮಾನಿ ದೇವತೆಗಳಿದ್ದರೆ ಅಷ್ಟು ಅಭಿಮಾನಿ ದೇವತೆಗಳ ಲೇಯರ್ಸ್ ಒಳಗೆ ಕೂಡ ತಾನು ತುಂಬಿ ಇದ್ದು ಅವರವರಿಗೆ ಶಕ್ತಿಯನ್ನು ಎಷ್ಟು ಕೊಡಬೇಕು ಅಷ್ಟೇ ಶಕ್ತಿಯನ್ನು ಕೊಡ್ತಾ ಅಷ್ಟು ರೂಪಗಳಿಂದ ಪರಮಾತ್ಮ ಇದ್ದಾನೆ. ಅಂದ್ರೆ ಈ ದತ್ತ ಸ್ವಾತಂತ್ರ್ಯ ಒಂದು ಪರಮಾತ್ಮನ ರೂಪಗಳಂತೆ ನಾವು ತಗೊಂಡರೆ ಪರಮಾತ್ಮ ಅನಂತಾನಂತ ರೂಪಗಳನ್ನು ತಾನು ತಗೊಂಡು ಆಯಾ ಜೀವರಾಶಿಗಳ ಒಳಗೆ ಪ್ರವೇಶ ಮಾಡಿ ಅವರವರಿಂದ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರನ್ನು ಮಾಡಿಸ್ತಾನೆ. ಸೊ ಯೋಗ್ಯತೆಗೆ ತಕ್ಕಂತೆ ಅಂತ ಹೇಳಿದಾಗ ಏನಾಗುತ್ತೆ, ಬೇರೆ ಬೇರೆ ಅವರ ಒಳಗೆ ಜೀವಗಳ ಒಳಗೆ ಬೇರೆ ಬೇರೆ ಕೆಪಾಸಿಟಿಯಿಂದ, ಪರಮಾತ್ಮನ ಕೆಪಾಸಿಟಿ ಯಾವಾಗಲೂ ಒಂದೇ, ಆದರೆ ತಾನು ಅದನ್ನು ವಿಭಾಗ ಮಾಡಿದಾಗ ತಾನು ವಿಭಾಗ ಮಾಡುವುದೊಂದೇನು, ಇಷ್ಟು ತಾನು ಯೂನಿಟ್ಸ್ ಆಫ್ ಸ್ವಾತಂತ್ರ್ಯವನ್ನು ಎಲ್ಲರಿಗೆ ಕೊಡಬೇಕು ಹಂಚಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದಾನೆ. ಅದು ಹಂಚುವಾಗ ಲಕ್ಷ್ಮೀ ದೇವಿಗೆ, ಬ್ರಹ್ಮದೇವರಿಗೆ, ವಾಯುದೇವರಿಗೆ ಹಿಡ್ಕೊಂಡು ಕೆಳಗಿನ ತೃಣಜೀವರ ರಾಶಿ ಒಳಗೆ ಕೂಡ ಬೇರೆ ಬೇರೆ ಜೀವರಾಶಿಗಳಿಗೆ ಬೇರೆ ಬೇರೆ ಪ್ರಮಾಣದಲ್ಲಿ ಪ್ರಪೋರ್ಷನ್ನಲ್ಲಿ ತಾನು ಕೊಡ್ತಾನೆ ಶಕ್ತಿಯನ್ನು. ಹೇಗೆ ಕೊಡ್ತಾನೆ, ಕೊಡುವುದಂದ್ರೇನು ಮತ್ತು ಅಂತ ಹೇಳಿದ್ರೆ, ತಾನು ಅವರ ಒಳಗೆ ತನ್ನ ರೂಪಗಳನ್ನು ಪ್ರವೇಶ ಮಾಡಿಸ್ತಾನೆ, ಮಾಡಿಸಿ ಅವರಿಂದ ಎಷ್ಟು ಅವರ ಯೋಗ್ಯತೆ ಇದೋ ಅಷ್ಟಕ್ಕೆ ತಕ್ಕಂತೆ ಯೋಗ್ಯತೆಗೆ ತಕ್ಕಂತೆ ತನ್ನ ರೂಪಗಳ ಅನಂತ ರೂಪಗಳು ಅನಂತ ಶಕ್ತಿ ಉಳ್ಳವೇ, ಆದರೂ ಕೂಡ ಅನಂತ ರೂಪಗಳು ತಾನು ಪ್ರತಿಯೊಂದು ಒಂದು ತೃಣ ಹುಲ್ಲು ತಗೊಂಡ್ರೆ ಆ ಹುಲ್ಲಿನ ಒಳಗೆ ಪರಮಾತ್ಮನ ರೂಪ ಒಂದೇ ರೂಪ ಇದೆ ಅಂತ ನಾವು ತಿಳ್ಕೋಬಾರದು. ಆ ಹುಲ್ಲು ಒಳಗೆ ಕೂಡ ಪರಮಾತ್ಮನ ಅನಂತಾನಂತ ರೂಪಗಳು ಇದ್ದೇ ಇದೆ. ಸೊ ಇದ್ದರೂ ಕೂಡ ಆ ದತ್ತ ಸ್ವಾತಂತ್ರ್ಯ ಅನ್ನುವ ಒಂದು ಪರಮಾತ್ಮನ ರೂಪ ಅಂತ ತಗೊಂಡ್ರೆ, ಇಫ್ ವಿ ಇಮ್ಯಾಜಿನ್ ದತ್ತ ಸ್ವಾತಂತ್ರ್ಯ ಕೊಟ್ಟಲ್ಪಡಿರುವಂತಹ ಸ್ವಾತಂತ್ರ್ಯ, ವಾಟ್ ಎವರ್ ಇಸ್ ಗಿವನ್, ಕೊಟ್ಟಲ್ಪಡುವುದಂದ್ರೆ ಯಾರು ಕೊಟ್ಟಿದ್ದೆ, ಯಾರು ಪರಮಾತ್ಮನೇ, ಪರಮಾತ್ಮ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಸೊ ಈ ಯಾವ ಸ್ವಾತಂತ್ರ್ಯವನ್ನಾದ್ರೆ ಪರಮಾತ್ಮ ಕೊಟ್ಟಿದ್ದಾನೋ ಅಂದ್ರೆ ಏನು, ಕೊಡುವುದಂದ್ರೆ ಏನು, ತನ್ನ ರೂಪವನ್ನು ಅವರ ಒಳಗೆ ಇಟ್ಟಿದ್ದಾನೆ. ಪರಮಾತ್ಮ ಸ್ವಾತಂತ್ರ್ಯವನ್ನು ಜೀವನಿಗೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ತನ್ನ ರೂಪಗಳನ್ನು ಆ ಜೀವರಾಶಿಗಳ ಒಳಗೆ ಇಟ್ಟು ಅವರಿಂದ ಮಾಡಿಸ್ತಾ ಇದ್ದಾನೆ. ಆ ತನ್ನ ರೂಪಗಳನ್ನು ಇಟ್ಟಾಗ ಅವರವರಿಗೆ ಎಷ್ಟು ಶಕ್ತಿ ಇದೋ ಅದಕ್ಕೆ ತಕ್ಕಂತೆ ಅವರಿಂದ ಮಾಡಿಸ್ತಾನೆ. ಅಂದ್ರೆ ತನ್ನ ರೂಪ ಮಾಡಿಸುವುದಂದ್ರೆ ಏನು, ತನ್ನ ರೂಪಗಳಿಗೆ ತಾನೇ ಒಂದು ಆರ್ಡರ್ ಕೊಟ್ಟಂತೆ. ಸೊ ಈ ಜಸ್ಟ್ ಗಿವ್ಸ್, ಓಕೆ ನಾನು ನನ್ನ ರೂಪಗಳು ಇದೆ, ತನಗೆ ತಾನೇ ಲಾರ್ಡ್ ಹ್ಯಾಸ್ ಗಿವನ್ ಆರ್ಡರ್ಸ್ ಹಿಮ್ಸೆಲ್ಫ್ ಅಂತ ಹೇಳಿದಂತೆ, ಸಮಥಿಂಗ್ ಲೈಕ್ ದಟ್. ನಿಜವಾಗಿ ನೋಡಿದ್ರೆ ಅಷ್ಟೇ, ಪರಮಾತ್ಮನಿಗೆ ಯಾರು ಕೊಡ್ತಾರೆ ಆರ್ಡರ್ಸ್, ಯಾರು ಕೊಡೋದಿಲ್ಲ, ತಾನು ಆಯಾ ಜೀವರಾಶಿಗಳ ಒಳಗೆ ತಾನು ಇದ್ದು ಆ ದತ್ತ ಸ್ವಾತಂತ್ರ್ಯ ಅಂದ್ರೆ ಕೊಟ್ಟಲ್ಪಟ್ಟಿರುವಂತಹ ಸ್ವಾತಂತ್ರ್ಯ ಅನ್ನುವ ತನ್ನ ರೂಪವನ್ನೇ ಅವರಿಂದ ತಾನು ಕೊಟ್ಟು ಮಾಡಿಸ್ತಾನೆ. ಸೊ ದಿಸ್ ಇಸ್ ವಾಟ್ ಇಸ್ ಮೀನ್ ಬೈ ದತ್ತ ಸ್ವಾತಂತ್ರ್ಯ. ದತ್ತ ಸ್ವಾತಂತ್ರ್ಯ ಅಂದ್ರೆ ಅವರಿಗೆ ತಾನು ಸ್ವಾತಂತ್ರ್ಯ ಕೊಟ್ಟು ಬಿಟ್ಟಿದ್ದಾನೆ. ಹಿ ಜಸ್ಟ್ ಗೇವ್ ಇಟ್ ಆಫ್ ಟು ದೆಮ್ ಸೋ ದೇ ಕ್ಯಾನ್ ಡೂ ವಾಟ್ ಎವರ್ ದೇ ವಾಂಟ್ ಅನ್ನುವ ಅರ್ಥವನ್ನು ನಾವು ತಿಳ್ಕೋಬಾರದು. ಪರಮಾತ್ಮ ಅವರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತ ಅರ್ಥ ಹೇಳಿದಂದ್ರೆ, ಸ್ವಾತಂತ್ರ್ಯದಲ್ಲಿ ತನ್ನ ಸ್ವಾತಂತ್ರ್ಯ ಅಂತ ಕರೆಯಲ್ಪಡುವ ತನ್ನ ರೂಪಗಳನ್ನು ಅವರಲ್ಲಿ ಇಟ್ಟಿದ್ದಾನೆ ಅಂತ ಅರ್ಥ. ಇಟ್ಟು ಅವರಿಂದ ಆಯಾ ಕೆಲಸಗಳನ್ನು ಮಾಡಿಸ್ತಾನೆ ಅಂತ ಅರ್ಥ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೀಗೆ ನಾವು ತಿಳ್ಕೊಳ್ಳದೇ ಇದ್ದರೆ ಪರಮಾತ್ಮ ಅವರಿಗೆ ಸ್ವಾತಂತ್ರ್ಯ ಕೊಟ್ಟುಬಿಟ್ಟಿದ್ದಾನೆ ಅಂತ ಹೇಳಿದ್ರೆ, ಆವಾಗ ನಮಗೆ ಸ್ವಾತಂತ್ರ್ಯ ಅಸ್ವಾತಂತ್ರ್ಯಗಳ ಇದವೇ ಹೊಟ್ಟೋಗುತ್ತೆ, ದ ವೆರಿ ಡೆಫಿನಿಷನ್. ಯಾಕಂದ್ರೆ ಸ್ವತಂತ್ರ ಭಗವಾನ್ ವಿಷ್ಣು ಅಂತ ಹೇಳಿದ್ದಾರೆ, ಪರಮಾತ್ಮ ಒಬ್ಬನೇ ಸ್ವಾತಂತ್ರ್ಯ ಅಂತ ಹೇಳಿದ್ದಾರೆ, ಅವನು ಸ್ವಾತಂತ್ರ್ಯವನ್ನು ಇನ್ನೊಬ್ಬರಿಗೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇನ್ನೊಬ್ರು ಸ್ವಾತಂತ್ರ್ಯ ಆಗಿದ್ದಾರೆ ಅಂತ ಅರ್ಥ ಬರುತ್ತೆ. ಸೊ ದಟ್ ಈಸ್ ನಾಟ್ ಎಟ್ ಆಲ್ ರೈಟ್. ಸ್ವತಂತ್ರ ಪರಮಾತ್ಮ ಒಬ್ಬನೇ ಸ್ವತಂತ್ರ, ಬೇರೆಯವರೆಲ್ಲರೂ ಕೂಡ ಸ್ವತಂತ್ರ ಆಗಿದ್ದಾರೆ ಅಂತ ಹೇಳಿದ್ರೆ, ಪರಮಾತ್ಮ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಸ್ವತಂತ್ರ ಅಂತ ಕರೆಯಲ್ಪಡುವ ತನ್ನ ರೂಪವನ್ನು ಅವರಲ್ಲಿ ಇಟ್ಟು ಅವರಿಂದ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ ಅಂತ ಅರ್ಥವೇ ಹೊರತು ನಿಜವಾಗಿ ಅವನಿಗೆ ಸ್ವಾತಂತ್ರ್ಯ ಕೊಟ್ಟುಬಿಟ್ಟಿದ್ದಾನೆ ಅನ್ನೋ ಅರ್ಥ ನಾವು ತಿಳ್ಕೋಬಾರದು. ಸೊ ದಿಸ್ ಈಸ್ ದಿ ಗಿಸ್ಟ್ ಆಫ್ ದಿ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಅವರು ಹೇಳಿದಂತಹ ಬಹಳ ಪ್ರಮಾಣಗಳೇ ಇಟ್ಟು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಸೊ ಆಕ್ಚುಲ್ ಆಗಿ ಇನ್ನೊಂದ್ಸಲ ನಾವು ಬೇಕಂದ್ರೆ ಆಕ್ಚುಲ್ ಆಗಿ ವಿ ಕ್ಯಾನ್ ಗೋ ಇನ್ ಡೀಟೇಲ್ ವಿತ್ ದಟ್, ಬಟ್ ಫಾರ್ ದಿ ಪ್ರೆಸೆಂಟ್ ಕಾಂಟೆಕ್ಸ್ಟ್ಗೆ ನಾವು ಸಂಕ್ಷೇಪವಾಗಿ ದಟ್ ಈಸ್ ವಾಟ್ ದ ಗಿಸ್ಟ್ ಆಫ್ ದತ್ತ ಸ್ವಾತಂತ್ರ್ಯ ಸಂಧಿ ಇಸ್, ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ನಾವು ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ನಾವು ಐ ಕ್ಯಾನ್ ಥಿಂಕ್ ವಿ ಕ್ಯಾನ್ ಓಪನ್ ದಿ ಫೋರಂ ಫಾರ್ ದಿ ಕ್ವೆಶ್ಚನ್ಸ್ ಅಂಡ್ ಆನ್ಸರ್.
ನಮಸ್ಕಾರ ಕೇಶಾಚಾರ್ಯ, ನಾನು ಬಾಲಕೃಷ್ಣ ಮಾತಾಡ್ತಾ ಇರೋದು.
ಹೇಳ್ರಿ.
ತಾವು ಹೇಳಿದಂಗೆ ದತ್ತ ಸ್ವಾತಂತ್ರ್ಯ ಅಂತಂದ್ರೆ ಅದು ಭಗವಂತ ಒಂದೊಂದು ರೂಪ, ಅದು ಭಗವಂತ ಅಷ್ಟು ಸನ್ನಿಧಾನ, ಯಾವ್ಯಾವ ಜೀವರಲ್ಲಿ ಎಷ್ಟೆಷ್ಟು ಯೋಗ್ಯತೆ ಇರುತ್ತೋ ಅಷ್ಟು ಸನ್ನಿಧಾನ ಇರ್ತಾನೆ ಅಂತ ಅದು ತಿಳ್ಕೋಬೇಕು ಅಂತಲ್ಲ.
ಹೌದು, ಅದನ್ನ ವಿಭೂತಿ ಅಂತ ಕರೀತಾರೆ. ಆಕ್ಚುಲ್ ಆಗಿ ಸನ್ನಿಧಾನ ಅನ್ನೋದಕ್ಕಂತ ಆಕ್ಚುಲ್ ಆಗಿ ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಪರಮಾತ್ಮನಿಗೆ ನಾವು ಕೆಲವು ಆಸ್ಪೆಕ್ಟ್ಸ್ ಮಾತಾಡ್ತೀವಿ, ಏನಂದ್ರೆ ವ್ಯಾಪ್ತಿ, ಸನ್ನಿಧಾನ, ವಿಭೂತಿ ಅನ್ನೋದು ಮುಖ್ಯವಾಗಿ. ಇದು ಇಬ್ಬರೆಲ್ಲ ಡಿಫರೆನ್ಸ್ ಏನನ್ನೋದು ಸಂಕ್ಷೇಪವಾಗಿ ಹೇಳ್ತೀನಿ. ವ್ಯಾಪ್ತಿ ಅಂತ ಹೇಳಿದರೆ ಪರಮಾತ್ಮ ಸರ್ವವ್ಯಾಪ್ತ, ಎಲ್ಲ ಕಡೆ ಇದ್ದಾನೆ ಅನ್ನೋದು ಎಲ್ಲರಿಗೆ ಗೊತ್ತಾದ ವಿಷಯ. ಸೊ ಪರಮಾತ್ಮ ಸರ್ವವ್ಯಾಪ್ತ ಆದ್ರೆ ನಾವು ಒಂದು ಚೇರೋ ಇಲ್ಲ ಒಂದು ಸ್ಟೂಲ್ ಇಟ್ಕೊಂಡು ಅದಕ್ಕೂ ಅಭಿಷೇಕ ಮಾಡಬಹುದಾಗಿತ್ತು, ಆದ್ರೆ ಮಾಡೋದಿಲ್ಲ ನಾವು. ಚೇರ್ ಸ್ಟೂಲ್ ಇದಕ್ಕೆಲ್ಲ ಅಭಿಷೇಕ ಮಾಡಬಹುದು, ಇದೆಲ್ಲ ಪರಮಾತ್ಮ ಇದ್ದಾನ ಇಲ್ಲವೋ ಅದರೊಳಗೆ ಇದ್ದಾನೆ, ಮತ್ತೆ ಯಾಕೆ ಅಭಿಷೇಕ ಮಾಡೋದಿಲ್ಲ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ಅದು ವ್ಯಾಪ್ತಿ ಇದೆ, ಆದ್ರೆ ಅದು ನಾವು ಪೂಜೆ ಮಾಡುವಂತ ಇಲ್ಲ ಅಂತ ಹೇಳ್ತೀವಿ. ಪೂಜೆ ಮಾಡುವಂತಿಲ್ಲ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಸನ್ನಿಧಾನ ಇಲ್ಲ ಅಂತ ಹೇಳಿ. ಏನು ಡಿಫ್ರೆನ್ಸ್? ಸನ್ನಿಧಾನ ಅಂದ್ರೆ ಸಮ್ಯಕ್ ನಿಧಾನ, ಚೆನ್ನಾಗಿ ಇಡುವುದು ಅಂದ್ರೆ ಎಲ್ಲಿ ಆದ್ರೆ ಪರಮಾತ್ಮನ ಆತನ ಅಲ್ಲಿ ಉಳಿಯುವುದು, ಅಂದ್ರೆ ಆ ಭಕ್ತರು ಮಾಡುವ ಪ್ರಾರ್ಥನೆಗಳಿಗೆ ಬಂದು ರೆಸ್ಪಾಂಡ್ ಮಾಡುವ ಒಂದು ರೂಪದಿಂದ ಅಲ್ಲಿರ್ತಾನೆ. ಸೊ ವ್ಯಾಪ್ತಿ ಅಂದ್ರೆ ಎಲ್ಲ ಕಡೆ ಪರಮಾತ್ಮ ಇರ್ತಾನೆ, ಆದ್ರೆ ಅಲ್ಲಿ ತಾನು ಅವರವರಿಗೆ ಮಾಡುವ ಯಾವ ಭಕ್ತಿಯಿಂದ ಮಾಡುವ ಸೇವೆಗಳಿಗೆ ರೆಸ್ಪಾಂಡ್ ಮಾಡುವ ಫಾರ್ಮ್ ನಲ್ಲಿ ಇರೋದಿಲ್ಲ ಪರಮಾತ್ಮ. ಸೊ ಅದಕ್ಕೆ ಅದನ್ನು ಸನ್ನಿಧಾನ ಕಮ್ಮಿ, ಅದಕ್ಕೆ ನಾವು ಸನ್ನಿಧಾನ ಕೂಡ ಕಮ್ಮಿ ಜಾಸ್ತಿ ಅಂತ ಮಾಡ್ತೀವಿ. ವ್ಯಾಪ್ತಿಯಲ್ಲಿ ಕಮ್ಮಿ ಜಾಸ್ತಿ ಅಂತ ಹೇಳಿದ್ರೆ ಎಲ್ಲ ಕಡೆ ವ್ಯಾಪ್ತಿ ಅಷ್ಟೇ ಹೇಳ್ತೀವಿ, ವ್ಯಾಪ್ತಿಯಲ್ಲಿ ಕಮ್ಮಿ ಜಾಸ್ತಿ ಅಂತ ಮಾಡಬೇಕಾಗಿದ್ದ ಪ್ರಸಕ್ತಿಯೇ ಇರೋದಿಲ್ಲ. ಆದ್ರೆ ಸನ್ನಿಧಾನದಲ್ಲಿ ಅಲ್ಲಿ ಓ ಉಡುಪಿಯಲ್ಲಿ ಸನ್ನಿಧಾನ, ಪರಮಾತ್ಮ ಸನ್ನಿಧಾನ ಜಾಸ್ತಿ, ತಿರುಪತಿಯಲ್ಲಿ ಸನ್ನಿಧಾನ ಜಾಸ್ತಿ, ಇನ್ನು ಸ್ವಲ್ಪ ಕಮ್ಮಿ ದೇವಾಲಯದಲ್ಲಿ ಸ್ವಲ್ಪ ಕಮ್ಮಿ ಸನ್ನಿಧಾನ ಕಮ್ಮಿ ಅಂತ ಹೇಳ್ತೀವಿ. ಸೊ ಸನ್ನಿಧಾನದಲ್ಲಿ ನಾವು ತಾರತಮ್ಯವನ್ನು ಮಾತಾಡ್ತೀವಿ. ಅಧಿಷ್ಠಾನ, ಅಧಿಷ್ಠಾನ ಕೂಡ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅಧಿಷ್ಠಾನ ಅಂತ ಹೇಳೋದು ಸನ್ನಿಧಾನಕ್ಕೆ ಕನೆಕ್ಟೆಡ್ ರಿಲೇಟೆಡ್ ಟಾಪಿಕ್. ಸೊ ಈ ಸನ್ನಿಧಾನ ಅನ್ನೋದು ಹೇಗೆ ಬರುತ್ತೆ ಅಂದ್ರೆ, ಸನ್ನಿಧಾನ ಬರುವ ರೂಪಗಳು ಬೇರೆ ಬೇರೆ. ಉದಾಹರಣೆಗೆ ಸ್ವಯಂಭೂ ವಿಗ್ರಹಗಳಿದ್ರೆ ಒಂದು ವಿಧವಾದ ಸನ್ನಿಧಾನ, ಅಂದ್ರೆ ಅದನ್ನು ಪ್ರತಿಷ್ಠಾಪನೆ ಮಾಡಿದವರ ಶಕ್ತಿ ತಪಸ್ಸಿಗೆ ತಕ್ಕಂತೆ ಸನ್ನಿಧಾನ ಬರುತ್ತೆ. ಅಷ್ಟೇ ಅಲ್ಲದೆ ಭಕ್ತಾದಿಗಳು ಅದು ಬಂದು ನಿತ್ಯ ದರ್ಶನ ಮಾಡಿಕೊಂಡು ಪರಮಾತ್ಮನ ಪ್ರಾರ್ಥನೆ ಮಾಡ್ತಾ ಇದ್ರೆ ಆ ಭಕ್ತಾದಿಗಳು ಅಲ್ಲಿ ಬರುವ ಕಾರಣದಿಂದಲೂ ಕೂಡ ಆ ಸನ್ನಿಧಾನ ಬೆಳೀತಾ ಹೋಗುತ್ತೆ. ಸೊ ಅಷ್ಟೇ ಅಲ್ಲದೆ ಸನ್ನಿಧಾನ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂತಹ ಪರಮಾತ್ಮನ ಭಾವನೆಗಳಿಗೆ ತಕ್ಕಂತೆ ರೆಸ್ಪಾಂಡ್ ಆಗೋದು. ಉದಾಹರಣೆಗೆ ನೋಡ್ರಿ, ಒಂದೇ ಪಟ ಸೇಮ್ ಕೈಂಡ್ ಆಫ್ ಟೂ ಪಿಕ್ಚರ್ಸ್ ಇರ್ಬೋದು. ಒಂದು ಪಿಕ್ಚರ್ ನಾವು ಲಿವಿಂಗ್ ರೂಮ್ ನಲ್ಲಿ ಇಟ್ಕೊಂಡಿರ್ತೀವಿ, ಇನ್ನೊಂದು ದೇವ್ರ ಮನೆಯಲ್ಲಿ ಇರ್ತೀವಿ. ನಮ್ಗೆ ಆ ಲಿವಿಂಗ್ ರೂಮ್ ನಲ್ಲಿ ದಿನಾಗ್ಲೂ ಯಾವಾಗ್ಲೂ ಅದೇ ಪಟ ಇರುತ್ತೆ, ದೇವ್ರ ಮನೆಯಲ್ಲಿ ಅಂತಹದ್ದೇ ಒಂದು ಪಟ ಇರುತ್ತೆ. ಆದ್ರೆ ಆ ದೇವ್ರ ಮನೆ ಪಟದಲ್ಲಿ ದಿನಾಗ್ಲೂ ಬಂದು ಪೂಜೆ ಮಾಡಿ ಹಾರ ಹಾಕಿ ಇದು ಹೂ ಹಾಕಿ ಎಲ್ಲ ಮಾಡ್ತಾ ಇರ್ತೀವಿ ಎಷ್ಟೋ ದಿನಗಳ ಗಟ್ಲೆ. ಒಂದು ಸೆವೆರಲ್ ಇಯರ್ಸ್, 10 ವರ್ಷ 15 ವರ್ಷ ಮಾಡಿದ್ರೆ ನಮ್ಗೆ ಏನನ್ಸುತ್ತೆ, ಅಲ್ಲಿ ಹೋದ್ರೆ ಅದೇ ಪಟವನ್ನು ನಾವು ದೇವ್ರ ಮನೆಯಲ್ಲಿ ನೋಡಿದಾಗ ಒಂದು ವಿಧವಾದ ಭಕ್ತಿ ಭಾವನೆಗಳು ಸ್ವಲ್ಪ ತುಂಬಿ ಬರುತ್ತೆ. ಲಿವಿಂಗ್ ರೂಮ್ ನಲ್ಲಿ ನೋಡಿದಾಗ ಅಷ್ಟು ಅನಿಸೋದಿಲ್ಲ, ಅಲ್ಲಿ ದೇವರಿದೆ ಏನೋ ಒಂದು ನಮಸ್ಕಾರ ಹಾಕ್ತೀವಿ ಅಷ್ಟೇ ಅಷ್ಟೇ. ಸೊ ಯಾಕೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿಯೇ ಆ ಸನ್ನಿಧಾನದ ಭಾವನೆಗಳು ಬೆಳಿಲಕ್ಕೆ ಆರಂಭ ಆಗುತ್ತೆ. ಯಾಕಂದ್ರೆ ಅಲ್ಲಿ ದೇವರಿಗೆ ದಿನಾಗಲೂ ಆವಾಹನೆ ಮಾಡಿ 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 ಆ ದೇವರನ್ನು ಅಸ್ಮಿನ್ ಬಿಂಬೆ ಅಂತೇಳಿ ನಾವು ಯಾವಾಗ ಆವಾಹನ ಮಾಡ್ತೀವೋ ಆವಾಗ ಆ ಭಾವನೆಯಿಂದ ಮನಸ್ಸಿಗೆ ಒಂದು ವಿಧವಾದ ಸನ್ನಿಧಾನದ ಬರುತ್ತೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್, ಲೌಕಿಕ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಒಂದು ಟಿವಿ ಟ್ರಾನ್ಸ್ಮಿಷನ್ ಸ್ಟೇಷನ್, ರೇಡಿಯೋ ಟ್ರಾನ್ಸ್ಮಿಷನ್, ಇದು ಬಹಳ ಜನ ಕೇಳೇ ಇರ್ತೀರಾ. ಅಲ್ಲಿ ಈ ಟ್ರಾನ್ಸ್ಮಿಷನ್ ಸಿಗ್ನಲ್ಸ್ ಆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ಸ್ ಅಟ್ಮಾಸ್ಫಿಯರ್ ನಲ್ಲಿ ಬೇಕಾದಷ್ಟು ಇದೆ, ಆದ್ರೆ ಅದು ನಾವು ನೋಡ್ಬಿಟ್ಟು ಅದ್ ಪಿಕ್ಚರ್ನೋ ಇಲ್ಲ ಸೌಂಡ್ ನೋ ಕೇಳಕ್ ಆಗೋದಿಲ್ಲ. ಒಂದು ರಿಸೆಪ್ಷನ್ ಯೂನಿಟ್ ಇದ್ದರೆ ಆ ಟಿವಿಯೋ ರೇಡಿಯೋ ಸೆಟ್ ಇದ್ದರೆ ಅದನ್ನು ರಿಸೀವ್ ಮಾಡಿಕೊಂಡು ಅದು ನಮ್ಗೆ ಪಿಕ್ಚರ್ ಅನ್ನೋ ಇದನ್ನು ತೋರಿಸುತ್ತೆ. ಅಂದ್ರೆ ಅದು ಇದು ಕ್ರೂಡ್ ಎಕ್ಸಾಂಪಲ್. ಅಂದ್ರೆ ಏನಾಯ್ತು, ಎಲ್ಲ ಕಡೆ ಆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ಸ್ ವ್ಯಾಪ್ತವಾಗಿದ್ದರೂ ಕೂಡ ಅದನ್ನು ನಮಗೆ ಕಾಣಿಸುವಂತೆ ಮಾಡಬೇಕಂದ್ರೆ ಆ ಒಂದು ಯೂನಿಟ್ ಬೇಕಾಗಿರುತ್ತೆ. ಅದೇ ವಿಧವಾಗಿ ಪರಮಾತ್ಮನ ರೂಪಗಳು ಎಲ್ಲ ಕಡೆನೂ ವ್ಯಾಪ್ತವಾಗಿದ್ದರೂ ಕೂಡ ಆ ಪರಮಾತ್ಮ ನಮ್ಮ ಪ್ರಾರ್ಥನೆಗಳಿಗೆ ಒಲಿಯಬೇಕಂದರೆ ಅಲ್ಲಿ ಸನ್ನಿಧಾನ, ಪರಮಾತ್ಮನ ಸನ್ನಿಧಾನ ಇದ್ದರೆ ನಮಗೆ ಬಂದು ಒಲಿತಾನೆ. ಸೊ ಈ ಸನ್ನಿಧಾನ ಮುಖ್ಯವಾದದ್ದು. ಇವು ಎರಡಕ್ಕಿಂತ ಭಿನ್ನವಾದ ಇನ್ನೊಂದು ವಿಭೂತಿ ಅಂತ, ವಿಭೂತಿ ಅಂದ್ರೆ ವಿಶೇಷವಾದ ಭೂತಿ, ಐಶ್ವರ್ಯ. ನಮ್ಗೆ ವಿಭೂತಿ ಯೋಗ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಬಂದಂತೆ, ಪರಮಾತ್ಮ ಇಲ್ಲಿ ಇಲ್ಲಿ ನಾನಿದ್ದೀನಿ ಇಷ್ಟಿದ್ದೀನಿ ಅಂತ ಹೇಳಿ ಬೇಕಾದಷ್ಟು ಹೇಳ್ತಾನೆ. ಆಯುಧಾನಾಂ ವಜ್ರೋಸ್ಮಿ ಅಂತ ಹೇಳಿ ಇತ್ಯಾದಿ ಎಲ್ಲ ಹೇಳ್ತಾನೆ. ಅಂದ್ರೆ ಏನು, ಎಲ್ಲದರೊಳಗೂ ಪರಮಾತ್ಮನ ರೂಪಗಳಿದ್ದರೂ ಕೂಡ ಕೆಲವು ವಸ್ತುಗಳಲ್ಲಿ ತಾನು ಇದ್ದು ಆಯಾ ವಸ್ತುಗಳಿಗೆ ಇಲ್ಲ ಆಯಾ ಜೀವರಾಶಿಗಳಲ್ಲಿ ತಾನು ಇದ್ದಾಗ ಅವರವರ ಯೋಗ್ಯತಾನುಸಾರ ಅಷ್ಟು ತಾನು ಪ್ರದರ್ಶನ ಮಾಡೋ. ಲಾರ್ಡ್ ಇಸ್ ಪ್ರೆಸೆಂಟ್ ಎವ್ರಿವೇರ್, ಈ ಗೀವ್ಸ್ ದ ಅಂದ್ರೆ ಅಲ್ಲಿ ಮ್ಯಾನ್. ಉದಾಹರಣೆಗೆ ಎಲಿಫೆಂಟ್ ನಲ್ಲಿ ಪರಮಾತ್ಮ ಇದ್ದಾನೆ, ಆಂಟ್ ನಲ್ಲಿ, ಒಂದು ಇರುವಿನಲ್ಲಿ, ಒಂದು ಆನೆಯಲ್ಲಿ ಇದ್ರೂ ಕೂಡ ಆ ಆನೆಯಲ್ಲಿರುವ ಪರಮಾತ್ಮನ ರೂಪ ಆನೆಗೆ ಆನೆ ಶಕ್ತಿಯನ್ನು ಕೊಡ್ತಾನೆ, ಒಂದು ಇರುವಿನಲ್ಲಿರುವ ಪರಮಾತ್ಮನ ರೂಪ ಆ ಇರುವಿಗೆ ಇರುವಿನ ಶಕ್ತಿ ಕೊಡ್ತಾನೆ. ಇರುವಿನಲ್ಲಿರುವ ಪರಮಾತ್ಮನ ರೂಪ, ಇರುವಿಗೆ ಆನೆಯ ಶಕ್ತಿ, ಆನೆಗೆ ಇರುವ ಇರುವಿನ ಶಕ್ತಿ ಕೊಟ್ರೆ ಆಗಿರುತ್ತೆ. ಅಂದ್ರೆ ಪರಮಾತ್ಮ ಅವರವರ ಯೋಗ್ಯತಾನುಸಾರ ಅವರವರ ಒಳಗಿದ್ದ ಅಷ್ಟು ಶಕ್ತಿಯನ್ನು ಕೊಡ್ತಾನೆ. ಇದನ್ನು ವಿಭೂತಿ ಅಂತ ಕರ್ತೀವಿ. ಸೊ ಇದು ಸನ್ನಿಧಾನಕ್ಕೆ ವಿಭೂತಿಗೆ ವ್ಯತ್ಯಾಸ. ವಿಭೂತಿ ಅನ್ನುವುದು ಅವರವರ ಯೋಗ್ಯತಾನುಸಾರ ಅವರವರಲ್ಲಿ ಅಷ್ಟು ಶಕ್ತಿಯನ್ನು ಪ್ರದರ್ಶನ ಮಾಡುವುದು, ಅದು ವಿಭೂತಿ ಅಂತ ಹೇಳ್ತಾರೆ. ಸೊ
ಹೇಳಿದ್ದಾರೆ. ಇನ್ನೊಂದು, ಈಗ ಅದು ಜಗನ್ನಾಥ ದಾಸರಾಯರು ಈಗ ಸ್ವಗತ ಸ್ವಾತಂತ್ರ್ಯ ಮತ್ತು ಸರ್ವ ಸ್ವಾತಂತ್ರ್ಯ ಅಂತ ಮಾತಾಡ್ತಾರಲ್ಲ, ಇದರಲ್ಲಿ ಸಂಧಿಗಳು, ಅದು ಈ ದತ್ತ ಸ್ವಾತಂತ್ರ್ಯ ಅದ್ರ ಪ್ರಮೇಯಗಳನ್ನು ಅಲ್ಲಿ ಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಅದು ಜೀವರ ಸಾಧನೆಯ ಒಂದು ಸ್ಟೇಜಸ್ ಅಂತ ತಿಳ್ಕೋಬಹುದಾ ಅದು, ಸ್ವಗತ ಮತ್ತು ಸರ್ವ ಸ್ವಾತಂತ್ರ್ಯನ?
ಹೌದು, ಏನಾಗುತ್ತೆ ಅಂದ್ರೆ ದತ್ತ ಸ್ವಾತಂತ್ರ್ಯ ಸಂಧಿ ಇನ್ನು ಅಪಕ್ವ ದಶೆಯಲ್ಲಿ ಬಂದಾಗ ಮಾಡುವಂತಹದ್ದು ದತ್ತ ಸ್ವಾತಂತ್ರ್ಯ ಸಂಧಿ. ಅಂದ್ರೆ ಅಲ್ಲಿ ಅಪಕ್ವ ದಶೆಯಲ್ಲಿ ಪರಮಾತ್ಮ ತಾನು ಆ ದತ್ತು ಸ್ವಾತಂತ್ರ್ಯ ಅನ್ನೋ ರೂಪದಲ್ಲಿ ಪ್ರವೇಶ ಮಾಡಿ ಅಷ್ಟಿರ್ತಾನೆ. ಸ್ವಗತ ಸ್ವಾತಂತ್ರ್ಯ ಅಂದ್ರೆ ಅವರು ಸ್ವಲ್ಪ ಪಕ್ವಾಪಕ್ವ ಸ್ಥಿತಿಗೆ ಬಂದಾಗ, ಅಂದ್ರೆ ಅಪಕ್ವ ಸ್ಥಿತಿಯಿಂದ ಪಕ್ವಾಪಕ್ವ ಸ್ಥಿತಿಗೆ ಬಂದಾಗ ಮಾಡುವಂತಹದ್ದು ಸ್ವಗತ ಸ್ವಾತಂತ್ರ್ಯ ಸಂಧಿ. ಸರ್ವ ಸ್ವಾತಂತ್ರ್ಯ ಸಂಧಿ ಅನ್ನೋದು ಅವರಿಗೆ ಬಹಳ ಪಕ್ವ ಸ್ಥಿತಿಗೆ ಬಂದಾಗ ಮಾಡುವಂತಹದ್ದು ಸರ್ವ ಸ್ವಾತಂತ್ರ್ಯ ಸಂಧಿ. ಅಂದ್ರೆ ಅದೇ ವಿಧವಾಗಿ ಪರಮಾತ್ಮ ರೂಪಗಳು ಅವರವರಲ್ಲಿ ಪ್ರವೇಶ ಮಾಡಿ ಅವರವರ ಡಿಫರೆಂಟ್ ಸ್ಟೇಜಸ್ ನಲ್ಲಿ ಅಷ್ಟು ತಾನು ಅವರಿಗೆ ಅಭಿವ್ಯಕ್ತಿಗೊಳಿಸ್ತಾನೆ ಅನ್ನೋ ಮಾತು.
ಅಂದ್ರೆ ದತ್ತ ಸ್ವಾತಂತ್ರ್ಯ ರೂಪ ಭಗವಂತನೇ ಆ ಸ್ಟೇಜ್ ಅಲ್ಲಿ ಆ ರೂಪದಲ್ಲೇ ಇದ್ದು ಸ್ವಗತ ಮತ್ತು ಸರ್ವ ಸ್ವಾತಂತ್ರ್ಯ ಅಂತ ಸ್ಟೇಜ್ ಕರ್ಕೊಂಡು ಹೋಗ್ತಾನೆ ಅಂತ ತಿಳ್ಕೊಬಹುದಲ್ಲ?
ಹಾ ಹೌದು, ಅಂದ್ರೆ ನಾವು ಸಾಧನೆಯನ್ನು ಮುಂದುವರಿಸಿದಾಗ ನಮಗೆ ಪಕ್ವ ಸ್ಥಿತಿಯಲ್ಲಿ ಅಪಕ್ವದಿಂದ ಪಕ್ವಾಪಕ್ವ ಅಪಕ್ವಾಪಕ್ವದಿಂದ ಮತ್ತು ಪಕ್ವ ಸ್ಥಿತಿಗೆ ಬಂದಾಗ ಆ ಪರಮಾತ್ಮ ತಾನು, ಅಂದ್ರೆ ಇದು ಬೇರೆ ಬೇರೆ ದತ್ತ ಸ್ವಾತಂತ್ರ್ಯ ರೂಪನಾದ ಪರಮಾತ್ಮನಿಗೆ ಸ್ವಗತ ಸ್ವಾತಂತ್ರ್ಯ ರೂಪನಾದ ಪರಮಾತ್ಮನಿಗೆ ಭೇದ ಇದೆ ಅಂತ ಅಲ್ಲ. ನಾನು ಹೇಳಿದಂತೆ ವಿಭೂತಿಯನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಇಲ್ಲಿ ಪರಮಾತ್ಮ ಏನು ಮಾಡ್ತಾನೆ, ಇವರು ಪಕ್ವ ಸ್ಥಿತಿಯಲ್ಲಿದ್ದಾರೆ, ಅವರಿಗೆ ಸರ್ವ ಸ್ವಾತಂತ್ರ್ಯದ ಲಕ್ಷಣಗಳನ್ನು ತೋರಿಸಿಕೊಡ್ತೀನಿ ಅಂತ ಹೇಳಬಹುದು. ಅದೇ ವಿಧವಾಗಿ ಅಪಕ್ವ ದಶೆಯಲ್ಲಿದ್ದವರಿಗೆ ಇವರಿಗೆ ದತ್ತ ಸ್ವಾತಂತ್ರ್ಯ ಸಂಧಿಯ ಇದನ್ನು ತೋರಿಸಿಕೊಡ್ತೀನಿ ಅಂತ ಹೇಳಿ. ಆದ್ರೆ ನಮಗೆ ಇನ್ನೊಂದು ಕೂಡ ಇಲ್ಲಿ ಮುಖ್ಯವಾದ ಅಂಶ ಇಲ್ಲಿ ಏನಂತ ಹೇಳಿದರೆ, ಅಪಕ್ವ ದಶೆ ಅಂತ ಹೇಳಿದಾಗ ಇಲ್ಲಿ ಬ್ರಹ್ಮ ವಾಯು ಲಕ್ಷ್ಮಿ ಇವರ ಇವರಲ್ಲಿ ಕೂಡ ಇಷ್ಟಿಷ್ಟು ಭಾಗಗಳಿಂದ ಇದ್ದೀನಿ ಅಂತ ಹೇಳ್ತಾನೆ ಪರಮಾತ್ಮ. ಆದ್ರೆ ಅವರು ಅಪಕ್ವರ ಅಲ್ಲ, ಅವರ ಒಳಗೆ ದತ್ತ ಸ್ವಾತಂತ್ರ್ಯ ರೂಪದಿಂದ ಪರಮಾತ್ಮ ಆಗಿರ್ತಾರೆ. ಅಂದ್ರೆ ಇವರು ತಾತ್ವಿಕ ದೇವತೆಗಳು ನಿಯಾಮಕರಾದವರು, ಇವರು ಅಪಕ್ವ ದಶದಲ್ಲಿ ಇರುವವರಿಂದ ಕೆಲಸವನ್ನು ಮಾಡಿಸುವುದು ಇವರಿಗಿರುತ್ತೆ. ಆ ಕಾರಣದಿಂದ ಅವರ ಒಳಗಿರುವ ದತ್ತ ಸ್ವಾತಂತ್ರ್ಯ ಪರಮಾತ್ಮನ ರೂಪ ಅಪಕ್ವ ದಶದಲ್ಲಿ ಇರಬೇಕು ಅಂತ ಹೇಳಿದ್ರೆ, ಅಪಕ್ವ ದಶದಲ್ಲಿ ಇರುವವರಿಂದ ಕೆಲಸ ಮಾಡಿಸುವುದಕ್ಕಾಗಿ, ಯಾಕಂದ್ರೆ ಅವರು ನಿಯಾಮಕರಾಗಿದ್ದಾರೆ. ಸೊ ಆ ಅವರ ನಿಯಾಮಕತ್ವ ಶಕ್ತಿಗೆ ಆ ಪರಮಾತ್ಮನ ರೂಪಗಳ ಶಕ್ತಿ ಬೇಕಾಗಿದೆ. ಸೊ ಅದಕ್ಕೆ ಆ ಕಾರಣದಿಂದ ಆ ದೃಷ್ಟಿಯನ್ನು ನಾವು ನೋಡಬೇಕು. ಸೊ ಈ ವಿಧವಾಗಿ ಈ ಡಿಫರೆಂಟ್ ಸ್ಟೇಜಸ್ ಆಫ್ ಪಕ್ವತೆಗೆ ಡಿಫರೆಂಟ್ ವೇಸ್ ಪರಮಾತ್ಮ ತಾನು ಮಾಡಿಸ್ತಾನೆ, ಬೇರೆ ಬೇರೆ ವಿಧಾನದಿಂದ, ಬೇರೆ ಬೇರೆ ವಿಧಗಳಿಂದ ತಾನು ಮಾಡಿಸ್ತಾನೆ ಪರಮಾತ್ಮ ಅನ್ನೋದನ್ನ ತಿಳ್ಕೋಬೇಕಾಗಿತ್ತು.
ತುಂಬಾ ಸುಂದರ ಸತೀಶ್ವರ, ಇದು ಒಂದು ದತ್ತ ಸ್ವಾತಂತ್ರ್ಯದ ಒಂದು ಪುತ್ತ ಒಂದು ಕ್ಲಾಸ್ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ. ತುಂಬಾ ಧನ್ಯವಾದಗಳು ತಮಗೆ.
ಹಾಗೆ ಮಾಡೋಣ್ರಿ, ಒಂದ್ಸಾರಿ ಮಾಡೋಣ.
ರಾಜೇಶ್ ಮಾತಾಡೋದು.
ಹೇಳಿ.
ಲಾಸ್ಟ್ ಕ್ಲಾಸ್ ನಲ್ಲಿ ನೀವು ಟಾಕ್ಟ್ ಸ್ವಭಾವದ ಬಗ್ಗೆ, ಸ್ವಭಾವದ ಗುಣ, ಸ್ವಭಾವದ ಎಂತಹ ಗುಣ ನಮಗೆ ಗೋಚರವಾಗಿಲ್ಲ, ಆದ್ದರಿಂದ ಸ್ವಭಾವದಂತೆ ಪರಮಾತ್ಮ ನಮ್ಮನ್ನು ಕೆಲಸ ಮಾಡ್ತಾನೆ, ನಮಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳಿದ ಪ್ರಸಂಗದಲ್ಲಿ, ಸ್ವಭಾವ ಗೊತ್ತಿಲ್ಲದೆ ಇದ್ದ ಪ್ರಸಂಗದಲ್ಲಿ ನಾವು ಇವಾಗ ರಾಜಸರಾಗಿದ್ದರೆ ತಾಮಸರಾಗಿದ್ದರೆ ನಾವು ಏನೋ ಮಾಡಿದ್ರು ನಿಮಗೆ ಒಂದು ರೀತಿಯಾಗಿ ಅನಂತಮಸೇ ಗತಿ ಆಗುತ್ತದೆ. ತಾಮಸಿಗಾದರೆ ರಾಜಸ್ರ ನಿತ್ಯ ಸಂಸಾರಿಗಳಾದ್ರೆ ಅವ್ರಿಗೂ ಬೇರೆ ವಿಧವಾದ ಒಂದು ಮುಕ್ತಿಯನ್ನು ಹೊಂದುತ್ತಾರೆ. ಆ ಪ್ರಸಂಗದಲ್ಲಿ ಯಾರು ಏನು ಏನು ಮಾಡಿದ್ರು ಒಂಥರ ವಿಫಲವಾಗಿಬಿಡುತ್ತೆ. ಸ್ವಭಾವ ಗೊತ್ತಿಲ್ಲದೆ ಇದ್ರು ಎಷ್ಟು ಸಾಧನೆ ಮಾಡಿದ್ರು ಉಪಯೋಗವೇ ಇಲ್ವಾ? ಯಾಕಂದ್ರೆ ಏನು ನಿಜವಾದ ರಾಜಸಿಕರು, ನಿಜವಾದ ತಾಮಸಿಕರಿಗೆ ಸಾಧನದಿಂದ ಏನು ಫಲವಿಲ್ಲ. ಆದ್ರಿಂದ ಈ ಸಾಧನವನ್ನು ಯಾಕೆ ಮಾಡಬೇಕು ಅಂತ ಹೇಳಿ ಈ ವೇದವಲ್ಲಿ ಅವ್ರಿಗೆಲ್ಲ ಇದಾಗ್ಬಿಡ್ತಾರಲ್ಲ, ಅವ್ರಿಗೆ ಕಂಪ್ಲೀಟ್ಲಿ ನೆಗ್ಲಿಜಬಲ್. ಬಿಕಾಸ್ ನೀನ್ ಎಷ್ಟು ಕೆಲಸ ಎಷ್ಟು ಸಾಧನೆ ಮಾಡೋದು ನಿಜವಾಗ್ಲೂ ನಿಮಗೆ ಮುಕ್ತಿ ಸಿಗೋದಿಲ್ಲ. ಆದ್ರಿಂದ ನಿಮಗೆ ನಿಮ್ ಸ್ವಭಾವ ಗೊತ್ತಿಲ್ಲ, ನೀ ಸುಮ್ಮನೆ ಸಾಧನೆ ಮಾಡೋ ಗೊತ್ತಿಲ್ಲದೆ ಸಾಧನೆ ಮಾಡೋದು ಒಂದು ಇಗ್ನೋರೆನ್ಸ್ ನಿಮ್ ಸಾಧನೆ ಮಾಡ್ತಾರ ಆಗತ್ತದಲ್ಲ. ಆವಾಗ ಅದಕ್ಕೆ ವಾಟ್ ಇಸ್ ದಿ ಪರಿಹಾರ, ಏನ್ ಪರಿಹಾರ ಹೇಳ್ತೀರಾ? ಅದೊಂದು ಪ್ರಶ್ನೆ. ಇನ್ನೊಂದು, ಒಂದ್ ತಾಮಸಿಕರಾಗಿದ್ದರು ಪರಮಾತ್ಮ ವೈಶಂಪ ನೇರ್ಗುಣ್ಯ ಅಂತ ಹೇಳಿದ್ರು, ತಾಮಸಿಕರು ಸುಖವನ್ನು ಅನುಭೋಗಬೇಕು ಅಂತಾನೆ ಅವರು ಹೊರಟು ಕೆಲಸ ಮಾಡುತ್ತಾರೆ. ಆದ್ದರಿಂದ ತಾಮಸಿಕರು ಪರಮಾತ್ಮ ಒಲಿತಾನೆ ಅಂತ ಆಗ್ಬೇಕಲ್ಲ, ಯಾಕಂದ್ರೆ ವೈಶಂಪ ನೇರ್ಗುಣ್ಯ ಅಂತ ಹೇಳಿ ಸಾತ್ವಿಕ ಮಾತ್ರ ಕರುಣಾಮಯಿ, ತಾಮಸಿಕರ ಕರುಣಾಮಯಿ ಅಲ್ಲ. ಅಂದ್ರೆ ಅಲ್ಲಿ ವೈಶಂಪ್ಯನ ಯಾರ್ಗುಣ್ಯವನ್ನು ಹೇಗೆ ಹೇಳುತ್ತೀರಾ?
ಈಗೇನಂದ್ರೆ ಮೊದಲನೇ ಪ್ರಶ್ನೆ, ಮೊದಲನೇ ಪ್ರಶ್ನೆಯಲ್ಲಿ ಪ್ರತಿಯೊಂದು ಜೀವ ಕೂಡ ತಾನು ನನಗೆ, ನಾನು ತಾಮಸಿಕ ದೇವಿ ಆದ್ರೆ ನಾನು ಒಳ್ಳೆ ಒಳ್ಳೆ ಪುಣ್ಯ ಕೆಲಸಗಳು ಮಾಡಿದ್ರು ಕೂಡ ಪರಮಾತ್ಮ ನನ್ನನ್ನು ಯಾವಾಗ ಅಂದ ತಮಸ್ಸಿಗೆ ಕಳಿಸ್ತಾನೆ, ನಾನು ಯಾಕೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಭಾವನೆ ಬರಬಹುದಲ್ಲವಾ ಅಂತೇಳಿ. ಉದಾಹರಣೆಗೆ ಸೊ ಇದು ಹೇಗೆ ಅಂತ ಹೇಳಿದರೆ ಇದು ಸಾಧ್ಯವಿಲ್ಲ. ಉದಾಹರಣೆಗೆ ನಾನು ಅದಕ್ಕೆ ಹೇಳಿದೆ, ಮೂರು ನೋಡ್ತೀವಿ ಅಂತೇಳಿ. ಒಂದು ಸ್ವಭಾವ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೆ ಪ್ರಯತ್ನ ಸ್ವಭಾವಕ್ಕೆ ತಕ್ಕಂತೆ ಯಾರಾದರೆ ಸಾತ್ವಿಕ, ಈಗ ತಾಮಸಿಕ ಜೀವಿ ಆಗಿದ್ದರೆ ನಾನು ತಾಮಸಿಕ ಜೀವಿ ಆಗಿರ್ಬೋದು, ನಾನು ಸಾತ್ವಿಕ ಜೀವಿನಂತೆ ನಾನು ಯಾಕೆ ಸಾಧನೆ ಮಾಡಬೇಕು ಅಂತ ಭಾವನೆ ಮಾಡೋದಿಲ್ಲ. ಯಾಕಂದ್ರೆ ಅವನು ಪ್ರಯತ್ನ ಆಗಿರುತ್ತೆ, ಪರಮಾತ್ಮ ಪರಮ ಕರುಣಾಮಯ, ಅಂತ ಪರಮ ಕರುಣಾಮಯನಾದ ಪರಮಾತ್ಮ ನನ್ನಿಂದ ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದಾನೆ ಅಂದ್ರೆ ನಾನು ಒಳ್ಳೆ ಜೀವನೇ ಆಗಿರಬೇಕು, ನಾನು ತಾಮಸಿಕ ಜೀವನ ಅಲ್ಲ ಅನ್ನೋ ಭಾವನೆ ತುಂಬಿ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನ ಮೇಲೆ ನಂಬಿಕೆ ವಿಶ್ವಾಸ ಅನ್ನೋದು ಅಂತಹದ್ದು. ನಮಗೆ ಈ ಶಾಸ್ತ್ರಗಳು ವಿಧಿ ನಿಷೇಧಗಳು ಅದಕ್ಕೆ ಶಾಸ್ತ್ರಗಳೆಲ್ಲ ಯಾವುದು ವ್ಯರ್ಥವಲ್ಲ ಅಂತ ಹೇಳುವುದು, ಅದಕ್ಕೆ ಶಾಸ್ತ್ರಗಳೆಲ್ಲ ಇಷ್ಟೊಂದು ಹೇಳಿದ್ದಾರೆ ಅಂತ ಹೇಳಿದ್ರೆ ಪರಮಾತ್ಮ ಯಾರಾದ್ರೆ ತನ್ನ ಮೇಲೆ ಅಪಾರವಾದ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೋ ಅವರನ್ನು ಒಲಿತಾನೆ. ನಾನು ಅಷ್ಟು ವಿಶ್ವಾಸವನ್ನು ಪರಮಾತ್ಮನ ಇಟ್ಟುಕೊಂಡೀನಿ ಅಂತ ಹೇಳಿದರೆ ನಾನು ತಾಮಸಿಕ ಜೀವಿ ಆಗುವುದು ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ನಾನು ಸಾತ್ವಿಕ ಜೀವಿ ಅಂದ್ರೆ ಪ್ರತಿಯೊಂದು ಜೀವ ಕೂಡ ತಾನು ಸಾಧನೆಯನ್ನು ಮಾಡುವಾಗ ತಾನು ಮುಕ್ತಿಯೋಗ್ಯ ಜೀವನೆಂದೇ ಭಾವನೆ ಮಾಡಿ ಸಾಧನೆಯನ್ನು ಮಾಡಬೇಕು. ನಿಜವಾಗಿ ತಾಮಸಿಕ ಜೀವನ ಆದವನು ಅವನು ಹೇಗೆ ಮಾಡ್ತಾನೆ ಅಂದ್ರೆ ಅವನ ಆಲೋಚನೆ ಹೇಗೆ ನಡೆಯುತ್ತೆ ಅಂದ್ರೆ, ಅಯ್ಯೋ ನಾನೇನು ಮಾಡಿದ್ರು ದೇವ್ರು ನನ್ನ ಉಳಿಯೋದಿಲ್ಲ, ಆ ದೇವ್ರು ಎಂತ ಅವನು ನಾನು ನೋಡಲೂ ಇಲ್ಲ, ಆ ದೇವ್ರು ಕಾಪಾಡ್ತಾನೆ ಅನ್ನೋದು ಗ್ಯಾರಂಟಿಯೂ ಇಲ್ಲ, ಅಂತಹ ದೇವ್ರು ನಂಬಿಕೊಂಡು ನಾನು ಹೇಗೆ ಒಂದು ನಾಯಿ ಬಾಳ ಇಟ್ಕೊಂಡು ಗೋದಾವರಿ ದಾಟಿದಂತಾಗುತ್ತೆ, ನನಗೆ ಬೇಕಾಗಿಲ್ಲ ಆ ದೇವ್ರು ನನಗೆ ಬೇಕಾಗಿಲ್ಲ ಅಂತ ಹೇಳಿ ಅವನು ತಾಮಸಿಕ ಸ್ವಭಾವಕ್ಕೆ ತಕ್ಕಂತೆಯಲ್ಲೇ ತನ್ನ ಆಲೋಚನೆಯನ್ನು ಓಡಿಸ್ತಾನೆ. ಅಂದ್ರೆ ಆ ಆಲೋಚನೆಗಳು ಪ್ರಯತ್ನ ಅನ್ನೋದು ಜೀವದ ಸ್ವಭಾವಕ್ಕೆ ತಕ್ಕಂತೆ ಬರುತ್ತೆ. ಸೊ ಈ ವಿಧವಾದ ಅಂದ್ರೆ ದೇವರು ಯಾರು ಯಾರನ್ನು ಹೇಗೆ ಹೇಗೆ ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕೋ ಹಾಗೆ ಕರ್ಕೊಂಡು ಹೋಗುವ ಕೆಲಸ ದೇವರಿಗಿದೆ, ನಮ್ಮದಲ್ಲ ಆ ಕೆಲಸ. ನಮ್ಮ ಕೈಲೇ ಇಲ್ಲ, ಅದಕ್ಕೆ ನಮ್ಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದೇ ಒಂದು ವಿಧವಾದ ಒಳ್ಳೆಯ ಒಂದು ಇಟ್ಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳಿದಾನೆ. ಯಾಕಂದ್ರೆ ನಮ್ಗೆ ಸ್ವಾತಂತ್ರ್ಯ ಎಲ್ಲರಿಗೆ ಅವರವರಿಗೆ ಕೊಟ್ಟ ಸ್ವಾತಂತ್ರ್ಯ ಕೊಟ್ಟುಬಿಟ್ಟಿದ್ರೆ ಪರಮಾತ್ಮ ಹೈಪೊಥೆಟಿಕಲ್ ಆಗಿ ಯಾರಿಗೆ ಏನ್ ಮಾಡ್ಬೇಕೋ ಗೊತ್ತಿಲ್ಲ, ಎಲ್ಲಾ ಪರಮಾತ್ಮನೇ ಮಾಡ್ತಾನೆ ಕೋಸ ಎಲ್ಲವೂ ಸರಿಯಾಗಿ ನಡೆಯುತ್ತೆ ಅನ್ನೋದು ಒಂದು ಭರವಸೆ ನಮ್ಗೆ. ಅಷ್ಟೇ ಅಲ್ಲದೆ ಈಗ ಯಾರೇ ಆದರೂ ಒಬ್ರು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಸ್ವಭಾವಕ್ಕೆ ವಿರುದ್ಧವಾಗಿ ಮಾಡುವುದು ಸಾಧ್ಯವೇ ಇಲ್ಲ. ಉದಾಹರಣೆಗೆ ನೋಡ್ರಿ, ಅಜಾಮೇಳನ ಕತೆ ತಗೊಂಡ್ರೆ ಎಲ್ಲರೂ ಸ್ವಲ್ಪ ತಪ್ಪು ತಿಳುವಳಿಕೆ ಇದೆ. ಅಜಾಮೇಳನ ಕತೆ ತಗೊಂಡ್ರೆ ಅಜಾಮೇಳ ಎಲ್ಲಾ ಪಾಪಗಳನ್ನು ಮಾಡಿದ, ಕೊನೆಗೆ ನಾರಾಯಣ ಅಂತ ಗೊತ್ತಿಲ್ಲದೆ ಹೇಳ್ಬಿಟ್ಟ, ನಾರಾಯಣ ಅಂತ ಗೊತ್ತಿಲ್ಲದೆ ಹೇಳಿದ್ದಕ್ಕೆ ನಾರಾಯಣ ಬಂದ ಅವನ ಮೋಕ್ಷ ಕರ್ಕೊಂಡು ಹೊರಟೋದ ಅಂತ ಹೇಳಿ, ಅದು ಸರಿ ಇಲ್ಲ. ಯಾಕಂದ್ರೆ ಅಜಾಮೇಳ ಬಹಳ ಯೋಗ್ಯ ಜೀವ, ಅವನು ಎಷ್ಟೋ ಸಾಧನೆಯನ್ನು ಎಷ್ಟೋ ಮಾಡಿದ್ದಾನೆ, ಆದರೆ ಆ ಪ್ರಾರಬ್ಧ ಆ ಸಾಧನೆ ಮಾಡಿದಾಗ ಮಧ್ಯೆ ಮಧ್ಯೆ ಕೆಲವು ತಪ್ಪು ಕೆಲಸವನ್ನು ಯಾವುದೋ ಪ್ರಾರಬ್ಧದಿಂದ ಮಾಡಿದ್ದಾನೆ, ಅದರ ಮೂಲಕವಾಗಿ ಆ ಕೊನೆ ಜನ್ಮದಲ್ಲಿ ಆ ಪ್ರಾರಬ್ಧವಶಾತ್ತು ಸ್ವಲ್ಪ ವಿಸ್ಮರಣೆ ಬಂತು. ತಪ್ಪು ದಾರಿ ಹಿಡಿದ ಅವನು, ತಪ್ಪು ದಾರಿ ಹಿಡಿದ್ರೆ ಪರಮಾತ್ಮ ಪರಮ ಕರುಣಾಮಯ ಆದ ಕಾರಣದಿಂದ ಆ ನಾರಾಯಣ ಅಂತ ಹೇಳಿಸಿದಾಗ ಅವನಿಗೆ ಒಂದು ಫ್ಲಾಶ್ ಬ್ಯಾಕ್ ಇದ್ದಂತೆ ಎಲ್ಲವನ್ನು ಕಣ್ಣು ಮುಂಚೆ ಓಡಿಸಿ ನೀನು ಒಳ್ಳೆ ಜೀವ ಅನ್ನೋ ತಿಳಿಸ್ತಾನೆ, ಆ ಸ್ಫರಣೆಯನ್ನು ಕೊಡ್ತಾನೆ ಪರಮಾತ್ಮ ಕೊಟ್ಟು, ಮತ್ತು ಅವನು ಸರಿಯಾದ ದಾರಿಯಲ್ಲಿ ತಗೊಂಡು ಬರ್ತಾನೆ. ಇದು ಹೇಗೆ ಇನ್ನೊಂದಂತ ಹೇಳಿದ್ರೆ, ನಾವು ರೋಡ್ ನಲ್ಲಿ ಹೋಗ್ತಾ ಇರ್ತೀವಿ, ರೋಡ್ ನಲ್ಲೇ ಡ್ರೈವ್ ಮಾಡ್ತಾ ಇರುವಾಗ ಸ್ಮೂತ್ ಆಗಿ ಹೋಗುತ್ತೆ ವೆಹಿಕಲ್, ಅಲ್ಲಿ ಬಗಲಿಗೆ ಫೀಲ್ಡ್ಸ್ ನಲ್ಲಿ ಅಲ್ಲೂ ಸ್ವಲ್ಪ ಸ್ವರ್ವ್ ಆಗಿ ಬೇರೆ ಕಡೆ ಫೀಲ್ಡ್ಸ್ ನಲ್ಲಿ ಹೊಟ್ಟೋಗುತ್ತೆ ವೆಹಿಕಲ್, ಹೊಟ್ಟೋದ್ರೆ ನಾವೇನ್ ಮತ್ತೆ ತಗೊಂಡ್ ಬಂದು ರೋಡ್ ನಲ್ಲಿ ನಿಲ್ಲಿಸ್ತೀವಿ, ವಿ ಕಮ್ ಬ್ಯಾಕ್ ಟು ದ ರೋಡ್ ಗೆ. ಸೊ ಇದು ಪರಮಾತ್ಮ ಏನ್ ಮಾಡ್ತಾನೆ ಈ ವಿಧವಾಗಿ ಮಾಡಿದಂತೆ, ಯಾರಾದರೂ ತಾತ್ವಿಕ ಜೀವಿ ಸ್ವಲ್ಪ ಅಪ್ಪಿ ತಪ್ಪಿ ಬಗಲಿ ದಾರಿ ಹೋದ್ರೆ ಅವರನ್ನು ಮತ್ತೂ ಸರಿಯಾದ ದಾರಿಗೆ ತಗೊಂಡು ಬರ್ತಾನೆ ಪರಮಾತ್ಮ. ಅದು ವೈಷಮ್ಯ ನೈರ್ಗುಣ್ಯ ಇಲ್ಲ ಅನ್ನೋದಕ್ಕೆ ಅದೇ ಅದೇ ತಪ್ಪು ಜೀವ ಯಾವುದು ತಾಮಸಿಕ ಜೀವ ಇದ್ದರೆ ಅವನಿಗೆ ಅದೇ ಸಹಜವಾದ ಮಾರ್ಗ, ಎಲ್ಲೋ ಎಲ್ಲೋ ಕುಂಟೆನಲ್ಲೇ ಬೀಳೋದೆ ಅವನಿಗೆ, ಅವನು ಸರಿಯಾದ ದಾರಿಗೆ ಬಂದ ಅದು 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 ಅವನ ಸ್ವಭಾವಕ್ಕೆ ತಕ್ಕಂತೆ ಅಲ್ಲ, ನ್ಯಾಚುರಲ್ ಅಲ್ಲ, ಅವನು ಮತ್ತು ಹಾಗೆ ತಪ್ಪು ದಾರಿ ಹಿಡಿಯೋದು. ಸೊ ಅಂದ್ರೆ ಪರಮಾತ್ಮ ಯಾರ್ಯಾರನ್ನು ಹೇಗೆ ಹೇಗೆ ಮಾಡಿಸ್ತಾನೋ ಹಾಗೇ ಮಾಡಿಸ್ಬೇಕು, ಹಾಗೆ ಮಾಡ್ತಾನೆ. ಈ ವಿಶ್ವಾಸ ನಮ್ಗೆ ಇದ್ದಾಗ ಈ ಆಲೋಚನೆಗೆ ಅವಕಾಶವೇ ಇಲ್ಲ. ನಾವು ಕೆಟ್ಟ ಜೀವರಾಶಿಗಳಿದ್ದರೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ವ್ಯರ್ಥವಾಗುತ್ತೆ, ನಾನು ಯಾಕೆ ಮಾಡಬೇಕು ಅನ್ನೋ ಭಾವನೆ ಆಗಲಿ, ಇಲ್ಲ ನಾನು ಒಳ್ಳೆ ಜೀವರಾಶಿ ಆದ್ರೆ ಕೆಟ್ಟ ಕೆಲಸ ಮಾಡಿದ್ರು ಪರವಾಗಿಲ್ಲ, ದೇವ್ರು ಹೇಗೂ ನಾಲ್ಕು ನಾನೆಲ್ಲ ಬೇಕಾದಷ್ಟು ಕೆಟ್ಟ ಕೆಲಸ ಮಾಡ್ತೀನಿ, ದೇವರು ನಾನು ಒಳ್ಳೆ ಜೀವ ಆದ ಕಾರಣ ನನ್ನ ಮೋಕ್ಷ ಯಾವ ಕರ್ಕೊಂಡು ಹೊರಟೋಗ್ತಾನೆ ಪರವಾಗಿಲ್ಲ ಅಂತನೂ ನಾವು ಯೋಚನೆ ಮಾಡೋದು, ಎರಡು ಸಾಧ್ಯವಿಲ್ಲ. ಯಾಕಂದ್ರೆ ಸ್ವಭಾವಾನುಸಾರವಾಗಿ ಅದಕ್ಕೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಅರ್ಜುನಿಗೆ ಹೇಳದಕ್ಕೆ ಅರ್ಜುನಿಗೆ ಹೇಳ್ತಾನೆ, ನಿನಗೆ ಏನು ಬಂದ್ರೆ ಇಚ್ಛೆ ಬಂದಂತೆ ನೀವು ಮಾಡು, ಇದ್ ಮಾಡ್ಬೇಕಂದ್ರೆ ಮಾಡು ಇಲ್ಲದ ಬಿಡು ಅಂತ ಹೇಳಿದಂತೆ ಹೇಳಿ ಇರುತ್ತೆ ಕಾಣಿಸುತ್ತೆ. ಆದ್ರೆ ಅರ್ಜುನನಿಗೆ ನಿಜವಾಗಿ ಕೃಷ್ಣ ಹೇಳಿದಂತೆ ನಿನ್ನ ಸ್ವಭಾವಕ್ಕೆ ತಕ್ಕಂತೆ ನೀನು ಮಾಡ್ತೀಯ ಹೊರತು ಬೇರೆ ವಿಧವಾಗಿ ಮಾಡಕ್ಕೆ ನೀವು ಸಾಧ್ಯವಾಗುವುದಿಲ್ಲ ಅಂತಲೂ ಸೂಚನೆಯನ್ನು ಕೊಡ್ತಾನೆ. ಅಂದ್ರೆ ಸ್ವಭಾವ ಅನ್ನೋದು ನಮ್ಗೆ ಹಿಂದೆಯಿಂದ ತಳ್ಳುಕೊಂಡು ಬರುವಂತಹದ್ದು. ಪರಮಾತ್ಮ ಆ ಸ್ವಭಾವಕ್ಕೆ ತಕ್ಕಂತೆ ನಮ್ಮಿಂದ ಮಾಡೇ ಮಾಡಿಸ್ತಾನೆ. ಸೊ ತಪ್ಪು ಕೆಲಸವನ್ನು ಮಾಡಿ ಅವರು ಹೋಗಬೇಕಾಗಿದ್ದ ಡೆಸ್ಟಿನೇಷನ್ಗೆ ಹೋಗದೆ ಬೇರೆ ಡೆಸ್ಟಿನೇಷನ್ಗೆ ಹೋಗುವುದು ಅನ್ನೋದು ಸಾಧ್ಯವೇ ಆಗೋದಿಲ್ಲ. ಹಾಗೆ ಹಾಗೆ ಯಾರು ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗಿಸ್ತಾನೆ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನಂದ್ರೆ, ತಾಮಸಿಕ ಜೀವರಾಶಿಗಳು ಕೂಡ ಸುಖವನ್ನೇ ಬಯಸ್ತಾರಲ್ವಾ, ಅಂದ್ರೆ ಅವರು ಬಯಸುವ ಸುಖ ಎಂತಹದ್ದು ಅನ್ನೋ ನಾವು ನೋಡ್ಬೇಕು. ಅವರು ಯಾವ ಸುಖವನ್ನು ಬಯಸ್ತಾರೆ? ಐಂದ್ರಿಕ ಸುಖಗಳು, ಅಂದ್ರೆ ಸೆನ್ಸ್ ಆರ್ಗನ್ಸ್. ನಮಗೆ ಈ ಸ್ಥೂಲ ದೇಹದಲ್ಲಿ ದುರ್ಯೋಧನ ತಗೊಂಡ್ರೆ ಅವನು ಇಂದ್ರಿಯ ಸುಖವನ್ನೇ ಬಯಸಿದ್ದಾನೆ, ಅವನು ಸ್ವರೂಪ ಸುಖವನ್ನು ಬಯಸಲಿಲ್ಲ. ಯಾಕೆ ಅಂದ್ರೆ ಸ್ವರೂಪ ಸುಖ ಅಂದ್ರೆ ಏನು ನಾವು ಅರ್ಥ ಮಾಡ್ಕೋಬೇಕು. ಸ್ವರೂಪ ಸುಖ ಅಂದ್ರೆ ಏನು? ಸ್ವರೂಪ ಅನ್ನೋದು ಪರಮಾತ್ಮನ ಪ್ರತಿಬಿಂಬ ರೂಪವಾದದ್ದು. ಪರಮಾತ್ಮನ ಪ್ರತಿಬಿಂಬವಾದ ಈ ಸ್ವರೂಪ ಏನಾಗುತ್ತೆ? ಪರಮಾತ್ಮನನ್ನೇ ಹೊಂದಬೇಕಂತ ಬಯಸಬೇಕು. ಅಂದ್ರೆ ಪರಮಾತ್ಮನ ಹತ್ತಿರ ಹೋಗಬೇಕು, ಪರಮಾತ್ಮನಲ್ಲಿ ಯಾವಾಗಲೂ ಪರಮಾತ್ಮನಲ್ಲಿಯ ಒಳಗೆ ನಿಂತು ಪರಮಾತ್ಮನಿಂದ ಪ್ರೇರಿತನಾಗಿ ಪರಮಾತ್ಮನ ಸಾಂಗತ್ಯದಲ್ಲಿ ನಿತ್ಯ ಸುಖವನ್ನು ಅನುಭವಿಸಬೇಕು ಅನ್ನುವ ಇಚ್ಛೆನೇ ಅದೇ ಸ್ವರೂಪ ಸುಖ. ಆ ಸ್ವರೂಪ ಸುಖವನ್ನು ದುರ್ಯೋಧನ ಯಾವಾಗಲೂ ಬಯಸಲಿಲ್ಲ, ಕಲಿಪುರುಷ ಯಾವಾಗಲೂ ಬಯಸಲಿಲ್ಲ. ಅವರು ಕೇವಲ ಇಂದ್ರಿಯ ಸುಖಗಳನ್ನು ಬಯಸಿದ್ದಾರೆ, ಆ ಇಂದ್ರಿಯ ಸುಖಗಳು ಅವ್ರು ಕೊಟ್ಟಿದ್ದಾನೆ ಪರಮಾತ್ಮ. ಅವರು ಎಷ್ಟು ಬಯಸ ದುರ್ಯೋಧನ ಬೇಕಾದಷ್ಟು ಸುಖವನ್ನು ಭೋಗವನ್ನು ಅನುಭವಿಸಿದ್ದಾನೆ. ಅವನು ರಾಜ್ಯದಿಂದ ಹೊರಗೆ ಹಾಕಿ ಯುದ್ಧ ಬಂದು ಅವನು ನಾಶವಾಗುವುದಕ್ಕೆ ಮುಂಚೆ ಬೇಕಾದಷ್ಟು ಸುಖಗಳು ಅವನಿಗೆ ಸಿಕ್ಕಿತು. ಆದ್ರೆ ಅವು ಕೇವಲ ಇಂದ್ರಿಯ ಸುಖಗಳು, ಅದನ್ನು ಬಯಸಿದ್ದಾನೆ ದುರ್ಯೋಧನ, ಅದು ಸಿಕ್ಕಿತು ಅವನಿಗೆ. ಆದ್ರೆ ಅವನು ಬಯಸಿದ ಸ್ವರೂಪ ಸುಖವನ್ನು ಬಯಸಲಿಲ್ಲ. ಯಾಕೆ ಬಯಸಲಿಲ್ಲ ಅಂತ ಹೇಗಿರಿ ಗೊತ್ತು ಅಂತ ಹೇಳಿದ್ರೆ, ನಾವು ಏನ್ ಹೇಳ್ತೀವಿ ಸ್ವರೂಪ ಸುಖ ಅಂದ್ರೆ ಏನು? ಮುಕ್ತಿರ್ ನೈಜ ಸುಖಾನುಭೂತಿ ಅಂತ ಹೇಳಿ. ಸುಖದ ಪರಮಾತ್ಮನ ಒಂದು ಆ ಸಾಂಗತ್ಯದ ಅನುಭೂತಿ ಬರಬೇಕು ಅಂದ್ರೆ ಏನು? ಪರಮಾತ್ಮ ಇಸ್ ಪರ್ಸಾನಿಫಿಕೇಶನ್ ಆಫ್ ದಿಸ್. ದುರ್ಯೋಧನ ದೇವರನ್ನು ದ್ವೇಷ ಮಾಡಿದ್ದಾನೆ. ದ್ವೇಷ ಮಾಡುವುದಂದ್ರೆ ಏನು? ಸುಖವನ್ನು ದ್ವೇಷ ಮಾಡಿದ್ದಾನೆ. ಸುಖವನ್ನು ದ್ವೇಷ ಮಾಡುವವನು ಸುಖವನ್ನು ಬಯಸುವುದಂತ ಸ್ವರೂಪ ಅಂದ್ರೆ ಪರಮಾತ್ಮನ ದ್ವೇಷ ಯಾರಾದರೆ ಮಾಡ್ತಾ ಈಗ ಯಾಕಂದ್ರೆ ಅದಕ್ಕೆ ನಾಸ್ತಿಕರು ಅಂತಮಸ್ಕ್ ಹೋಗ್ತಾರೆ ಅಂತ ನಾವು ಅದು ಹೇಳಕ್ ಆಗೋದಿಲ್ಲ. ನಾಸ್ತಿಕರು ಇವತ್ತು ನಾಸ್ತಿಕರಾಗಿರ್ಬೋದು, ನೆಕ್ಸ್ಟ್ ಜನ್ಮದಲ್ಲಿ ಮತ್ತು ದೇವರ ಮೇಲೆ ನಂಬಿಕೆ ಬಂದು ದೇವರ ಹತ್ರ ಹೋಗಿ ಮೋಕ್ಷಕ್ಕೆ ಹೋಗ್ಬೋದು. ಸೊ ನಾಸ್ತಿಕರಿಗೆ ಅಂಧತಮಸ್ಸು ಹೋಗುತ್ತೆ ಅಂತ ಹೇಳಕ್ ಒಂದು ಜನ್ಮದಿಂದ ಹೇಳಕ್ ಆಗೋದಿಲ್ಲ. ಆದ್ರೆ ಜನ್ಮ 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 ಜನ್ಮಗಳಲ್ಲಿಯೂ ಅನಂತ ಜನ್ಮಗಳಲ್ಲಿ ಪ್ರತಿ ಒಂದು ಜನ್ಮದಲ್ಲಿ ಕೂಡ ಪರಮಾತ್ಮನ ದ್ವೇಷವನ್ನು ಮಾಡುವವನು ಯಾರಿರ್ತಾನೋ ಅವನು ಸ್ವರೂಪ ಸುಖವನ್ನು ದ್ವೇಷ ಮಾಡಿದಂತಾನೆ. ಯಾಕಂದ್ರೆ ಪರಮಾತ್ಮನ ದ್ವೇಷ ಮಾಡುವುದಂದ್ರೆ ಏನು? ಪರಮಾತ್ಮ ಇಸ್ ಪರ್ಸಾನಿಫಿಕೇಶನ್ ಆಫ್ ದಿಸ್. ಅದನ್ನ ದ್ವೇಷ ಮಾಡುವುದು ಅಂದ್ರೆ ಸುಖದಿಂದ ಸುಖವನ್ನು ದ್ವೇಷ ಮಾಡುವುದು. ಸುಖವನ್ನು ದ್ವೇಷ ಮಾಡುವುದಂದ್ರೆ ಸ್ವರೂಪ ಸುಖ ಬೇಡ ಅಂತ ಎಂದ್ಕೊಳ್ಳುವುದೇ. ಸ್ವರೂಪ ಸುಖ ಬೇಡ ಅಂತ ಹೇಳುವುದವನಿಗೆ ಸ್ವರೂಪ ಸುಖ ಕೊಟ್ರೆ ಅದು ಏನ ಅರ್ಥ? ಅರ್ಥವೇ ಇಲ್ಲದೆ ಮಾತು. ಅದಕ್ಕೆ ಪರಮಾತ್ಮನಿಗೆ ವೈಷಮ್ಯ ನೈರ್ಗುಣ್ಯ ಇಲ್ಲ ಅಂತ ಹೇಳಿದ್ರೆ, ತಾಮಸಿಕ ಜೀವರಾಶಿಗಳು ಪರಮಾತ್ಮನ ದ್ವೇಷವನ್ನು ಮಾಡ್ತಾ ಇದ್ದಾರೆ, ಅಂದ್ರೆ ಸುಖದ ದ್ವೇಷವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸರಪ್ಪ, ನಿಮ್ಗೆ ಸುಖದ ದ್ವೇಷ ಇದೆ, ನಾನೇನು ಮಾಡಲಿ, ನಿಮಗೆ ಸುಖದ ದ್ವೇಷಲೇ ಆಗಲಿ, ಅಂದ್ರೆ ದುಃಖವೇ ಆಗಲಿ ಅಂತ ಪರಮಾತ್ಮ ಅವರಿಗೆ ತಕ್ಕಂತೆಲೆ ಮಾಡ್ತಾನೆ ಹೊರತು ಪರಮಾತ್ಮ ಅವರ ಸ್ವರೂಪಕ್ಕೆ ವಿರುದ್ಧವಾಗಿ ತಾನು ಮಾಡೋದಿಲ್ಲ. ಉದಾಹರಣೆಗೆ ಅದಕ್ಕೆ ನಾವು ಲೌಕಿಕ ಎಕ್ಸಾಂಪಲ್ಸ್ ಕೊಡುವಾಗ, ಒಂದು ಶುಗರ್ ಕೇನ್ ಇರುತ್ತೆ, ಇಲ್ಲ ಒಂದು ಮಾರ್ಗೋಜ ಇರುತ್ತೆ. ಆ ಮಾರ್ಗೋಜನಲ್ಲಿ ಆ ಕೈತನ ಹಾಗೆ ಪರಮಾತ್ಮ ತುಂಬಿಸ್ತಾನೆ, ಶುಗರ್ ಕೇನ್ ನಲ್ಲಿ ಸ್ವೀಟ್ನೆಸ್ ತುಂಬಿಸ್ತಾನೆ. ಇದಕ್ಕೆ ಕೈ ಕೊಟ್ಟು ಅದರಲ್ಲಿ ಸ್ವೀಟ್ ಇದ್ರೆ ಅದನ್ನು ನಾವು ಶುಗರ್ ಕೇನ್ ಅಂತ ಕರೆಯೋದಿಲ್ಲ, ಅದು ಬಿಟ್ಟರ್ ಆಗಿದ್ದಕ್ಕೋಸ್ಕರ. ಆ ಮಾರ್ಗೋಜ ಅವನು ಮಾರ್ಗೋಜ ಅಂತ ಕರೆಯೋದಿಲ್ಲ, ಬೇವಿನ ಇದು, ಅದಕ್ಕೆ ನಾವು ಏನಂತ ಕರ್ತೀವಿ, ಶುಗರ್ ಬೇವಿನ ಗಿಡ ಅಂತ ಕರೀಲಕ್ಕೆ ಇಲ್ಲ. ಯಾಕಂದ್ರೆ ಆ ಬಿಟ್ಟನೆ ಸಹ ಹೊಟ್ಟೋಯ್ತು ಅಂತ ಹೇಳಿ. ಅಂದ್ರೆ ಅಲ್ಲಿ ಅದಕ್ಕೆ ಸ್ವಭಾವದ ಗುಣಕ್ಕೆ ತಕ್ಕಂತೆ ಪರಮಾತ್ಮ ಗುಣಗಳನ್ನು ಕೊಟ್ಟಾಗಲೇ ಆ ಹೆಸರು ಹಾಗೆ ನಿಲ್ಲತ್ತೆ ಹೊರತು, ಇಲ್ಲದಿದ್ರೆ ಆ ಹೆಸರಿಗೆ ಅರ್ಥವಿಲ್ಲದೆ ಹೋಗುತ್ತೆ. ಅದೇ ವಿಧವಾಗಿ ತಾಮಸಿಕ ಜೀವರಾಶಿಗಳಲ್ಲಿ ಅವರ ಸುಖದ ದ್ವೇಷ ಇದೆ. ಸುಖದ ದ್ವೇಷ ಇದ್ರೆ ಅವರಿಗೆ ಸುಖ ಬಯಸಿದ್ದಾರೆ ಅಂತ ನಾವು ಹೇಳಕ್ಕೆ ಆಗೋದಿಲ್ಲ. ಇಂದ್ರಿಯ ಸುಖವನ್ನು ಬಯಸಿದ್ದಾರೆ, ಇಂದ್ರಿಯ ಸುಖ ಕೊಡ್ತಾನೆ ಪರಮಾತ್ಮ. ಅದು ಎರಡನೇ
ಇದು. ಇವಾಗ ನಾವು ತಾಮಸಿಕರಾಗ್ಲಿ ನಾಸ್ತಿಕರಿಗೆ ನಾವು ನೀವು ಸ್ವರೂಪ ಸುಖವನ್ನು ನೀವು ಬಯಸಲಿಲ್ಲ, ಅದರಿಂದ ನಿಮಗೆ ಕೊಡೋದಿಲ್ಲ ಅಂತ ಹೇಳುವ ಪ್ರಸಂಗದಲ್ಲಿ, ಈ ಲೌಕಿಕದಲ್ಲಿ ನೀವು ಸ್ವರೂಪ ಸುಖ ಹೇಗನ್ನು ಬಯಸುತ್ತೀರಾ? ಸ್ವರೂಪ ಸುಖವನ್ನೇ ನೀವು ಬಯಸದ್ ಇವಾಗ ಸ್ವರೂಪ ಸುಖ ಅಂತ ಏನಂದ್ರೆ ಗೊತ್ತಿಲ್ಲದೆ ಇದ್ದವರಿಗೆ ಸ್ವರೂಪ ಸುಖ ಬಯಸಲಿಲ್ಲ, ಅದರಿಂದ ನಿಮಗೆ ಮೋಕ್ಷವಿಲ್ಲ ಅಂತ ಹೇಳಿದರೆ, ಈ ಜಗತ್ತಿನಲ್ಲಿ ನಾವು ಸ್ವರೂಪ ಸುಖ ಯಾವಾಗ ಅನುಭವಿಸುತ್ತೇವೆ? ಆ ಸುಖವೇ ಅನುಭವ ಪ್ರಸಂಗವೇ ಇಲ್ಲವಲ್ಲ. ಮುಕ್ತಿ ಆದರೆ ಮಾತ್ರ ಸ್ವರೂಪ ಸುಖವನ್ನು ಬಯಸಕ್ಕೆ ಅಸಾಧ್ಯ. ಆದ್ದರಿಂದ ಈ ಅಮುಕ್ತ ಜೀವರಾಶಿಗಳಿಗೆ ಸ್ವರೂಪ ಸುಖವನ್ನು ಬಯಸಲಿಲ್ಲ ಅಂತ ಹೇಳಿಬಿಡ್ತಾರೆ, ಇದು ಪ್ರಸಂಗವೇ ಬರೋದಿಲ್ವಲ್ಲ, ಇದು ಕಾಂಟ್ರಡಿಕ್ಟರಿ ಅಲ್ವಾ?
ಇಲ್ಲ, ನೀವು ಉದಾಹರಣೆಗೆ ನೋಡ್ರಿ, ಸ್ವರೂಪವನ್ನು ಬಯಸುವುದು ಅಂದ್ರೆ ಅತ್ತೇನು? ನೀವು ಬಂದು ಇವತ್ತು ಇಲ್ಲಿ ಬಂದು ಈ ಪ್ರವಚನೆಯನ್ನು ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ಎಷ್ಟೋ ನಿಮಗೆ ಬೇರೆ ಅವಕಾಶ ಇಲ್ಲಕ್ಕೆ ಅವಕಾಶ ಇದೆ, ಅದೆಲ್ಲವನ್ನು ಬಿಟ್ಟು ಬಿಟ್ಟು ಇದು ಕೇಳಬೇಕು ಪರಮಾತ್ಮನ ಬಗ್ಗೆ ಒಂದು ವಿಷಯ ವಿಚಾರವನ್ನು ನಡಿಬೇಕು ಅಂತ ಹೇಳಿ ಒಂದು ಒಂದು ಇಚ್ಛೆ ಬಂತಲ್ಲವ, ದಟ್ ಇಟ್ಸ್ ಸೆಲ್ಫ್ ಇನ್ ಇಂಡಿಕೇಶನ್ ದಟ್ ನಿಮಗೆ ಬೇರೆ ಕಡೆ ಮನಸ್ಸು ಎಲ್ಲ ಓಡಲಿಲ್ಲ, ಇದಕ್ಕೆ ಮನಸ್ಸು ಬಂತು ಅಂತ ಹೇಳಿ ದಟ್ ಅದಕ್ಕೆ ಪ್ರಯತ್ನ ಅನ್ನೋದೇ ಇಂಡಿಕೇಟರ್ ಅಂತ ನಾನು ಹೇಳಿದ್ದು. ಸೊ ಪ್ರಯತ್ನದ ಮೂಲಕವಾಗಿ ನಮಗೆ ಇಂಡಿಕೇಶನ್ ಗೊತ್ತಾಗುತ್ತೆ. ಯಾರಾದರೆ ಈ ವಿಧವಾದ ಒಂದು ಒಳ್ಳೆ ಮಾರ್ಗದಲ್ಲಿ ಪ್ರಯತ್ನ ಮಾಡ್ತಾರೋ ಅದು ಆಟೋಮ್ಯಾಟಿಕ್ ಆಗಿ ಅವರು ಸ್ವರೂಪ ಸುಖಕ್ಕೆ ಬೇಕಾದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಸಾಧನೆ ಅಂದ್ರೆ ಅವ್ರ ಸಾಧನೆ ಸರಿಯಾದ ಡೈರೆಕ್ಷನ್ ಅಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಅದೇ ಒಂದು ಇಂಡಿಕೇಶನ್. ಸೊ ಆ ಇಂಡಿಕೇಶನ್ ಸಿಕ್ಕಿಬಿಡ್ತು, ಆ ಇಂಡಿಕೇಶನ್ ಪ್ರಕಾರ ನಡೆಯುತ್ತೆ. ಯಾವಾಗ ಆದ್ರೆ ಕೆಲವು ಜನ ಇಂಡಿಕೇಶನ್ ಪ್ರಕಾರ ಮಾಡ್ತಾ ಇರ್ತಾರೆ, ಸಾಧನೆ ಇರ್ತಾರೆ, ಸಡನ್ ಆಗಿ ಏನೋ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ, ಅದನ್ನು ಬಿಟ್ಟು ಬಿಟ್ಟು ಅವರು ಪರಮಾತ್ಮ ನಿರ್ದೇಶನ ಮಾಡಿ ದೂರ ಹೊಟ್ಟೋಗಬಹುದು. ಆ ವಿಧವಾಗಿ ನಡೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಒಂದು ಜನ್ಮ ಇಸ್ ನಾಟ್ ಅನ್ ಇಂಡಿಕೇಶನ್. ಜನ್ಮ ಜನ್ಮಗಳಲ್ಲಿ ಅಂದ್ರೆ ಒಂದು ಜನ್ಮದಲ್ಲಿ ಹೀಗೆ ಎರಡು ವಿಧವಾದ ಜೀವನವನ್ನು ನಡೆಸಿದವರು ಇರ್ತಾರೆ. ಹಾಫ್ ದಿ ಜನ್ಮ ಮೊದಲ ಹಾಫ್ ಸರಿಯಾಗಿದ್ದು ಎರಡನೇ ಹಾಫ್ ಕೆಟ್ಟೋದವರು, ಇಲ್ಲ ಮೊದಲನೇ ಹಾಫ್ ಕೆಟ್ಟೋಗಿ ಎರಡನೇ ಹಾಫ್ ಸರಿಯಾದವರು, ಇಷ್ಟು ಅನೇಕ ವಿಧವಾದ ವೆರೈಟೀಸ್ ಇರ್ತಾರೆ. ಆದರೆ ಅದು ಜನ್ಮ ಜನ್ಮಗಳಲ್ಲಿ ಅವರ ಸಾಧನೆ ಎಷ್ಟೆಷ್ಟು ಮುಂದಕ್ಕೆ ಹೋದರೆ ಅಷ್ಟು ಅದಕ್ಕೆ ತಕ್ಕಂತೆ ಅವರು ಆ ಪ್ರಯತ್ನವನ್ನು ಬಿಡೋದಿಲ್ಲ. ಅಂದ್ರೆ ಆ ಪ್ರಯತ್ನದ ಕಡೆ ಆದ ಹೆಜ್ಜೆ ಮುಂದೆ 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 ಹಾಕ್ತಾ ಹೋಗಿ ಒಂದು ಕಡೆ ಹೋಗಿ ಇದನ್ನು ಹಿಡ್ಕೊಂಡ ದೇವರ ಕಾಲ್ ಹಿಡ್ಕೊಂಡಂತೆ, ಆಹಾ ದೇವರೇ ನನಗೆ ಈಗ ಸ್ವಲ್ಪ ಗೊತ್ತಾಗ್ತಾ ಇದೆ ನೀನು ಹೇಗೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ, ನಾನು ನಿನ್ನ ಬಿಡೋದಿಲ್ಲ ಅಂತ ಹೇಳಿ ಗಟ್ಟಿಯಾಗಿ ಪರಮಾತ್ಮನ ಕಾಲ್ ಹಿಡ್ಕೊಳ್ಳುವ ಒಂದು ದಶೆ ಬಂದೇ ಬರುತ್ತೆ. ಆ ದಶೆ ಬಂದಾಗ ನಾವು ಇನ್ನೂ ಪರಮಾತ್ಮನ ಹತ್ರ ಹೋಗ್ತೀವಿ. ಅದೇ ಅದರ್ ಸೈಡ್ ಆಪೋಸಿಟ್ ಸೈಡ್ ಏನಾಗುತ್ತೆ ಅಂದ್ರೆ ಪರಮಾತ್ಮನ ದ್ವೇಷ ಬಂದವರು ಕೂಡ ಅವ್ರ ದ್ವೇಷ ಬೆಳೀತಾ 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 ಹೋಗಿ ಆ ಪರಮಾತ್ಮ ಆ ದ್ವೇಷಕ್ಕೆ ತಕ್ಕಂತೆ ಇನ್ನೂ ಕಂಡೀಷನ್ಸ್ ಸರ್ಕಮ್ಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾನೆ. ಅವ್ರ ದ್ವೇಷವನ್ನು ಬೆಳೀತಾ ಹೋಗಿ 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 ಅನೇಕ ಜನ್ಮಗಳಲ್ಲಿ ನಡೆದ ಸಾಧನ ಮೂಲಕವಾಗಿ ಅವರು ತಮ್ಮ ಗಮ್ಯಸ್ಥಾನವನ್ನು ಸೇರಿಕೊಳ್ತಾರೆ. ಅಂದ್ರೆ ಇದು ಒಂದು ಜನ್ಮದಿಂದ ನಾವು ನಿರ್ಣಯ ಮಾಡುವಂತಹ ವಿಷಯವಲ್ಲ, ಇದು ಅನೇಕ ಜನ್ಮಗಳಲ್ಲಿ ನಿರ್ಣಯ ಮಾಡಬೇಕಾಗಿರೋ ವಿಷಯ. ಆದ್ರೆ ಒಂದು ಜನ್ಮದಲ್ಲಿ ನಮಗೆ ಎಷ್ಟು ಮಾತ್ರ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಪ್ರಯತ್ನದ ಮೂಲಕವಾಗಿ ಆ ಜೀವದ ಸ್ವರೂಪ ಅನಾದಿ ಕರ್ಮದ ಒಂದು ಇಂಡಿಕೇಶನ್ ಒಂದು ಜನ್ಮದಲ್ಲಿ ಸಿಗುವುದಕ್ಕೆ ಅವಕಾಶವಿದೆ. ಆ ಅವಕಾಶವನ್ನು ನಾವು ಉಪಯೋಗ ಮಾಡಿಕೊಂಡು ಇನ್ನೂ ನಮ್ಮ ಮನಸ್ಸನ್ನು ಪರಮಾತ್ಮನ ಕಡೆ ನಾವು ತಿರುಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದಲ್ಲಿ ನಾವು ಎಷ್ಟು ಸಫಲರಾದರೆ ಅಷ್ಟು ನಾವು ಪರಮಾತ್ಮನ ಹತ್ರ ಹೋಗ್ತಾ ಇದ್ದೀವಿ ಅನ್ನುವುದು ನಾವು ತಿಳ್ಕೋಬೇಕಾಗಿದೆ ವಿಷಯ.
ತುಂಬಾ ಥ್ಯಾಂಕ್ಸ್. ಬಟ್ ಒಂದು ಸ್ಮಾಲ್ ಪ್ರಶ್ನೆ, ಇದು ಸಾಧನೆ ಅನ್ನೋದನ್ನ ಹೇಳಿ ಮಾಡಿದಾಗ ಇವಾಗ ಜಡವತು ಅಂತ ಹೇಳಿದಾಗ ಸಾಧನೆ ಅನ್ನೋದು ಇದಕ್ಕೊಂದು ಶೂಟ್ ಆಗಲ್ವಾ? ಯಾಕಂದ್ರೆ ಸಾಧನೆ ಅರ್ಥನೇ ಇಲ್ಲದೆ ಹೋಗುತ್ತೆ. ಯಾಕಂದ್ರೆ ಕರ್ತವ್ಯ ನಿಮಗೆ ಪರಿಪೂರ್ಣವಾಗಿ ಸ್ವಾತಂತ್ರ್ಯ ಇಲ್ಲ, ನಿಮಗೆ ಪರಕರ್ತೃತ್ವ ಇದೆ ಅಂತ ಹೇಳಿದಾಗ ಸಾಧನೆಗೆ ಇದಕ್ಕೊಂದು ಶೂಟ್ ಅಲ್ಲ. ಬಿಕಾಸ್ ಸಾಧನೆ ಅಂತ ಏನ್ ಡಿಫೈನ್ ಕೊಡ್ತೀನಿ, ಹೌ ಡು ಯು ಡಿಫೈನ್ ಸಾಧನೆ ಇನ್ ದಟ್ ಕೇಸ್?
ಸಾಧನೆ ಅನ್ನೋದು ಹೇಗೆ ಡಿಫೈನ್ ಮಾಡ್ತೀವಿ ಅಂದ್ರೆ, ಆಫ್ಕೋರ್ಸ್ ಕರ್ತೃತ್ವ ಸ್ವಾತಂತ್ರ್ಯ ಕರ್ತೃತ್ವ ಇಲ್ಲೇ ಹೊತ್ತು ಅಸ್ವಾತಂತ್ರ್ಯ ಕರ್ತೃತ್ವ ಇದೇ ಇದೆ. ಸಾಧನೆ ಅನ್ನೋದು ಸ್ವತಂತ್ರದಿಂದ ನಡೆಯುವುದೇ ಸಾಧನೆ ಅನ್ನೋದು ನಾವು ಡೆಫಿನಿಷನ್ ಕೊಟ್ಟರೆ ನಮ್ಗೆ ಗೊಂದಲ ಆಗುತ್ತೆ ಹೊರತು ಸ್ವಾತಂತ್ರ್ಯದಿಂದ ನಡೆಯುವುದೇ ಸಾಧನೆ ಅಲ್ಲೇ ಅಲ್ಲ. ಯಾಕಂದ್ರೆ ಸ್ವಾತಂತ್ರ್ಯ ಇರುವವನು ಪರಮಾತ್ಮ ಒಬ್ಬನೇ, ಅವನೊಬ್ಬನೇ ಸಾಧನೆ ಮಾಡಬೇಕಾಗಿದೆ. ಅದೇ ಅವನೊಬ್ಬನೇ ಸಾಧನೆ, ಅವನಿಗೆ ಸಾಧನೆ ಇಲ್ಲೇ ಇಲ್ಲ, ಮಿಕ್ಕವರಿಗೆ ಸಾಧನೆ ಇದೆ. ಅಂದ್ರೆ ಸ್ವಾತಂತ್ರ್ಯಕ್ಕೆ ಸಾಧನೆಕ್ಕೆ ನಾವು ಲಂಕೆ ಹಾಕ್ತಾ ಇರ್ತೇವೆ ಹೊರತು ಅವೆರಡಕ್ಕೂ ಯಾವ ಸಂಬಂಧವೂ ಇಲ್ಲ. ಸ್ವಾತಂತ್ರ್ಯ ಇಲ್ಲದೆ ಇರುವವರಿಗೆ ಸಾಧನೆ, ಅವರಿಗೆ ಸಾಧನೆ ಎಂತಾದ್ರು ಯಾವ್ದು ಸಾಧನೆ ಅಂದ್ರೆ ಜಡವಸ್ತು ಅಲ್ವಾ? ಅಂದ್ರೆ ಜಡವಸ್ತು ಸಾಧನೆ ಅನ್ನೋದು ಜಡವಸ್ತು ಆಗಿರಬಹುದು. ಆದ್ರೆ ಈಗ ಸ್ಕ್ರೂ ಡ್ರೈವರ್ ಜಡವಸ್ತು ಆದ್ರೂ ಆ ಸ್ಕ್ರೂ ಡ್ರೈವರ್ ಉಪಯೋಗಿಸುವವನು ಅವನ ಶಕ್ತಿಯನ್ನು ಉಪಯೋಗಿಸಿ ಆ ಸ್ಕ್ರೂ ಡ್ರೈವರ್ ಹೇಗೆ ಉಪಯೋಗ ಮಾಡ್ಬೇಕು ಆ ಉಪಯೋಗ ಮಾಡ್ಕೊಡ್ತಾನೆ. ಸಾಧನೆ ಅನ್ನುವುದು ಜಡವಸ್ತು ಆಗಿರ್ಬೋದು, ಆ ಸಾಧನೆಯನ್ನು ಉಪಯೋಗ ಮಾಡಿಕೊಳ್ಳುವ ಜೀವ ಜಡ ಅಲ್ಲ, ಅವನು ಚೇತನ. ಅವನು ಸಾಧನೆ ಮಾಡುವುದು ಅಂದ್ರೆ ಏನು ಅಂತ ಹೇಳಿದ್ರೆ, ಸಾಧನೆ ಮಾಡುವುದು ಅಂದ್ರೆ ಏನಂದ್ರೆ ನಮ್ಮ ಅನುಸಂಧಾನ ಶಕ್ತಿ ಎಷ್ಟು, ಅಂದ್ರೆ ನಾವು ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ ಎಷ್ಟು ಪರಮಾತ್ಮನ ಮೇಲೆ ನಮ್ಮ ಧ್ಯಾನ ಇದ್ದರೆ ಅಷ್ಟು ಸಾಧನೆ ಮುಂಚೆ ನಡೆದಂತೆ ಆಗತ್ತೆ. ಸೊ ನಮ್ಮ ಕೈಲಿರೋದು ಏನು ಇಲ್ಲವಲ್ಲ ಅಂತ ಹೇಳಿದ್ರೆ, ನಮ್ಮ ಕೈಲಿ ಏನು ಇಲ್ಲ ಅನ್ನೋದು ನಾವು ಪ್ರತಿಯೊಂದು ಕ್ಷಣ ನಾವು ಯೋಚನೆ ಮಾಡ್ಬೇಕಾದ್ರೆ, ನಮ್ಮ ಕೈಲಿ ಇಲ್ಲ ಅಂತ ಹೇಳಿದ್ರೆ ಅದು ಒಂದು ಪರಮಾತ್ಮನ ಅನುಗ್ರಹ, ನನ್ನ ಕೈಲಿಲ್ಲ, ಪರಮಾತ್ಮನ ಕೈಲಿದೆ. ಆದ್ರೆ ಅದ ಅರ್ಥ ಏನಂದ್ರೆ ಅವನನ್ನ ಅನುಗ್ರಹ ಮಾಡಬೇಕು. ಪರಮಾತ್ಮನೇ ನೀನು ಅನುಗ್ರಹ ಮಾಡಪ್ಪ, ನಾನು ಏನು ಸ್ವತಂತ್ರನಲ್ಲ, ನಾನು ಏನೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಂತೆ ಮಾಡ್ತೀನಿ ಅಷ್ಟೇ, ನನ್ನ ಕೈಲಾದಷ್ಟು ನಾನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ ಅದಕ್ಕೆ ಬೇಕಾದ ಪ್ರೇರಣೆ, ಅದಕ್ಕೆ ಧೀರ್ಯವನ ಪ್ರಚೋದಯ ಅಂತ ನಾವು ಹೇಳುವುದು. ನನ್ನ ಬುದ್ಧಿಗೆ ನೀನು ಪ್ರೇರಣೆ ಕೊಡುವವನು ನೀನೆ, ನನ್ನ ಕೈಲಿ ಮಾಡಿಸುವವನು ನೀನೆ, ನನಗೆ ಆ ಅವಕಾಶವನ್ನು ಕೊಡುವವನು ನೀನೆ, ಇದೆಲ್ಲವನ್ನು ಸಾಧನಾರೂಪ ಅಂತ ಕರೆಯುವವನು ನೀನೆ, ಆ ಸಾಧನಕ್ಕೆ ತಕ್ಕಂತೆ ಫಲವನ್ನು ಕೊಡುವವನು ನೀನೆ, ಇದೆಲ್ಲವೂ ನೀನೇ ಆಗಿದ್ದೀಯಪ್ಪ, ನಾನೇನು ಮಾಡ್ತೀನಿ, ನಾನೇನು ಅಲ್ಲ, ನಾನು ಕೇವಲ ಒಂದು ಒಂದು ಆಟ ಗೊಂಬೆಯಂತೆ ನಿನ್ನ ಕೈಲಿ ಬಿದ್ದೀನಿ. ರಾಯರು ಹೇಳ್ತಾರೆ, ನಾವು ಒಂದು ಕಟ್ಟಿಗೆ ಬೊಂಬೆ ಇದ್ದಂತೆ, ಸೊ ಸುಮ್ಮನೆ ನಿನ್ನ ಕೈಲಿ ನಾವು ಕುಣಿತಾ ಇದ್ದೀವಿ, ಕುಣಿಸ್ತಾ ಇದ್ದೀನಿ ನೀನು, ಆಯ್ತಪ್ಪ ನೀನ್ ಹ್ಯಾ ಕುಣಿಸ್ತೀಯ ಹಾಗೆ ಕುಣಿತೀನಿ, ನಾನೇನು ಮಾಡ್ಲಿ? ಆಯ್ತು, ನಿನಗೆ ಬಿಟ್ಟಿದ್ದೀನಿ, ನೀನೇನು ಮಾಡಿದೆ? ನಿನಗೆ ಬಿಟ್ಟಿದ್ದು ಅಷ್ಟೇ, ನಿನಗೆ ಬಿಟ್ಟಿದ್ದು. ಎಲ್ಲರೂ ದಾಸರಾಯರೆಲ್ಲರೂ ಅದೇ ಹೇಳ್ತಾರೆ, ನಿನಗೆ ಬಿಟ್ಟಿದ್ದಪ್ಪ, ನೀನೇನು ಮಾಡಿದೆ? ಅದು ನೀರಿನಲ್ಲಿ ಮುಳುಗಿಸ್ತೀಯೋ ಮುಳುಗಿಸ್ತೀಯ, ಹಾಲಿನಲ್ಲಿ ಮುಳುಗಿಸ್ತಿದ್ದೆ ಮುಳುಗಿಸಪ್ಪ, ಏನು ಮಾಡಿದೆ ಅದು ಮಾಡು, ನಿನ್ನ ಕೈಲೇ ಬಿಟ್ಟಿದ್ದು, ನಾನೇನು ಮಾಡು, ನನ್ನ ಕೈಲಿ ಏನಿಲ್ಲ ಅಂತ ಹೇಳಿ ನಾವು ಪೂರ್ತಿ ಅವನಿಗೆ ಶರಣಾಗತರಾಗಬೇಕು. ಶರಣಾಗತರಾಗುವುದು ಜ್ಞಾನ ಪೂರ್ವಕವಾಗಿ, ಆ ಜ್ಞಾನವನ್ನು ಅವನೇ ಕೊಡ್ತಾನೆ, ಹೌದು, ಆದರೆ ಅದನ್ನು ಅವನೇ ಕೊಡ್ತಾನೆ ಇಲ್ಲ ಅವನೇ ಮಾಡ್ತಾನೆ ಅಂಬುವ ಗೊಂದಲಕ್ಕೆ ನಾವು ಪ್ರತಿಯೊಂದು ಕ್ಷಣವೂ ಆ ಗೊಂದಲಕ್ಕೆ ಒಳಗಾಗದೆ ಪ್ರತಿ ಕ್ಷಣವೂ ಆ ಅವೇರ್ನೆಸ್ಗೆ ಒಳಗಾಗಬೇಕು. ಸೊ ಅದು ನಮಗೆ ಅವೇರ್ನೆಸ್ ಕೊಡಬೇಕೇ ಹೊರತು ಗೊಂದಲ ಕೊಡಬಾರದು. ಯಾಕೆಂದ್ರೆ ಆ ಅವೇರ್ನೆಸ್ ಕೊಡುವುದರ ಮೂಲಕವಾಗಿ ಏನಾಗುತ್ತೆ, ನಮಗೆ ಸ್ವಾತಂತ್ರ್ಯ ಇಲ್ಲದಿದ್ದರೂ ಕೂಡ ಪರಮಾತ್ಮನಿಗೆ ಸ್ವಾತಂತ್ರ್ಯ ಇದೆ, ಅವನು ಅನುಗ್ರಹ ಮಾಡಿದರೆ ಅವನೆಲ್ಲ ಮಾಡ್ತಾನೆ, ಸರಿ ಹೋಗುತ್ತೆ. ಸೊ ಅವನಿಗೆ ಬಿಟ್ಟಿದ್ದೀನಿ, ಅವನು ಶಾಸ್ತ್ರ ಪ್ರಕಾರ ಎಲ್ಲವೂ ಮಾಡ್ತಾನೆ, ಅವನು ನಯ ವೈಷಮ್ಯ ನೈರ್ಗುಣಗಳಿಲ್ಲದ ಇರುವವನು, ಅವನು ನನ್ನನ್ನು ಒಲಿತಾನೆ ಅನ್ನುವ ವಿಶ್ವಾಸ. ಆ ವಿಶ್ವಾಸ ಎಷ್ಟು ಬೆಳೆದರೆ ಅಷ್ಟು ಭಕ್ತಿ ಬೆಳೆಯುತ್ತೆ, ಆ ಭಕ್ತಿ ಎಷ್ಟು ಬೆಳೆದರೆ ಅಷ್ಟು ಜ್ಞಾನ ಬೆಳೆಯುತ್ತೆ. ಈ ವಿಶ್ವಾಸ, ಭಕ್ತಿ, ಜ್ಞಾನ ಅನ್ನುವ ಮೂರು ಕೂಡ ಒಂದಕ್ಕೆ ಒಂದು ಬೆಂಬಲವಾಗಿದ್ದು ಆ ಮೂರನ್ನು ನಾವು ಬೆಳೆಸ್ತಾ ಬರಬೇಕು. ಈ ಮೂರರಲ್ಲಿ ಯಾವುದನ್ನು ನಾವು ಬಿಡಕೂಡದು, ವಿಶ್ವಾಸವನ್ನು ಬಿಡಕೂಡದು, ಭಕ್ತಿಯನ್ನು ಬಿಡಕೂಡದು, ಜ್ಞಾನವನ್ನು ಬಿಡಕೂಡದು. ಆ ಮೂರನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡು ಪರಮಾತ್ಮನ ಕಡೆ ನಮ್ಮ ದೃಷ್ಟಿಯನ್ನು ಹಾಕಬೇಕಷ್ಟೇ, ಆಮೇಲೆ ಅವನು ನೋಡ್ಕೊಳ್ತಾನೆ ಅಷ್ಟೇ.
ಹಾ, ತುಂಬಾ ಥ್ಯಾಂಕ್ಸ್. ಬಟ್ ಒಂದೊಂದು ಸ್ಮಾಲ್ ಕ್ವೆಶನ್, ಅಪೊಲೊಜಿಸ್ ಟು ಅದರ್ಸ್, ಐ ಎಮ್ ಸಾರಿ ಐ ಆಮ್ ಟೇಕಿಂಗ್ ಲಾಟ್ ಆಫ್ ಟೈಮ್. ನೀವು ಬ್ರಹ್ಮಸೂತ್ರದಲ್ಲಿ ನೀವು ಕೊಟ್ಟಿರೋ ಉದಾಹರಣದಲ್ಲಿ, ಬ್ರಹ್ಮಸೂತ್ರದಲ್ಲಿ ಅಥಾತ ಓಂ ಓಂ ಅಥಾತ ಬ್ರಹ್ಮ ಜಿಜ್ಞಾಸ ಓಂ ಅಂತ ಸ್ಟಾರ್ಟ್ ಆಗಿರೋ ಬ್ರಹ್ಮಸೂತ್ರ ಇವಾಗ ಜಿಜ್ಞಾಸ ಕರ್ತವ್ಯ ನ ಕರ್ತವ್ಯ ಅಂತ ಸ್ಟಾರ್ಟ್ ಆಗಿದೆ. ಆ ಕರ್ತವ್ಯವೇ ಇಲ್ಲ ಅಂತ ನೀವು ಈ ಸೂತ್ರದಿಂದ ಹೇಳ್ತಾ ಇದ್ದೀರಲ್ಲ, ದಿಸ್ ಬಿಕಮ್ಸ್ ಬ್ರಹ್ಮಸೂತ್ರಕ್ಕೆ ಇದು ಸ್ಟಾರ್ಟ್ ಆಗಿರೋ ಟಾಪಿಕ್ ಅಲ್ಲೇ ನಿಮಗೆ ಕಾಂಟ್ರಡಿಕ್ಟ್ರಿ ಆಗ್ಬಿಡುತ್ತಲ್ಲ, ಬಿಕಾಸ್ ಯು ಹ್ಯಾವ್ ನೋ ಪ್ರೂವ್ ದಟ್ ಕರ್ತವ್ಯ ಸ್ವತಂತ್ರವಾದ ಕರ್ತವ್ಯವೇ ಇಲ್ಲ, ಅದರಿಂದ ಜಿಜ್ಞಾಸೆ ಕರ್ತವ್ಯ ನ ಕರ್ತವ್ಯ ಅನ್ನೋ ಪ್ರಸಂಗವೇ ಬರೋದಿಲ್ಲವಲ್ಲ.
ಇಲ್ಲ, ಹಾಗೆಲ್ಲ ಇಲ್ಲ. ಯಾಕಂದ್ರೆ ನೋಡ್ರಿ, ಕರ್ತವ್ಯ ಇಲ್ಲ ಅಂತ ಹೇಳಿ, ಈಗ ನಾವು ಕರ್ತೃತ್ವಾಧಿಕರಣದಲ್ಲಿ ಕರ್ತವ್ಯ ಇದೆ ಅಂತಾನೆ ಹೇಳಿದ್ದೀವಿ. ಸ್ವಾತಂತ್ರ್ಯ ಕರ್ತೃತ್ವ ಕರ್ತವ್ಯ ಇಲ್ಲವೇ ಅಂತ ಹೇಳಿದ್ವಿ ಹೊರತು ಕರ್ತವ್ಯ ಕರ್ತೃತ್ವ ಇಲ್ಲ ಅಂತ ಹೇಳಲೇ ಇಲ್ಲ. ಯಾಕಂದ್ರೆ ಕರ್ತೃತ್ವ ಇಲ್ಲದೇ ಇದ್ದರೆ ಇಷ್ಟು ಒಂದು ನಾವು ಶಾಸ್ತ್ರ ಚರ್ಚೆ ನಡೆಯೋದಿಲ್ಲ. ಅಥಾತ ಬ್ರಹ್ಮ ಜಿಜ್ಞಾಸ ಅಂತ ಹೇಳುವುದು, ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕಂತ ಹೇಳ್ತಾ ಇರೋದು, ಸ್ವಾತಂತ್ರ್ಯ ಇದ್ದವನಿಗೆ ಬ್ರಹ್ಮ ಜಿಜ್ಞಾಸೆ ಮಾಡಂತ ಯಾಕೆ ಹೇಳ್ಬೇಕು? ಅವನು ಸ್ವತಂತ್ರನಾಗಿದ್ದಾನೆ, ಅವನೇ ತನಗೆ ಬೇಕಾದ ಆ ಮೋಕ್ಷವನ್ನು ತಾನೇ ಕೊಳ್ಳಕ್ಕೆ ಶಕ್ತನಾಗಿದ್ದಾನೆ, ಅವನಿಗೆ ಯಾಕೆ ಬ್ರಹ್ಮ ಜಿಜ್ಞಾಸೆ ಬೇಕು? ಸ್ವತಂತ್ರರಾಗದೇ ಇರುವವರಿಗೆ ಬ್ರಹ್ಮ ಜಿಜ್ಞಾಸೆ ಬೇಕೇ ಹೊರತು ಸ್ವತಂತ್ರರಾಗದೇ ಆದವರಿಗೆ, ಆದ್ರೆ ಸ್ವತಂತ್ರರಾಗದೇ ಅವರು ಬ್ರಹ್ಮ ಜಿಜ್ಞಾಸೆ ಮಾಡುವುದು ಹೇಗೆ? ಅವರು ಕರ್ತವ್ಯವಾ ಇಲ್ಲವಾ, ಮಾಡಬೇಕಾ ಮಾಡಬಾರ್ದ ಅನ್ನೋ ಪ್ರಸಕ್ತಿಯೇ ಬರೋದಿಲ್ಲ. ಅವರು ಸ್ವತಂತ್ರ ಅಲ್ಲವಲ್ಲ ಅಂತ ಹೇಳಿದ್ರೆ, ಅವರು ಸ್ವತಂತ್ರರಲ್ಲ ಅಂತ ಹೇಳುವುದು ನಾವು ಅವರಿಗೆ ಅಂದ್ರೆ ಆ ನಿಶ್ಚಯ ಮಾಡುವ ಶಕ್ತಿ ಅವ್ರಿಗಿಲ್ಲ ಅಂತ ಹೇಳುತ್ತಾ ಇದ್ದೇ ಹೊರತು, ಆದರೆ ಇದನ್ನೆಲ್ಲ ಮಾಡಿಸುವನು ಪರಮಾತ್ಮ, ಅವನು ಇದನ್ನು ರೂಲ್ಸ್ ಪ್ರಕಾರವೇ ತಾನು ಮಾಡ್ತಾನೆ. ಅಂದ್ರೆ ಬ್ರಹ್ಮ ಜಿಜ್ಞಾಸ ಮಾಡುವವರಿಗೆ ಮುಂಚೆ ಎಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ, ಆ ಸ್ಟಾರ್ಟಿಂಗ್ ಪಾಯಿಂಟ್ ಕೊಡುವುದು ಪರಮಾತ್ಮ ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ ಏನಂದ್ರೆ, ಇದರ ಸ್ವಾತಂತ್ರ್ಯ ಶಕ್ತಿ ಜೀವನಿಗೆ ಇಲ್ಲ ಅಂತ ಹೇಳುವುದು ಯಾಕೆ ಅಂತ ಹೇಳಿದರೆ, ಅದು ಪರಮಾತ್ಮ ಕೊಡ್ತಾನೆ ಅಂತ ಹೇಳುವುದಕ್ಕೆ ಹೇಳಿದ್ದಾರೆ ಹೊರತು ಜೀವ ಏನು ಮಾಡಬೇಕಾಗಿಲ್ಲ ಅಂತ ಹೇಳುವುದಕ್ಕಲ್ಲ. ಅಂದ್ರೆ ಫಲದ ಸ್ವಾತಂತ್ರ್ಯ ಜೀವನಿಗೆ ಇಲ್ಲ, ಮಾಡುವುದು ತಾನು ಜೀವ ಪ್ರಯತ್ನವನ್ನು ಮಾತ್ರ ಮಾಡಬಹುದು, ಆ ಪ್ರಯತ್ನ ಪರಮಾತ್ಮನೇ ಮಾಡಿಸ್ತಾನೆ, ಹೌದು. ಆದರೆ ಅದು ಪರಮಾತ್ಮನಿಗೆ ಬಿಟ್ಟಿದ್ದೀನಿ ಅಂತ ಹೇಳಿ ಜೀವ ಸುಮ್ಮನೆ ಕೊಡ್ಲಕ್ಕಾಗೋದಿಲ್ಲ. ಜೀವ ಸ್ವಭಾವಾನುಸಾರ ಅಂದ್ರೆ ಬ್ರಹ್ಮ ಜಿಜ್ಞಾಸ ಮಾಡಬೇಕನ್ನುವ ಸ್ವಭಾವ ಇದ್ದ ಜೀವ ಆ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡೇ ಮಾಡ್ತಾನೆ, ಪರಮಾತ್ಮ ಅವನಿಂದ ಮಾಡಿಸೇ ಮಾಡಿಸ್ತಾನೆ. ಆ ಜೀವ ಬಿಡುವುದಿಲ್ಲ, ಪರಮಾತ್ಮ ಅವನ್ನು ಬಿಡೋದಿಲ್ಲ. ಸೊ ನಾನು ನನಗೆ ಇಲ್ಲ ಸ್ವಾತಂತ್ರ್ಯ, ನಾನು ಮಾಡೋದಿಲ್ಲ ಅಂತಲೋ, ಇಲ್ಲ ನನಗೆ ಸ್ವಾತಂತ್ರ್ಯ ಇದೆ ನಾನು ಮಾಡ್ತೀನಿ ಅಂತ ಹೇಳೋ ಜೀವನಿಗೆ ಹೇಳುವ ಶಕ್ತಿ ಜೀವನಿಗಿಲ್ಲ. ಆ ಸೂತ್ರದಲ್ಲಿ ಸ್ವಾತಂತ್ರ್ಯವನ್ನು ಹೇಳುವುದು ಆ ಸೂತ್ರದ ಉದ್ದೇಶವಲ್ಲ. ಅದು ಕರ್ತೃತ್ವ ಇದಾ ಇಲ್ಲವಾ ಅಂತ ಹೇಳಿದ್ರೆ ಕರ್ತೃತ್ವ ನಿಶ್ಚಯವಾಗಿದೆ, ಆದ್ರೆ ಸ್ವತಂತ್ರ ಕರ್ತೃತ್ವ ಇಲ್ಲ ಅಂತ ಹೇಳಿದರೆ ಕರ್ತೃತ್ವನೇ ಇಲ್ಲ ಅಂತ ನಾವು ತಿಳ್ಕೋಬಾರ್ದು. ಸ್ವತಂತ್ರ ಕರ್ತೃತ್ವ ಬೇರೆ, ಕರ್ತೃತ್ವ ಬೇರೆ. ಸ್ವತಂತ್ರ ಕರ್ತೃತ್ವ ಇಲ್ಲ, ಆದ್ರೆ ಪರತಂತ್ರ ಕರ್ತೃತ್ವ ಇದ್ದೇ ಇದೆ. ಪರತಂತ್ರ ಕರ್ತೃತ್ವ ಇದ್ದ ಕಾರಣದಿಂದಲೇ ಬ್ರಹ್ಮ ಜಿಜ್ಞಾಸ ಅವನು ಮಾಡೇ ಮಾಡ್ತಾನೆ. ಯಾಕಂದ್ರೆ ಅವನು ಪರತಂತ್ರ. ಪರತಂತ್ರ ಅಂದ್ರೆ ಏನು? ಅವನಿಗೆ ಬ್ರಹ್ಮ ಜಿಜ್ಞಾಸ ಮಾಡುವ ಸ್ವಭಾವ ಇದ್ದರೆ ಪರಮಾತ್ಮ ಅವನಿಗೆ ಪ್ರೇರಣೆಯನ್ನು ಕೊಟ್ಟು ಅವನಿಂದ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಿಸಿ ಅವನಿಂದ ಸಾಧನೆಯನ್ನು ಮಾಡಿಸೇ ಮಾಡಿಸ್ತಾನೆ. ಬಿಡೋದಿಲ್ಲ ಪರಮಾತ್ಮ, ಬಿಡೋದಿಲ್ಲ ಆ ಜೀವ, ಬಿಡೋದಿಲ್ಲ. ಸೊ ದೇರ್ ಇಸ್ ನೋ ಕ್ವಶನ್ ಆಫ್ ಹ್ಯಾವಿಂಗ್ ದ ಜೀವ ದ ನಾಟ್ ಹ್ಯಾವಿಂಗ್ ಎ ಕರ್ತೃತ್ವ. ಅಂದ್ರೆ ಜೀವನಿಗೆ ಕರ್ತೃತ್ವವೇ ಇಲ್ಲ ಅಂತ ಹೇಳುವುದಾದ ಪ್ರಸಕ್ತಿ ಅಲ್ಲ. ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲ ಅಂತ ಹೇಳುವುದರ ಉದ್ದೇಶ ಏನಂತ ಹೇಳಿದರೆ, ಜೀವ ಕೆನಾಟ್ ಮೇಕ್ ದ ಡೆಸಿಷನ್ ಕಮ್ಸ್ ಫ್ರಮ್ ಪರಮಾತ್ಮ ಅಂತ ಹೇಳುವುದು ಅಷ್ಟೇ ಉದ್ದೇಶ ಹೊತ್ತು ಜೀವನಿಗೆ ಕರ್ತೃತ್ವವೇ ಇಲ್ಲ ಅಂತ ಹೇಳುವುದು ಅದರ ಉದ್ದೇಶವಲ್ಲ.
ನಮಸ್ಕಾರ ಪ್ರಸನ್ನ. ಕೆಲವು ಹಲೋ ಕೇಳಿಸ್ತಾ ಇದೆಯಲ್ಲ?
ಕೇಳಿಸ್ತಾ ಇದೆ, ಹೇಳಿ.
ಓಕೆ ಓಕೆ. ಅದೇ ತಾವು ಮುಂಚೆ ಕ್ಲಾರಿಫಿಕೇಶನ್ಸ್ ಅನ್ ಕೊಟ್ರೆ ಅದರಲ್ಲಿ ಕೆಲವು ಪ್ರಶ್ನೆಗಳಿದ್ವು. ಅದಾದ್ಮೇಲೆ ನಾನು ತತ್ವಸವಾದಿಯಲ್ಲಿ ದಾವಣಗೆರೆ ಭೀಮರಾಯರ ವ್ಯಾಖ್ಯಾನದಲ್ಲಿ ಎರಡು ಪದ್ಯಗಳು ಮೂಲಕ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಸ್ವಲ್ಪ ಬ್ರೀಫ್ ಆಗಿ ನಾನು ತಿಳಿಸ್ತೇನೆ ತಮಗೆ. ಸೊ ಬೇಸ್ಡ್ ಆನ್ ದಟ್ ಪ್ರಾಬ್ಲಿ ವಿ ಕ್ಯಾನ್ ಟೇಕ್ ದ ಡಿಸ್ಕಷನ್ ಫರ್ದರ್. ಮುಂಚೆ ನೀವು ಹೇಳಿದ ಆಸ್ಪೆಕ್ಟ್ ನಲ್ಲಿ ಕ್ವಶನ್ಸ್ ಏನಂತಂದ್ರೆ ತಾವು ದೇವರಿಗೆ ನೇಹನ ನಾಸ್ತಿಕಿಂಚನ ಎಂಬ ಒಂದು ಕಾಟಕೋಪನಿಷತ್ತಿನ ಸೂತ್ರವನ್ನು ತಗೊಂಡು ತಾವು ಅದನ್ನ ವ್ಯಾಖ್ಯಾನ ಪೂರಕ ಸಿದ್ಧ ಮಾಡೋ ಕಾಲಕ್ಕೆ ದೇವರಿಗೆ, ದೇವರ ಅವಯವಗಳಿಗೆ, ದೇವರ ಗುಣಗಳಿಗೆ, ದೇವರ ವ್ಯಾಪಾರಕ್ಕೆ ಏನು ವ್ಯತ್ಯಾಸ ಇಲ್ಲ, ಅದು ಎಲ್ಲ ಒಂದೇ ಅಂತ ತಿಳಿಸ್ತಾ ಇದ್ದಾರೆ. ಸೊ ಅದು ಪರ್ಫೆಕ್ಟ್ ಆಗಿದೆ, ಅದರಲ್ಲಿ ಯಾರು ಸಂಶಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಬಿಂಬ ದೋ ದೇರ್ ಇಸ್ ನೋ ಡೈರೆಕ್ಟ್ ರೆಫರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಜೀವ, ವಿತ್ ರೆಸ್ಪೆಕ್ಟ್ ಟು ವಿತ್ ಬ್ಯಾಕ್ ಗ್ರೌಂಡ್ ಆಫ್ ಬಿಂಬ ಪ್ರತಿಬಿಂಬ ಭಾವ ಜೀವನಿಗೂ ಇದು ಅಪ್ಲೈ ಮಾಡಬೇಕು ಅಂತೇಳಿ ಅದ್ರ ನೆಕ್ಸ್ಟ್ ಆಸ್ಪೆಕ್ಟ್ ನಲ್ಲಿ ತಿಳಿಸಿದ್ರಿ. ಆದ್ರೆ ಲಾಸ್ಟ್ ವೀಕ್ ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಜೀವನಿಗೆ ಅವಯವಗಳು ಉಂಟಾ ಇಲ್ಲ ಎಂಬ ಒಂದು ಆಸ್ಪೆಕ್ಟ್ ನಲ್ಲಿ ಡಿಸ್ಕಸ್ ಆಯ್ತು. ಸೊ ಹಾಗಾಗಿ ಮೈ ಐ ಆಮ್ ನಾಟ್ ಶೂರ್ ವೆದರ್ ಮೈ ಕ್ವಶನ್ ವಾಸ್ ರೈಟ್ಲಿ ಕಮ್ಯುನಿಕೇಟೆಡ್ ಆರ್ ನಾಟ್. ಮೈ ನನಗೆ ಜೀವ, ಜೀವ ಸ್ವಭಾವ, ಜೀವನ ಗುಣಗಳು, ಜೀವನ ಗುಣಗುಣಿಯೋರ ಅಭೇದ ಆ ಆಸ್ಪೆಕ್ಟ್ ನಲ್ಲಿ ನನಗೆ ಡೌಟ್ ಇರಲಿಲ್ಲ. ದ ಡೌಟ್ ದಟ್ ಹ್ಯಾಡ್ ವಾಸ್ ಆಫ್ಟರ್ ದ ಡಿಸ್ಕ್ರಿಪ್ಷನ್ ದಟ್ ಯು ಗೇವ್ ಡ್ಯೂರಿಂಗ್ ದ ಲಾಸ್ಟ್ ಸೆಷನ್, ನನಗೆ ಏನ್ ಡೌಟ್ ಇತ್ತು ಅಂತಂದ್ರೆ ಭಗವಂತನ ಬಿಂಬ ಪ್ರತಿಬಿಂಬ ಭಾವ ಅಂತ ತಾವೇ ಹೇಳಿದಂತೆ ದೇವರಿಗೆ ಅವಯವಗಳು ಇದ್ದು ಅವು ಅಭೇದ ಅಂತ ಹೇಳಿದ ಪಕ್ಷದಲ್ಲಿ ಪ್ರತಿಬಿಂಬನಾದ ಜೀವನು ಜೀವನಿಗೂ ಕೂಡ ಅವಯವಗಳು ಇವೆ, ಆದ್ರೆ ಅವು ಅಭೇದ ಅಂತೇಳಿ ಹೇಳೋದು ಆ ಆಸ್ಪೆಕ್ಟ್ ನಲ್ಲಿ ನೋ ಐ ವಾಂಟೆಡ್ ಸ್ಪೆಸಿಫಿಕ್ ಅಂದ್ರೆ ಡೀಟೇಲ್ ಆನ್ ದ ಸ್ಪೆಸಿಫಿಕ್ ಆಸ್ಪೆಕ್ಟ್ ಅನ್ನ. ಸೊ ಅದು ಫಸ್ಟ್ ಇದು ಬೇಕಾಗಿತ್ತು. ಸೆಕೆಂಡ್, ತಾವು ಸ್ವರೂಪ ಮನಸ್ಸು ವ್ಯಾಪಾರ ಅಸೃಜ್ಯಾವಸ್ಥೆಯಲ್ಲಿ ಉಂಟು ಅಂತೇಳಿ ತಿಳಿಸ್ತಾ ಇದ್ದೀರಲ್ಲ, ಸೊ ಇದಕ್ಕೆ ಯಾವ್ದನ್ನ ಆಧಾರವಾಗಿ ಯಾವ್ದನ್ನ ಆಚಾರ್ಯರ ಮಾತು ಅಥವಾ ಸೂತ್ರಗಳು ಯಾವ್ದನ್ನ ಇದ್ರೆ ಅದೊಂದು ಸ್ವಲ್ಪ ತಿಳಿಸ್ಬೇಕಂತೇಳಿ, ಇಫ್ ನಾಟ್ ಇನ್ ದಿಸ್ ಕ್ಲಾಸ್ ಅಟ್ ಲೀಸ್ಟ್ ಮೇಲ್ ಮೂಲಕ ಅಥವಾ ನೆಕ್ಸ್ಟ್ ಕ್ಲಾಸ್ ಅನುಕೂಲ ಆದ್ರೆ ಅದರಲ್ಲಿ ಸೆಕೆಂಡ್. ಅದು ಮೂರನೇದು ಮುಕ್ತ ಬಿಂಬನ ತುರಿಯ ಜೀವನ್ ಮುಕ್ತ ಬಿಂಬನ ಪ್ರಾಜ್ಞ ಅಸೃಜರಿಗೆ ವಿಶ್ವ ಆಮೇಲೆ ಪ್ರಾಜ್ಞಾ ಅಸೃಜರಿಗೆ ಅಂತೇಳಿ ಒಂದು ಪದ್ಯ ಬರುತ್ತೆ ಹರಿಕಥಾಮೃತ ಸಾರದಲ್ಲಿ, ಅದು ತಾವು ಲಾಜಿಕಲ್ ಆಗಿ ಪ್ರೂವ್ ಮಾಡಿದಂತೆ ಕಂಡು ಬಂತು ನನಗೆ. ಸೊ ಅದಕ್ಕೆ ನನ್ನ ಶಾಸ್ತ್ರದ ಹಿನ್ನೆಲೆಯಿಂದ ಪ್ರೂಫ್ ಸಿಗುತ್ತಾ ಅಂತೇಳಿ ಅದೊಂದು ಬೇಕಾಗಿತ್ತು. ನಾಲ್ಕನೇ ಪ್ರಶ್ನೆ, ನಾಸ್ಟ್ ಕ್ಲಾಸ್ ನಲ್ಲಿ ತಾವು ಜೀವನ ಅವಯವಗಳು ಅವಯವ ಶಕ್ತಿಗಳು ಅನೇಕವಾದರೂ ಒಂದು ಕಾಲಕ್ಕೆ ಒಂದೇ ಅವಯವ ಸಾರಿ ಜೀವನಿಗೆ ಅವಯವಗಳಿಲ್ಲ, ಬಟ್ ಅವನಿಗೆ ಡಿಫ್ರೆಂಟ್ ಶಕ್ತಿಗಳು ಉಂಟು. ಆದ್ರೆ ಆ ಶಕ್ತಿಗಳು ಎಲ್ಲ ಕಾಲಕ್ಕೂ ಪ್ರದರ್ಶಿತವಾಗೋದಿಲ್ಲ, ಯಾವ್ದು ಒಂದು ಕಾಲಕ್ಕೆ ಒಂದೇ ಶಕ್ತಿ ಪ್ರದರ್ಶಿತವಾಗುತ್ತೆ ಅಂತೇಳಿ ಇನ್ನೊಂದು ಉಲ್ಲೇಖ ಮಾಡಿದ್ದೀರಿ. ಸೊ ಅದಕ್ಕೂ ಏನನ್ನ ಪ್ರೂಫ್ಸ್ ಉಂಟ ಅಂತೇಳಿ ಬೇಕಾಗಿತ್ತು. ದೀಸ್ ಆರ್ ದ ಫೋರ್ ಕ್ವಶನ್ಸ್ ಐ ಹ್ಯಾವ್ ವಿತ್ ರಿಗಾರ್ಡ್ಸ್ ಟು ದ ಟಾಕ್ ಫ್ರಮ್ ದ ಲಾಸ್ಟ್ ಕ್ಲಾಸ್ ಅಂಡ್ ದೆನ್ ದಿಸ್ ಕ್ಲಾಸ್. ಕೇಳಿ, ಯಾಕೋ ಸ್ವಲ್ಪ ಬ್ರೇಕ್ ಆಯ್ತು ನನಗೆ ಗೊತ್ತಿಲ್ಲ, ಅಂದ್ರೆ ನಂದೇ ಬ್ರೇಕ್ ಆಯ್ತು ಅಥವಾ ತಮ್ದು ಬ್ರೇಕ್ ಆಯ್ತು ಗೊತ್ತಾಗ್ಲಿಲ್ಲ.
ಈಗ ಕೇಳಿಸ್ತಾ ಇದ?
ಈಗ ಕೇಳಿಸ್ತಾ ಇದೆ, ತಮ್ದು ಕೇಳಿಸ್ತಾ ಇದೆ. ನನ್ ಕ್ವಶನ್ಸ್ ಎಲ್ಲ ಕೇಳಿಸ್ತಾ ನಿಮ್ಗೆ
ಎಲ್ಲ ಕ್ವಶನ್ಸ್ ಕೇಳಿಸ್ತು. ನಾನೇನ್ ಹಲೋ, ನೀವು ಇಮೇಲ್ ನಲ್ಲಿ ಬರೆದು ಕಳಿಸಿ.
ಓಕೆ, ಐ ಥಿಂಕ್ ದಟ್ ವಿಲ್ ಬಿ ಬೆಟರ್. ಯಾ, ಶೂರ್ ಶೂರ್, ಆ ಕೆಲಸ ಮಾಡೋಣ ಡೆಫಿನೆಟ್ಲಿ. ನಾನು ಹಾಗಾದ್ರೆ ದೆನ್ ಐ ಜಸ್ಟ್ ಗೋ ಟು ದ ತತ್ವಸವಾದಿ ಆಸ್ಪೆಕ್ಟ್. ದಾವಣಗೆರೆ ಭೀಮರಾಯರು ಪದ್ಯ 240 ಪದ್ಯಕ್ಕೆ ವ್ಯಾಖ್ಯಾನ ಬರೀತಾ, ಎಲ್ಲಿ ಈಶತ್ವ ಮತ್ತಲ್ಲಿ ಹೋದು ಕರ್ತೃತ್ವ, ಹುಲ್ಲು ಮನುಜರಿಗೆ ಕರ್ತೃತ್ವ, ಕರ್ತೃತ್ವವೆಂಬುದು ಎಲ್ಲಿ ಹೋದು ಬರದೆ ಅಪವಾದ. ಈ ಪದ್ಯಕ್ಕೆ
ಯಾವ ಸ್ತೋತ್ರದಲ್ಲಿ ಬರುವಂತಹದ್ದು?
ತತ್ವಸುವಾಲಿಯಲ್ಲಿ 240 ಪದ್ಯರಾಯರೆ.
ಎಷ್ಟು ನಂಬರ್ ಯಾವ್ದು ಹೇಳಿದ ಪದ್ಯ ನಂಬರು?
240 ಇದು ಶ್ರೀನಿವಾಸ ದೇವರ ಸ್ತೋತ್ರದಲ್ಲಿ ಬರುವಂತಹದ್ದು. ಸೊ ಈ ಪದ್ಯದಲ್ಲಿ ನಾನು ಮಾತಾಡ್ಬೋದೇ ತಾವು
ಹೇಳಿ.
ಹಾ, ಈ ಪದ್ಯದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ವೈಲ್ ಡಿಸ್ಕಸಿಂಗ್ ಅಬೌಟ್ ದಿ ಸ್ಪೆಸಿಫಿಕ್ ಪದ್ಯ, ದಾವಣಗೆರೆ ಭೀಮರಾಯರು ಒಂದು ಕಡೆ ಏನ್ ಹೇಳ್ತಾರೆ ಅಂತಂದ್ರೆ, ಮುಂಚೆ ಕೆಲವು ವಿಷಯಗಳನ್ನು ಉಲ್ಲೇಖ ಮಾಡ್ತಾರೆ ಅವರು, ಮಾಡಿಬಿಟ್ಟು ನಾನು ಈ ಪ್ರಾಬ್ಲಮ್ ವಿಲ್ ನಾಟ್ ಬಿ ಕವರಿಂಗ್ ಆಲ್ ದಟ್ ಬಿಕಾಸ್ ಇಟ್ ವಿಲ್ ಬಿ ಟೇಕಿಂಗ್ ಟೂ ಮಚ್ ಟೈಮ್. ಒಂದು ವಿಷಯದಲ್ಲಿ ಅವರು ಹೀಗೆ ತಿಳಿಸ್ತಾರೆ ಅನ್ಮಾತ, ತಥಾಚ ಸ್ವಾತಂತ್ರ್ಯ ದಾನಂ ನಾಮ ತದ್ರೂಪೇಣ ಜೀವ ಪ್ರವೇಶ ಸ್ವಗತ ಸ್ವಾತಂತ್ರ್ಯ ದತ್ತ ಸ್ವಾತಂತ್ರ್ಯ ರೂಪದ್ವಯಂ ಹರಿರೇವ. ಚಲಾರಿ ಆಚಾರ್ಯರು, ಯಾವ ಚಲಾರಿ ಆಚಾರ್ಯರು ಎಂಬುದು ಕ್ಲಿಯರ್ ಆಗಿ ಬರೆದಿಲ್ಲ ಇವರು, ಬರೇ ಚಲಾರಿ ಆಚಾರ್ಯರು ಅಂತ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಧ್ಯಾನವೆಂದರೆ ತನ್ನಾಮಕ ರೂಪದಿಂದ ಜೀವನನ್ನು ಪ್ರವೇಶಿಸುವುದೇ ಆಗಿದೆ. ಸ್ವಗತ ಸ್ವಾತಂತ್ರ್ಯ ದತ್ತ ಸ್ವಾತಂತ್ರ್ಯಗಳೆಂಬುವು ಶ್ರೀಹರಿ ಎರಡು ರೂಪಗಳೇ. ದತ್ತ ಸ್ವಾತಂತ್ರ್ಯ ನಾಮ್ನಾ ವೈ ಹರಿಹಿ ಈಶೇನ ಸರ್ವದ ಪ್ರೇರಿತ ಕರ್ಮ ಕುರ್ಮಾಣೋ ಕುರುವಾಣೋ ನಮೇ ಶಕ್ತಿ ನಮೇ ಶಕ್ತಿ ಕಥಂಚನ. ದತ್ತ ಸ್ವಾತಂತ್ರ್ಯ ನಾಮಕ ಶ್ರೀ ಹರಿರೂಪದಿಂದ ಪ್ರೇರಿತನಾಗಿ ಕರ್ಮಗಳನ್ನು ಮಾಡುವೆನಲ್ಲದೆ ನನಗೆ ನಾನೇ ಕರ್ಮ ಮಾಡುವ ಶಕ್ತಿಯು ಎಷ್ಟು ಮಾತ್ರವೂ ಇಲ್ಲ. ಪ್ರಕಾಶ ಸಂಹಿತಾ ವಾಕ್ಯ ಇತ್ಯಾದಿ ಪ್ರಮಾಣಗಳು ದತ್ತ ಸ್ವಾತಂತ್ರ್ಯವೆಂಬುದು ಶ್ರೀ ಹರಿಯ ರೂಪ ವಿಶೇಷದ ನಾಮವೆಂದು ಸಾಧಿಸುತ್ತದೆ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಶಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕೃತೆ ಸರ್ವಮಂಜಸ ಮತ್ತು ಕರ್ತೃತ್ವಂ ಕರಣತ್ವಂ ಚ ಸ್ವಭಾವೇ ಸ್ವಭಾವಶ್ಚೇತನಾ ಧೃತಿ ಯತ್ ಪ್ರಸಾದಾದಿಮೇ ಸಂತಿ ನ ಸಂತಿ ಯದುಪೇಕ್ಷೆಯ ಎಂಬ ಪ್ರಮಾಣ ವಾಕ್ಯಗಳು ಈ ಪ್ರಮೇಯವನ್ನೇ ಸಾರುತ್ತವೆ. ಶ್ರೀ ಜಗನ್ನಾಥದಾಸಾರ್ಯರು ತಮ್ಮ ಹರಿಕಥಾಮೃತ ಸಾರದಲ್ಲಿ ಇದನ್ನೇ ಹೇಳಿರುವರು. ಅವನಿಪ ಸ್ವಾಮಿತ್ವ ಧರ್ಮವ ಸ್ವವಶ ಮಾತ್ಯರಗಿತ್ತು ತಾ ಮತ್ತವರ ಮುಖದಲ್ಲಿ ರಾಜಕಾರ್ಯವ ಮಾಡಿಸುವ ತೆರದಿ ಕವಿಭಿರೀಡಿತ ತನ್ನ ಕಲೆಗಳ ದಿವಿಧ ದಾನವ ಮಾನವರುಳಿಟ್ಟು ಅವಿರತ ಗುಣತ್ರಯದ ಕರ್ಮವ ಮಾಡಿ ಮಾಡಿಸುವ ಕಲೆಗಳು ಅಂದರೆ ಅಂಶಗಳನ್ನು ಇಟ್ಟು ಸ್ಥಾಪಿಸಿ ಅಂತ ಇಲ್ಲಿ ಡಿಫೈನ್ ಮಾಡ್ತಾರೆ ಅನ್ಮಾತ. ಇವಾಗ ನಮಗ್ ಬರೋ ಡಿಸ್ಕಷನ್ ಇಲ್ಲಿ ಆಕ್ಚುಲಿ ಇಲ್ಲಿ ಇಂಪಾರ್ಟೆಂಟ್ ಇದೆ ನನಗೆ. ಜೀವರಲ್ಲಿ ಸ್ಥಿತವಾದ ಶ್ರೀ ಹರಿಯ ಸ್ವಾತಂತ್ರ್ಯಾಂಶಗಳು ಮೂರು ವಿಧವಾಗಿವೆ, ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ ಮತ್ತು ಸರ್ವ ಸ್ವಾತಂತ್ರ್ಯಗಳೆಂದು ಅವುಗಳ ನಾಮ. ಅವುಗಳಿಂದಾಗುವ ಕಾರ್ಯಗಳು ಪ್ರತ್ಯೇಕವಾಗಿದ್ದರೂ ಪ್ರತಿಯೊಂದರಲ್ಲಿ ಮೂರು ಇವೆ. ಪ್ರಚುರ ಅಪ್ರಾಚುರ್ಯವೆಂಬ ವಿಶೇಷದಿಂದ ಪ್ರತ್ಯೇಕ ನಾಮಗಳಿಂದ ವ್ಯವಹರಿಸಲ್ಪಡುತ್ತವೆ. ಇದೇ ವಿಷಯವನ್ನು ಸಂದರ್ಶನಡೋಯರ ಅವರ ವ್ಯಾಖ್ಯಾನದಲ್ಲಿ ಸ್ವಗತ ಸ್ವಾತಂತ್ರ್ಯದ ಸಂಧಿಯ ವ್ಯಾಖ್ಯಾನದಲ್ಲಿ ಈ ವಿಷಯವನ್ನೇ ಪದ್ಯ ಐದನೇ ಪದ್ಯಕ್ಕೆ ವಿವರಣವಾಗಿ ವಿಶೇಷ ಮಾಹಿತಿ ವಿಶೇಷಾರ್ಥ ಅಂತ ಹೇಳಿ ಅದರಲ್ಲಿ ಅವರೇ ಅದೇ ಇದೇ ಆಸ್ಪೆಕ್ಟ್ ನಲ್ಲಿ ಮಾತಾಡ್ತಾ ಇದ್ದಾರೆ. ಐ ಕಮ್ ಟು ದಟ್ ಲೇಟರ್ ಆನ್ ಅನ್ ಮಾತು. ಜೀವ ಸ್ವರೂಪದಲ್ಲಿರುವ ಪ್ರಚುರ ಅಪ್ರಾಚುರ ಅಪ್ರಚುರವೆಂಬ ವಿಶೇಷ ಪ್ರತ್ಯೇಕ ನಾಮಗಳಿಂದ ವ್ಯವಹರಿಸಲ್ಪಡುತ್ತವೆ. ಜೀವ ಸ್ವರೂಪದಲ್ಲಿರುವ ಇದು ಇಂಪಾರ್ಟೆಂಟ್ ರೈಟ್, ಜೀವ ಸ್ವರೂಪದಲ್ಲಿರುವ ಬಿಂಬ ಸ್ವರೂಪ ಸ್ವಾತಂತ್ರ್ಯಾಂಶವು ಅನಾದಿ ಮತ್ತು ನಿತ್ಯವು. ಅದು ಮುಕ್ತಿಯಲ್ಲಿ ವಿಹಾರಾದಿ ಕ್ರಿಯೆಗಳಿಗೆ ಹೇತುವು, ಸಂಸಾರಾವಸ್ಥೆಯಲ್ಲಿ ಅದರ ಕಾರ್ಯವಿಲ್ಲ. ಇನ್ನು ಸೃಷ್ಟಿಕಾಲದಲ್ಲಿ ಸೃಷ್ಟ್ಯರ್ಥವಾಗಿ ಮೂಲರೂಪದಿಂದ ಅವತಾರ ರೂಪಗಳು ಹೇಗೋ ಹಾಗೆ ಶ್ರೀಹರಿಯ ಅಪಾರ ಸ್ವಾತಂತ್ರ್ಯ ಗುಣದಿಂದ ವಿಶೇಷ ಬಲದಿಂದಲೂ ಕಾರ್ಯಭೇದದಿಂದಲೂ ದತ್ತ ಸ್ವಗತ ಸರ್ವ ಸ್ವಾತಂತ್ರ್ಯಗಳೆಂಬ ವ್ಯವಹಾರಕ್ಕೊಳಗಾಗುವ ಅಂಶಗಳು ಆವಿರ್ಭೂತಗಳಾಗುತ್ತವೆ ಅಂತೇಳಿ ಇನ್ನ ಬೇಕಾದಷ್ಟು ಡಿಸ್ಕಸ್ ಮಾಡ್ತಾರೆ. ಐ ಆಮ್ ನಾಟ್ ಗೆಟಿಂಗ್ ಇನ್ ಟು ಆಲ್ ದೋಸ್ ಡೀಟೇಲ್ಸ್ ಅಂತೇಳಿ ಏನ್ ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ಭಗವಂತನ ಸ್ವರೂಪ ಸ್ವಾತಂತ್ರ್ಯಾಂಶ ಅಂತೇಳಿ ಸ್ವರೂಪ ದೇಹದಲ್ಲಿ ಏನು ಉಂಟು ಅದರ ಕಾರ್ಯ ವಿಹಾರಾದಿ ಕ್ರೀಡೆಗಳಿಗೆ ಮುಕ್ತಿಯಲ್ಲಿ ಮಾತ್ರ ಅದು ಆಕ್ಟಿವೇಟ್ ಆಗುತ್ತೆ, ಆಕ್ಟಿವೇಟ್ ಮಾಡ್ತಾನೆ ಭಗವಂತ. ಅದರ ಆಕ್ಟಿವೇಶನ್ ಆ ಭಗವಂತ ತನ್ನ ಗುಣವಾದ ಸ್ವರ್ವ ಸ್ವಾತಂತ್ರ್ಯಾಂಶ ಎಂಬ ಒಂದು ಗುಣವನ್ನು ಸೃಷ್ಟಿಕಾಲದಲ್ಲಿ ಆಕ್ಟಿವೇಟ್ ಮಾಡೋದಿಲ್ಲ ಅಂತೇಳಿ ತಿಳಿಸ್ತಾ, ದತ್ತ ಸ್ವಾತಂತ್ರ್ಯ ಸ್ವಗತ ಸ್ವಾತಂತ್ರ್ಯ ಸರ್ವ ಸ್ವಾತಂತ್ರ್ಯಗಳಿಂದನೇ ವ್ಯಾಪಾರ ನಡೆಸ್ತಾ ಇರ್ತಾನೆ ಭಗವಂತ ಅಂತ ತಿಳಿಸ್ತಾ ಇದ್ದಾರೆ. ಇದೇ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಂತರ್ಷಣ ಒಡೆಯರು ಅವರ ದತ್ತ ಸ್ವಾತಂತ್ರ್ಯ ಸಂಧಿ ಹಾಗೂ ಸರ್ವ ಸ್ವಾತಂತ್ರ್ಯ ಸಂಧಿಯಲ್ಲಿ ಸ್ವಗತ ಸ್ವಾತಂತ್ರ್ಯ ಸಂಧಿಯಲ್ಲಿ ಒಂದು ದತ್ತ ಸ್ವಾತಂತ್ರ್ಯ ಸಂಧಿಯನ್ನು ನಾನು ಕೆಲವು ಭಾಗಗಳನ್ನು ಓದಿರ್ತೇನೆ. ಇವಾಗ ಈ ವಿಭಾಗ ಮಾಡಿ ದತ್ತ ಸ್ವಾತಂತ್ರ್ಯ ದೇವರು ತನ್ನಲ್ಲಿ ರಮಾದೇವರನ್ನು ಇಟ್ಟು ಇರೋಣದ್ರಿಂದ ಜೀವರ ಸ್ವರೂಪಭೂತ ಸ್ವಾತಂತ್ರ್ಯವೆನ್ನುವುದಕ್ಕೆ ಆಗುವುದಿಲ್ಲ, ಹಾಗೆಯೇ ಜಡ ಎಂತಲೂ ಅನ್ನುವುದಕ್ಕೆ ಕೊಡುವುದಿಲ್ಲ. ಈ ಉಭಯಗಳು ರಮಾ ಮಧುಸೂದನರ ಸ್ವರೂಪ ಭೂತ ಸ್ವಾತಂತ್ರ್ಯದಕ್ಕಿಂತಲೂ ಅತ್ಯಂತ ನೀಚಗಳಾದ ಪ್ರಯುಕ್ತ ಯೋಜನಾ ಕೊಡೋದಿಲ್ಲ. ಆದ್ದರಿಂದ ಈಶ್ವರನ ಸ್ವರೂಪಭೂತ ಸ್ವಾತಂತ್ರ್ಯಗಳ ವಿಭಾಗವೆಂತಲೇ ಅರ್ಥಾತ್ ಸಿದ್ಧವು ಅಂದ್ರೆ ದತ್ತ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಡಿಪೆಂಡ್ ಮಾಡ್ತಾ ಇರ್ತದೆ ನನ್ನ ಮಾತು. ದತ್ತ ಸ್ವಾತಂತ್ರ್ಯ ಇಸ್ ನಥಿಂಗ್ ಎಲ್ಸ್ ದ್ಯಾನ್ ದೇವರ ಸ್ವಾತಂತ್ರ್ಯ, ಇಸ್ ನಥಿಂಗ್ ಡಿಫರೆಂಟ್ ಫ್ರಮ್ ದೇವರು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ. ಈಶ್ವರನ ಸ್ವರೂಪಭೂತ ಸ್ವಾತಂತ್ರ್ಯಗಳ ವಿಭಾಗವೆಂತಲೇ ಅರ್ಥಾತ್ ಸಿದ್ಧವು. ಬ್ರಹ್ಮಾದಿ ತೃಣಾಂತ ತ್ರಿವಿಧ ಜೀವರ ಸ್ವರೂಪದಲ್ಲೇನು, ಹಾಗೆಯೇ ರಮಾದೇವಿಯರ ಸ್ವರೂಪದಲ್ಲೇನು, ಅನಾದಿ ಸ್ವರೂಪಭೂತ ಸ್ವಾತಂತ್ರ್ಯ ಗುಣದಲ್ಲಿ ತದ್ವಾಚ್ಯ ಪರಮಾತ್ಮನ ಸ್ವಾತಂತ್ರ್ಯಗಳು ಗುಣಗಳು ಇರೋವಾಗಿವೆ. ಅದು ಲಿಂಗಭಂಗ ಇದೇ ಆಸ್ಪೆಕ್ಟ್ ಇದ್ರೆ ಅವ್ರು ತಿಳಿಸೋದು ಇದೆ. ಅಂದ್ರೆ ಯಾವುದು ನಾನು ಮುಂಚೆ ದಾವಣಗೆರೆ ಭೀಮರಾಯರ ವ್ಯಾಖ್ಯಾನದಿಂದ ಓದಿದ್ದೀನಿ, ಅದರ ಒಂದು ಸ್ಪಿರಿಟ್ ಬರುವಂತಾನೆ ಇವರು ತಿಳಿಸ್ತಾ ಇದ್ದಾರೆ. ಪ್ರಾಬಲಿ ದಾವಣಗೆರೆ ಭೀಮರಾಯರು ಇವ್ರ ವ್ಯಾಖ್ಯಾನ ನೋಡಿ ಅವ್ರ ವ್ಯಾಖ್ಯಾನದಲ್ಲಿ ತತ್ವ ಸುವಾರಿ ಕೊಟ್ಟಿರ್ಬೋದು ಅಂತ ಕಾಣುತ್ತೆ ನನಗೆ. ಐ ಆಮ್ ನಾಟ್ ವೆರಿ ಶೂರ್ ಬಿಕಾಸ್ ಇಬ್ರು ಯಾವ ಶಾಸ್ತ್ರದ ಪ್ರಮಾಣವನ್ನು ಇಲ್ಲಿ ಉಲ್ಲೇಖ ಮಾಡಲಿಲ್ಲ ನನ್ನ ಮಾತು. ಬಟ್ ವ್ಯಾಖ್ಯಾನದಲ್ಲಿ ಹೀಗೆ ಬರ್ತಾ ಇದೆ, ಬ್ರಹ್ಮಾದಿ ತೃಣಾಂತ ತ್ರಿವಿಧ ಜೀವರ ಸ್ವರೂಪದಲ್ಲೇನು, ಹಾಗೆಯೇ ರಮಾದೇವರ ಸ್ವರೂಪದಲ್ಲೇನು, ಅನಾದಿ ಸ್ವರೂಪಭೂತ ಸ್ವಾತಂತ್ರ್ಯ ಗುಣದಲ್ಲಿ ತದ್ವಾಚ್ಯ ಪರಮಾತ್ಮನ ಸ್ವಾತಂತ್ರ್ಯ ಗುಣಗಳು ಇರೋವಾಗಿ ಅವೆ. ಅದು ಲಿಂಗಭಂಗಾನಂತರ ಸ್ವರೂಪ ದೇಹದ ಕಾರ್ಯಗಳ ಮಾಡಿಸುವುದಕ್ಕೆ ಕಾರಣವಾದದ್ದು. ಸ್ಥಿತಿಕಾಲದಲ್ಲಿ ಅದರ ಕಾರ್ಯ ಪೃಥಕ್ ಆಗಿಲ್ಲವಾದ್ದರಿಂದ ತನ್ನಿಮಿತ್ತ ಸ್ಥಿತಿಕಾಲದ ತ್ರಿಗುಣ ವ್ಯಾಪಾರಗಳ ನಡೆಸುವ ನಿಮಿತ್ತ ಸೃಷ್ಟಿಯಾದಿ ವ್ಯಾಪಾರಗಳಿಗೆ ಕಾರಣನಾದ ಶ್ರೀ ನಾರಾಯಣ ದೇವರು ತನ್ನ ಸ್ವಕೀಯ ಸ್ವಾತಂತ್ರ್ಯ ಗುಣಗಳ ಜೀವನ ಸ್ವರೂಪಭೂತ ಸ್ವಾತಂತ್ರ್ಯ ಗುಣಗದ ತನ್ನ ಸ್ವರೂಪಭೂತ ಗುಣದಲ್ಲಿ ಬ್ರಹ್ಮರೂಪಗದ ತನ್ನ ಗುಣಗಳ ಬ್ರಹ್ಮರೂಪಗಳು ತನ್ನ ಗುಣಗಳ ಇರೋವನಾಗಿದ್ದಾನಂತೇಳಿ ಈ ಆಸ್ಪೆಕ್ಟ್ ನ ತಿಳಿಸ್ತಾ ಇದ್ದಾರೆ ಅನ್ನಮಾತು. ಅದೇ ರೀತಿ 721 ಪೇಜ್ ಸ್ವಗತ ಸ್ವಾತಂತ್ರ್ಯ ಸಂಧಿ ನನ್ನ ಹತ್ರ ಇದ್ದ ಸೆಕೆಂಡ್ ವಾಲ್ಯೂಮ್ ನಲ್ಲಿ ಪದ್ಯ 5ನೇದಕ್ಕೆ ಮಾತಾಡೋ ಕಾಲಕ್ಕೆ ಸಂಕರ್ಷಣ ಒಡೆಯರು ಹಾಗೂ ದಾವಣಗೆರೆ ಭೀಮರಾಯರು, ಪ್ರಾಬಬ್ಲಿ ದಾವಣಗೆರೆ ಭೀಮರಾಯರು ಇತ್ತೀಚಿನ ಕಾಲದವರು, ಸಂಕರ್ಷಣ ಒಡೆಯರು 250-70 ವರ್ಷದ ಹಿಂದೆ ಇದ್ದವರು, ಮೋಸ್ಟ್ ಲೈಕ್ಲಿ ದಾವಣಗೆರೆ ಭೀಮರಾಯರು ಇವರು ವ್ಯಾಖ್ಯಾನ ಆಧಾರ ಇಟ್ಕೊಂಡು ಬರೆದಿರ್ಬಹುದು ಅಂತ ಕಾಣ್ತಾ ಇದ್ದೇನೆ. ಬಟ್ ಐ ಆಮ್ ನಾಟ್ ವೆರಿ ಶೂರ್. ಆದ್ರೆ ಇವರಿಬ್ರು ಹೇಳೋದೇನೆಂತಂದ್ರೆ ಜೀವನ ದೇವರ ಸ್ವಾತಂತ್ರ್ಯ ಅಂಬುದು, ಅಂದ್ರೆ ಇಲ್ಲಿ ಯಾರಿಗೂ ಸಂಶಯ ಏನಿಲ್ಲ ಅಂತಂದ್ರೆ ದೇವರ ಜೀವನದಲ್ಲಿ ಇರತಕ್ಕಂತ ಸ್ವಾತಂತ್ರ್ಯ ಅಂತೇಳಿ ಏನ್ ದತ್ತ ಸ್ವಾತಂತ್ರ್ಯ ಅಂತ ಕರೆಸ್ಕೊಳ್ತಾ ಇದೆ ಅಥವಾ ಸರ್ವ ಸ್ವಾತಂತ್ರ್ಯ ಅಂತ ಕರೆಸ್ಕೊಳ್ತಾ ಇದೆ, ನೋ ಡಿಫ್ರೆಂಟ್ ಫ್ರಮ್ ಶ್ರೀಹರಿಯ ಸ್ವಾತಂತ್ರ್ಯ.
ಹೌದು, ಸರಿಯಾಗಿ ಆಕ್ಚುಲಿ ಅಲ್ಲಿ ಎಲ್ಲ ಕರೆಕ್ಟ್ ಆಗಿದೆ. ನೀವು ಹೇಳಿದ್ದು ಯಾವ್ದು ಕೂಡ ಇಟ್ ಈಸ್ ನಾಟ್ ಕಾಂಟ್ರಡಿಕ್ಟಿಂಗ್ ವಾಟ್ ಇಟ್ ಶುಡ್ ಬಿ, ಅಂದ್ರೆ ಎಲ್ಲ ಹೊಂದಾವಣಿಕೆ ಆಗುತ್ತೆ.
ನನ್ ಕ್ವಶನ್ ಏನಂತಂದ್ರೆ ಇವಾಗ ಅದೇ ಪ್ರಾಬ್ಲಿ ಕಮ್ ಬ್ಯಾಕ್ ಟು ಮೈ ಕ್ವಶನ್ ಏನಂತಂದ್ರೆ ದೇವರ ಸ್ವರೂಪ ಸ್ವಾತಂತ್ರ್ಯಾಂಶಗಳು ಸ್ವರೂಪದಲ್ಲಿ ಇರತಕ್ಕಂತ ಸ್ವಾತಂತ್ರ್ಯಾಂಶಗಳು ಭಗವಂತನ ಗುಣಗಳನ್ನ ಕರಿತಾ ಇದ್ದೀವಿ, ಅವು ಮುಕ್ತಿ ಹೋದ್ಮೇಲೆ ಮಾತ್ರ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿದ ಮೇಲೆ ಜೀವನ ಸ್ವರೂಪ ಹೌ ಇಟ್ ಗೆಟ್ ಆಕ್ಟಿವೇಟೆಡ್ ಡ್ಯೂರಿಂಗ್ ಸೃಷ್ಟಿಕಾಲ ಅಂಬುದು ಕ್ವಶನ್ ನಂದು.
ನೋಡ್ರಿ, ಆಕ್ಟಿವೇಟ್ ಆಗ್ತಿರೋದು ವಿಹಾರಾದಿಗಳಂತ ಹೇಳಿದ್ದಾರೆ ಸ್ಪೆಸಿಫಿಕ್ ಆಗಿ. ಯಾಕೆ ಅಂತ ಹೇಳಿದ್ರೆ ನೋಡ್ರಿ, ನಾವು ಜೀವನದಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯ ಕೂಡ ಇಟ್ ಕಮ್ಸ್ ಒನ್ ಆಫ್ ದಿ ಫೋರ್ ಕ್ಯಾಟಗರೀಸ್. ಒಂದ, ನಾವು ಕಾರ್ಯವನ್ನು ಆನಂದ ಹೊಂದುವುದಕ್ಕಾಗಿ ಮಾಡ್ತೀವಿ, ಇಲ್ಲ ದುಃಖವನ್ನು ಹೋಗಲಾಡಿಸಲಕ್ಕೆ ಮಾಡ್ತೀವಿ, ಇಲ್ಲ ಆನಂದದ ರಿಯಾಕ್ಷನ್ ಆಗಿ ಮಾಡ್ತೀವಿ, ಇಲ್ಲ ದುಃಖದ ರಿಯಾಕ್ಷನ್ ಆಗಿ ಮಾಡ್ತೀವಿ. ಅದರ ದ್ಯಾನ್ ಉದಾಸೀನ ಕರ್ಮ ಅನ್ನೋದು ಫಿಫ್ತ್ ಕ್ಯಾಟಗರಿ. ಆ ಉದಾಸೀನಕ ಅಂದ್ರೆ ಲೈಕ್ ಸ್ಕ್ರಾಚಿಂಗ್ ದ ಹೆಡ್ ಈ ತರ ಯಾವ ಪರ್ಪಸ್ ಇಲ್ಲದೆ ಮಾಡೋ ಕರ್ಮಗಳು, ಅದು ಬಿಟ್ಬಿಟ್ಟು ಉದಾಸೀನ ಕರ್ಮಗಳನ್ನು ಬಿಟ್ಬಿಟ್ರೆ ಮಿಕ್ಕ ಕರ್ಮಗಳೆಲ್ಲ ಕೂಡ ದೇ ಕಮ್ ಒನ್ ಆಫ್ ದ ಫೋರ್ ಕ್ಯಾಟಗರೀಸ್. ಆನಂದವನ್ನು ಹೊಂದುವುದಕ್ಕೆ, ಇಲ್ಲ ದುಃಖವನ್ನು ಹೋಗಲಾಡಿಸುವುದಕ್ಕೆ, ಇಲ್ಲ ಆನಂದದ ರಿಯಾಕ್ಷನ್, ಇಲ್ಲ ದುಃಖದ ರಿಯಾಕ್ಷನ್. ಇದೇ ಈ ನಾಲ್ಕನಲ್ಲಿ ಒಂದು ಕ್ಯಾಟಗರಿ ಇರುತ್ತೆ. ನಮಗೆ ಜೀವನದಲ್ಲಿ ಅಂದ್ರೆ ನಾವು ಮೋಕ್ಷಕ್ಕೆ ಹೋಗೋದಕ್ಕೆ ಮುಂಚೆ ಇರುವುದು ಈ ನಾಲ್ಕು ವಿಧವಾದ ರಿಯಾಕ್ಷನ್ಸ್ ಇರುತ್ತೆ. ಆದರೆ ಮೋಕ್ಷದಲ್ಲಿ ಅಂದ್ರೆ ಕೇವಲ ಆನಂದದ ರಿಯಾಕ್ಷನ್ ಮಾತ್ರ ಇರುವಂತಹದ್ದು, ಇದು ವಿಹಾರಾದಿಗಳು. ವಿಹಾರ ನಾವು ಇಲ್ಲಿ ವಿಹಾರ ಮಾಡ್ತೀವಿ, ಅಲ್ಲಿ ಮೋಕ್ಷದಲ್ಲಿ ಮಾಡುವ ವಿಹಾರಕ್ಕೂ ಇಲ್ಲಿ ಮಾಡುವ ವಿಹಾರಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ನಾವು ಮಾಡುವ ವಿಹಾರ ಅನ್ನುವುದು ಆನಂದವನ್ನು ಪಡೆಯುವುದಕ್ಕಾಗಿ ಮಾಡುವಂತಹ ವಿಹಾರ ಇದು. ಆದರೆ ಮೋಕ್ಷದಲ್ಲಿ ನಡೆಯುವಂತಹ ವಿಹಾರ ಯಾವ್ದಿದೋ ಅದು ಯಾಕಂದ್ರೆ ಮೋಕ್ಷದ ಜೀವಿ ಆನಂದದ ಪರಾಕಾಷ್ಠೆ ಪೂರ್ಣ ಆನಂದ ಬಂದ್ಬಿಡ್ತು ಆ ಜೀವನಿಗೆ. ಆ ಜೀವ ಆನಂದ ಪಡೆಯುವುದಕ್ಕಾಗಿ ಏನು ಮಾಡಬೇಕಾಗಿಲ್ಲ. ಜೀವ ಅಲ್ಲಿ ಮಾಡುವ ವಿಹಾರಾದಿಗಳು ಹೇಗಿರುತ್ತೆ ಅಂದ್ರೆ ಆನಂದ ಉದ್ರೇಕ ಅಂದ್ರೆ ಆನಂದದ ರಿಯಾಕ್ಷನ್, ದೇ ಆರ್ ಜಸ್ಟ್ ರಿಯಾಕ್ಷನ್ಸ್ ಫಾರ್ ದ ಹ್ಯಾಪಿನೆಸ್. ಆ ಪೂರ್ಣ ಪ್ರತಿಯೊಂದು ಜೀವದ ಪೂರ್ಣ ಆನಂದ ಯಾವುದಿದೋ ಆ ಪೂರ್ಣ ಆನಂದ ಅಭಿವ್ಯಕ್ತವಾಗುವ ರೂಪದಲ್ಲಿ ಈ ವಿಹಾರಾದಿಗಳು ನಡೆಯುತ್ತೆ. ಸೊ ಇಂತಹ ಯಾವ ಅಭಿವ್ಯಕ್ತಿ ಇದೋ ಆ ಅಭಿವ್ಯಕ್ತಿ ಮೋಕ್ಷದಲ್ಲಿ ಮಾತ್ರವೇ ಆಗತ್ತೆ. ಯಾಕೆಂದ್ರೆ ನಿತ್ಯ ಜೀವನದಲ್ಲಿ ಈಗ ಸುಷುಪ್ತಿನಲ್ಲಿ ಕೂಡ ನಮ್ಗೆ ಮೋಕ್ಷದಲ್ಲಿ ಬರುವಂತಹ ಒಂದು ಆನಂದ ಯಾವ್ದಿರುತ್ತೋ ಅದರ ಒಂದು ಶಾರ್ಟ್ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಈವನ್ ಆ ಸುಷುಪ್ತಿ ದಶೆಯಲ್ಲಿ ಕೂಡ ಇಟ್ ಈಸ್ ನಾಟ್ ಎ ರಿಯಾಕ್ಷನ್ ಆಫ್ ಹ್ಯಾಪಿನೆಸ್, ಬಟ್ ಇಟ್ ಈಸ್ ಆಕ್ಚುಲಿ ಫಾರ್ ದ ಸೇಕ್ ಆಫ್ ದಿ, ನಮಗೆ ಟೈರ್ಡ್ ಆಗಿಬಿಡುತ್ತೆ, ಒಂದು ನಿದ್ದೆ ಬಂದ್ಬಿಡುತ್ತೆ, ಇಟ್ ಈಸ್ ಫಾರ್ ದ ಸೇಕ್ ಆಫ್ ದಿ ಹ್ಯಾಪಿನೆಸ್ ವಿ ಡೂ ಇಟ್ ಹೊರತು ನಾವು ಇಟ್ ಈಸ್ ನಾಟ್ ಎ ರಿಯಾಕ್ಷನ್ ಆಫ್ ಹ್ಯಾಪಿನೆಸ್. ಆ ರಿಯಾಕ್ಷನ್ ಟು ಹ್ಯಾಪಿನೆಸ್ ಅನ್ನೋದು ಕೇವಲ ಮೋಕ್ಷದಲ್ಲಿ ಮಾತ್ರ ನಡೆಯುತ್ತೆ. ಸೊ ಅಂತಹ ವಿಹಾರಾದಿಗಳ ಆ ಅಭಿವ್ಯಕ್ತಿ ಯಾವುದಿದೋ ಅದು ಮೋಕ್ಷದಲ್ಲಿ ಮಾತ್ರವೇ ಆಗತ್ತೆ, ಅದು ನಮಗೆ ಅಮುಕ್ತ ದಶದಲ್ಲಿ ಆಗೋದಿಲ್ಲ. ಅದಕ್ಕೆ ಅದೇ ಅದನ್ನೇ ಅವ್ರು ಹೇಳ್ತಾ ಇರೋದು, ಮೋಕ್ಷದಲ್ಲಿ ಮಾತ್ರವೇ ಅದು ಆ ಸ್ವಾತಂತ್ರ್ಯ ಸ್ವರೂಪ ಅಂಶಗಳು ಯಾವುದಿದೋ ಅಲ್ಲಿ ಮಾತ್ರವೇ ಆಗತ್ತೆ ಅಂತ ಹೇಳುವುದು ಅದೇ ಆ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೇಳ್ತಾ ಇದ್ದಾರೆ.
ನಮಸ್ಕಾರ. ಸೊ ಪ್ರಾಬ್ಲಿ ಐ ಥಿಂಕ್ ನನಗೆ ಅದೇ ಆಸ್ಪೆಕ್ಟ್ ನಲ್ಲಿ ಕ್ವಶನ್ ಇತ್ತು. ಸೊ ನಾನು ಬಾಕಿ ಕ್ವಶನ್ಸ್ ಎಲ್ಲ ನಿಮಗೆ ಮೇಲ್ ಮೂಲಕ ಕೊಟ್ಟು ಕಳಿಸ್ತೇನೆ. ಸೊ ವಿ ಪ್ರಾಬ್ಲಿ ಕ್ಯಾನ್ ಡಿಸ್ಕಸ್ ಇಟ್ ಫರ್ದರ್ ಓವರ್ ದ ಮೇಲ್ ಆರ್ ವೆನ್ ವಿ ಹ್ಯಾವ್ ದ ನೆಕ್ಸ್ಟ್ ಸೆಷನ್. ಸೊ ಪ್ರಾಬ್ಲಿ ಐ ವಿಲ್ ಜಸ್ಟ್ ಲೀವ್ ದ ಫೋರಮ್ ಟು ಸಮ್ಮನ್ ಎಲ್ಸ್ ಟು ಆಸ್ಕ್ ಎನಿ ಸ್ಪೆಸಿಫಿಕ್ ಕ್ವಶನ್ಸ್ ಇನ್ ದಿ ಹ್ಯಾವ್.
ನಮಸ್ಕಾರ ಕೇಶವ್ ರಾರೆ, ಬಾಲಕೃಷ್ಣ ಮತ್ತೆ ಚಮಸ್ಬೇಕು. ಜೀವರು ಸ್ವರೂಪದಲ್ಲಿ ಇವಾಗ ಇವಾಗ ಡಿಸ್ಕಸ್ ಮಾಡದಂತೆ ಜೀವನ ಸ್ವರೂಪದ ಅವಯವಗಳೆಲ್ಲವೂ ಅಂದ್ರೆ ಒಂದು ಇವಾಗ ಈ ನಮ್ಗೆ ಸಂಸಾರ ಅವಸ್ಥೆಯಲ್ಲಿ ಒಂದು ಇಂದ್ರೆ ಅಂದ್ರೆ ಒಂದು ಕೆಲಸ ಮಾತ್ರ ಮಾಡ್ತೀವಿ, ಅಂದ್ರೆ ಕಣ್ಣಿಂದ ನೋಡ್ತೀವಿ ಅಥವಾ ಕಿವಿಯಿಂದ ಕೇಳ್ತೀವಿ, ನಾಲ್ಗೆ ನಮ್ಗೆ ಟೇಸ್ಟ್ ಮಾಡ್ತೀವಿ, ಆ ತರ ನಡೀತದೆ. ಆದ್ರೆ ಸ್ವರೂಪ ದೇಹದಲ್ಲಿ ಮಾತ್ರ ಅವಯವಗಳು ಅದಕ್ಕೆ ಭೇದ ಇಲ್ಲ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಕಣ್ಣಿಂದ ಬೇಕಾದ್ರೆ ಕೇಳ್ಬೋದು, ಕಿವಿಯಿಂದ ಬೇಕಾದ್ರೆ ನೋಡ್ಬೋದು, ಆ ತರ ಸ್ವರೂಪ ದೇಹಕ್ಕೆ ಶಕ್ತಿ ಇದೆ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಅದಕ್ಕೆ ತಾವೇನು ಹೇಳ್ತೀರಾ
ಅದಕ್ಕೆ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ವ್ಯತ್ಯಾಸ, ಸ್ಮಾಲ್ ವೇರಿಯೇಷನ್ ಇದೆ. ಪರಮಾತ್ಮನಿಗೆ ಅಂದ್ರೆ ಪರಮಾತ್ಮನಿಗೆ ಈಗ ನೋಡೋ ಶಕ್ತಿ ಅಂದ್ರೆ ಆ ಸ್ವರೂಪೇಂದ್ರಿಯ ಅಂತ ಯಾವ್ದಿದೋ ಪರಮಾತ್ಮ, ಪರಮಾತ್ಮನಿಗೆ ಪರಮಾತ್ಮ ಇಂದೇವಿದವಾಗ ಅಭೇದ ಇದೆ. ಪರಮಾತ್ಮ ಕಣ್ಣಿಂದ ಕೇಳಬಹುದು, ಕಿವಿಯಿಂದ ನೋಡ್ತಾನೆ. ಅಂದ್ರೆ ಅರ್ಥ ಏನಂದ್ರೆ ಒಂದೇ ಶಕ್ತಿಯಲ್ಲಿ ಅನಂತ ಶಕ್ತಿಗಳು ತುಂಬಿದೆ, ಅಂದ್ರೆ ಪ್ರತಿಯೊಂದು ಇಂದ್ರಿಯ ಶಕ್ತಿಯಲ್ಲಿಯೂ ಮಿಕ್ಕ ಎಲ್ಲ ಇಂದ್ರಿಯ ಶಕ್ತಿಗಳು ತುಂಬಿದೆ. ನೀವು ಹೇಳಿದಂತೆ ಹೌದು, ಜೀವನಿ ಕೂಡ ಸ್ವರೂಪಕ್ಕೆ ಸ್ವರೂಪೇಂದ್ರಿಯಗಳಿಗೆ ಅಭೇದವೇ ಇದೆ. ಆದರೆ ಜೀವ ಒಂದು ಶಕ್ತಿಯಲ್ಲಿ ಅಂದ್ರೆ ಆ ಕೇಳುವ ಶಕ್ತಿ, ಆ ಕೇವಲ ಸ್ವರೂಪ ಇಂದ್ರಿಯದಲ್ಲಿಯೇ ಈ ಎಲ್ಲ ಶಕ್ತಿಗಳು ತುಂಬಿದೆ. ಅಂದ್ರೆ ಸ್ವರೂಪೇಂದ್ರಿಯದಲ್ಲಿಯೇ ಕೇಳುವ ಶಕ್ತಿ ಇದೆ, ನೋಡುವ ಶಕ್ತಿ ಇದೆ, ಮಾತಾಡುವ ಶಕ್ತಿ ಇದೆ, ಎಲ್ಲ ಶಕ್ತಿಗಳಿದೆ. ಆದರೆ ಆ ಕೇಳುವ ಶಕ್ತಿಯಿಂದ ಮಾತಾಡುವ ಶಕ್ತಿ ಬರೋದಿಲ್ಲ, ಮಾತಾಡುವ ಶಕ್ತಿಯಿಂದ ನೋಡುವ, ಅಂದ್ರೆ ದೇರ್ ಇಸ್ ನೋ ಅಕ್ರಾಸ್ ಟ್ರಾನ್ಸ್ಮಿಷನ್ ಬಿಟ್ವೀನ್ ದಿ ಕೇಪಬಿಲಿಟೀಸ್. ಇಂದ್ರಿಯ ಒಂದೇ ಇಂದ್ರಿಯ, ನೀವು ಹೇಳಿದಂತೆ ಸ್ವರೂಪ ಇಂದ್ರಿಯ ಒಂದೇ, ಅದೇ ಎಲ್ಲವನ್ನು ಮಾಡುತ್ತೆ, ಅದೇ ಮಾತಾಡುತ್ತೆ, ನೋಡುತ್ತೆ, ಕೇಳುತ್ತೆ, ಎಲ್ಲವೂ ಮಾಡುತ್ತೆ. ಆದರೆ ಎಲ್ಲವೂ ಮಾಡಿದರೂ ಕೂಡ ಒಂದು ಅದಕ್ಕೆ ಒಂದು ಕಾಲದಲ್ಲಿ ನಾವು ಬಾಹ್ಯೇಂದ್ರಿಯಗಳಲ್ಲಿ ಅಟ್ ಎ ಟೈಮ್ ಇದು ಒಂದ್ ಕೇಳ್ತೀವಿ. ಈಗ ಒಂದೊಂದು ಸಾರಿ ಕೇಳೋದು, ನೋಡೋದು, ಮಾತಾಡೋದು ಒಂದೇ ಶಕ್ತಿ ಮಾಡಿದಂತೆ. ಈಗ ಸಿನಿಮಾ ನೋಡ್ತಾ ಇರುವಾಗ ಅದರಲ್ಲಿ ನಾವು ಒಂದು ಪಟವನ್ನು ನೋಡಿದ್ರೆ ಅಲ್ಲಿ ಮಾತು ಕೇಳ್ತಾ ಇರ್ತೀವಿ, ಪಿಕ್ಚರ್ ನೋಡ್ತಾ ಇರ್ತೀವಿ, ಅಂದ್ರೆ ಒಂದೇ ಸತಿ ಎರಡು ಇಂದ್ರಿಯಗಳು ಕೆಲಸ ಮಾಡಿದಂತೆ ನಮ್ಗೆ ಕಾಣಿಸುತ್ತೆ. ಆದ್ರೆ ದೇರ್ ಇಸ್ ಎ ಸ್ಮಾಲ್, ನಮಗ್ ಗೊತ್ತಿಲ್ಲದೆ ಸೂಕ್ಷ್ಮ ರೂಪದಲ್ಲಿ ದೇರ್ ಇಸ್ ಸಮ್ ವೇರಿಯೇಷನ್, ಐ ಮೀನ್ ಆಲ್ಟರ್ನೇಟ್ ಪ್ರಾಸೆಸ್ ನಡೀತಾ ಇರುತ್ತೆ, ಬಟ್ ನಮಗ್ ಗೊತ್ತಾಗೋದಿಲ್ಲ. ಬಟ್ ಬೇಸಿಕ್ ಆಗಿ ಆ ನೋಡೋ ಅಂದ್ರೆ ಕಣ್ಣಿಂದ ನಾವು ಕೇಳ್ತಾ ಇಲ್ಲ, ಕಿವಿಯಿಂದ ನೋಡೋದಿಲ್ಲ. ಸೈಮಲ್ಟೇನಿಯಸ್ ಆಗಿ ನಡೆದ್ರೂ ಕೂಡ ಕಣ್ಣಿಂದ ಮಾತ್ರವೇ ನೋಡ್ತೀವಿ, ಕಿವಿಯಿಂದ ಮಾತ್ರವೇ ಕೇಳ್ತೀವಿ. ಆದ್ರೆ ಸ್ವರೂಪೇಂದ್ರಿಯಕ್ಕೆ ಬರುವಾಗ ಸ್ವರೂಪೇಂದ್ರಿಯದಲ್ಲಿ ಆ ನೋಡುವುದು ಕೇಳುವುದು ಶಕ್ತಿಗಳು ಬೇರೆಯಾಗಿರುತ್ತೆ. ಆ ನೋಡುವ ಶಕ್ತಿಯಿಂದ ಕೇಳುವುದಾಗಲಿ, ಕೇಳುವ ಶಕ್ತಿಯಿಂದ ನೋಡುವುದಾಗಲಿ ನಡೆಯೋದಿಲ್ಲ. ಅದು ದೇರ್ ಇಸ್ ಎ ಸಟಲ್ ಡಿಫ್ರೆನ್ಸ್. ಪರಮಾತ್ಮನಿಗೆ ನಮಗೆ ಒಂದೇ ಅಂದ್ರೆ ಸ್ವರೂಪೇಂದ್ರಿಯ ಅನ್ನೋದು ಒಂದೇ ಸ್ವರೂಪೇಂದ್ರಿಯ ಇದ್ರೂ ಕೂಡ ಆ ಪರಮಾತ್ಮನ ಸ್ವರೂಪೇಂದ್ರಿಯದಿಂದ ಪ್ರತಿಯೊಂದು ಶಕ್ತಿಯಲ್ಲಿಯೂ ಪ್ರತಿಯೊಂದು ಶಕ್ತಿಯು ತುಂಬಿದೆ. ನಮ್ಮ ಇಂದ್ರಿಯಗಳಲ್ಲಿ ಒಂದೇ ಸ್ವರೂಪೇಂದ್ರಿಯದಲ್ಲಿ ಎಲ್ಲ ಶಕ್ತಿಗಳು ಇದ್ದರೂ ಕೂಡ ಒಂದು ಶಕ್ತಿಯಲ್ಲಿ ಇನ್ನೊಂದು ಶಕ್ತಿ ಇಲ್ಲ. ಇಟ್ ಈಸ್ ಎ ವೆರಿ ಸಟಲ್ ಪಾಯಿಂಟ್.
ಒಪ್ಕೊಂಡೆ ಆಚಾರ್ಯ. ಏನಂದ್ರೆ ಈಗ ಇವಾಗ ಮನಸ್ಸು ಒಂದು ತಗೊಂಡ್ರೆ ಇವಾಗ ಹನ್ನೊಂದನೇ ಇಂದ್ರಿಯ ಅದು. ಮನಸ್ಸು ಅನ್ನೋದು ಎಲ್ಲಾ ಇಂದ್ರಿಯಗಳಿಂತಲೂ ಶ್ರೇಷ್ಠವಾದ ಇಂದ್ರಿಯ. ಆ ವಿಜಯ ತಗೊಂಡ್ರೆ ಇವಾಗ ಸ್ವರೂಪ ಮನಸ್ಸು ನಮ್ಗೆ ಸಂಸಾರ ವ್ಯವಸ್ಥೆಯಲ್ಲಿ ಈ ಪ್ರಾಕೃತ ಮನಸ್ಸಿಗೆ ಲಿಂಕ್ ಕೊಟ್ಟೇನು ಭಗವಂತ ಅಂತ ಶಾಸ್ತ್ರ ತಿಳಿಸ್ತದೆ. ಬೇರೆ ಇವಾಗ ಮನಸ್ಸಿಗೆ ಪರಿಣಾಮ ಆಗೋ ಆ ಸುಖ ದುಃಖಗಳು ಅದೇ ತರ ಇವಾಗ ಮನಸ್ಸಿನಿಂದ ಬೇರೆ ನಮ್ಮ ಸ್ವರೂಪದಕ್ಕೂ ಇಂದ್ರೆ ಬೇರೆ ಇಂದ್ರಿಯಗಳಿಗೂ ಅದಕ್ಕೆ ಲಿಂಕ್ ಬರ್ತದ ಇವಾಗ ಅದರಿಂದಲೇ ಅದು ಭಗವಂತ ಬರೀ ಸ್ವರೂಪ ಇಂದ್ರಿಯ ಮಾತ್ರ ಕನೆಕ್ಷನ್ ಕೊಟ್ಟಿಯಾನ ಅಂತ ತಿಳ್ಕೋಬಹುದಾ?
ಅದು ಹೇಗೆ ಅಂದ್ರೆ ಈಗ ಇದನ್ನು ಆಕ್ಚುಲ್ ಆಗಿ ವಿಷ್ಣು ತೀರ್ಥರು ಬಹಳ ಇಂದ್ರಿಯ ಪ್ರಕರಣದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ, ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಇಂದ್ರಿಯ ಪ್ರಕರಣ ಅಂತ ಹೇಳಿ ಒಂದು ಮಾಡಿದ್ದಾರೆ, ಅದರಲ್ಲಿ ಬಹಳ ವಿಸ್ತಾರವಾಗಿ ಪ್ರಕರಣ ಮಾಡಿದ್ದಾರೆ. ಏನಂದ್ರೆ ಸ್ವರೂಪ ಮನಸ್ಸಿನಿಂದ ನಮಗೆ ಈ ಸ್ಥೂಲ ಮನಸ್ಸಿಗೆ ಲಿಂಕ್ ಪರಮಾತ್ಮ ಕೊಟ್ಟಿದ್ದಾನೆ. ಆ ಲಿಂಕ್ ಅದು ಹೇಗೆ ಯಾವ ಯಾವ ರೂಪದಿಂದ ಹೇಗೆ ಬಂದು ಹೇಗೆ ಲಿಂಕ್ ಕೊಟ್ಟಿದ್ದಾನೆ ಅನ್ನೋದು ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಆ ಲಿಂಕ್ ಪರಮಾತ್ಮ ಕೊಟ್ಟಿದ್ದಾನೆ, ಯಾಕಂದ್ರೆ ಜಡವಾದ ಸ್ಥೂಲ ಮನಸ್ಸಿಗೆ ಅಪ್ರಾಕೃತವಾದ ಸ್ವರೂಪ ಮನಸ್ಸಿಗೆ ಲಿಂಕ್ ಕೊಡ್ಬೇಕಂದ್ರೆ ಒಂದು ಪ್ರಾಕೃತ ಒಂದು ಅಪ್ರಾಕೃತ, ಅದರ ಲಿಂಕ್ ಬಹಳ ಕಷ್ಟವಾದ ಲಿಂಕ್. ಆದ್ರೆ ಪರಮಾತ್ಮ ಎರಡು ಕಡೆ ಅವನಿದ್ದಾನೆ, ಅವನು ಈಸ್ ಪರ್ವೇಡಿಂಗ್ ದಿ ಪ್ರಾಕೃತ, ಈಸ್ ಪರ್ವೇಡಿಂಗ್ ಅಪ್ರಾಕೃತ. ಆ ಕಾರಣದಿಂದ ಆ ಬೇಕಾದ ಲಿಂಕ್ ಅವನು ಕೊಟ್ಟಿದ್ದಾನೆ. ಆ ಲಿಂಕ್ ಹೇಗೆ ಕೊಟ್ಟಿದ್ದಾನೋ ಅದೇ ವಿಧವಾಗಿ ಸ್ವರೂಪದ ಒಂದು ಇಂದ್ರಿಯಕ್ಕೂ ಸ್ಥೂಲ ದೇಹದ ಇಂದ್ರಿಯ ಕೂಡ ತಾನು ಅದೇ ವಿಧವಾಗಿ ಲಿಂಕ್ ಕೊಟ್ಟಿದ್ದಾನೆ. ನೀವು ಹೇಳಿದಂತೆ ಮನಸ್ಸು, ಈ ಮನಸ್ಸು ಅನ್ನೋದು ದಟ್ ಈಸ್ ದ ಫಸ್ಟ್ ಸ್ಟಾರ್ಟಿಂಗ್ ಪ್ಲೇಸ್. ಯಾಕಂದ್ರೆ ಮಿಕ್ಕದೆಲ್ಲದೂ ಕೂಡ ಇದರೆ ಇನ್ಪುಟ್ ಡಿವೈಸ್ ಆರ್ ಅನ್ ಔಟ್ಪುಟ್ ಡಿವೈಸ್. ಕೈ ಕಾಲು ಇವೆಲ್ಲ ತಗೊಂಡ್ರೆ ದೇ ಆರ್ ಲೈಕ್ ಔಟ್ಪುಟ್ ಡಿವೈಸಸ್. ಕಣ್ಣು, ಕಿವಿ, ಮೂಗು ಇವೆಲ್ಲ ಕೂಡ ಇನ್ಪುಟ್ ಡಿವೈಸಸ್. ಆದ್ರೆ ಮನಸ್ಸು ಅನ್ನೋದು ಇಟ್ ಇಸ್ ಇನ್ಪುಟ್ ಔಟ್ಪುಟ್ ಡಿವೈಸ್. ಅದರಲ್ಲಿ ಎರಡಕ್ಕೆ ಎಲ್ಲದಕ್ಕೆ ಬೇಕಾದ ಇಂಟರ್ಫೇಸ್ ಎಲ್ಲ ಅದರಲ್ಲೇ ನಡೆಯುತ್ತೆ. ಸೊ ಇಟ್ ಈಸ್ ಆಕ್ಚುಲಿ ಪ್ಲೇ ಗ್ರೌಂಡ್ ಫಾರ್ ಎರೆ ಆಲ್ ದಿ ಅದರ್ ಇಂದ್ರಿಯಾಸ್. ಸೊ ಎಲ್ಲ ಇಂದ್ರಿಯಗಳ ಒಂದು ಒಂದು ಕಂಟ್ರೋಲ್ ಎಲ್ಲ ಈ ಮನಸ್ಸಲ್ಲೇ ನಡೀತಾ ಇರುತ್ತೆ. ಸೊ ಅದಕ್ಕೆ ಆ ಮೊದಲು ಸ್ಟಾರ್ಟಿಂಗ್ ಪಾಯಿಂಟ್ ಸ್ವರೂಪ ಮನಸ್ಸಿನಿಂದ ಹಿಡ್ಕೊಂಡು ಸ್ಥೂಲ ಮನಸ್ಸಿಗೆ ಬಂದು ಆ ಸ್ಥೂಲ ಮನಸ್ಸಿನಲ್ಲೆಲ್ಲ ಕಾರ್ಯಗಳು ನಡೆದಾಗ ಆ ಸ್ಥೂಲ ಮನಸ್ಸಿಗೆ ಬೇಕಾದ ಸ್ಥೂಲ ಇಂದ್ರಿಯಗಳ ಕ್ರಿಯೆ ನಡಿಬೇಕಂದ್ರೆ ಮತ್ತು ಸ್ವರೂಪವಾದ ಇಂದ್ರಿಯದಿಂದ ಸ್ಥೂಲದ ಇಂದ್ರಿಯಗಳಿಗೆ ಬೇಕಾದ ಲಿಂಕ್ ಪರಮಾತ್ಮ ಅದು ಎಸ್ಟಾಬ್ಲಿಷ್ ಮಾಡ್ತಾನೆ. ಅದೆಲ್ಲ ಕೂಡ ಎಸ್ಟಾಬ್ಲಿಷ್ ಮಾಡೋದು ಪರಮಾತ್ಮನ ರೂಪಗಳು ಮಾಡುತ್ತೆ.
ಇದು ತುಂಬಾ ಸಂತೋಷ, ಧನ್ಯವಾದಗಳು ಆಚಾರ್ಯ. ಇದು ಇಂದ್ರಿಯ ಪ್ರಕರಣ ಯಾವ ಗ್ರಂಥದಲ್ಲಿ ಬರ್ತದೆ? ಇದು ವಿಷ್ಣು ತೀರ್ಥರದು
ಷೋಡಶಿ ಅಂತ ಹೇಳಿ
ಷೋಡಶಿ ಗ್ರಂಥ.
ಷೋಡಶಿ ಗ್ರಂಥ
ಸರಿ. ಅಂದ್ರೆ ನಾವು ಈಗ ಸ್ವರೂಪ ಮನಸ್ಸು ನಾವು ಆಕ್ಟಿವೇಟ್ ಆಗಿರ್ತೀವಿ ಈ ಸಂಸಾರ ವ್ಯವಸ್ಥೆ ಅಂತ ತಿಳ್ಕೊಂಡ್ರೆ ಅದು ಸ್ವರೂಪ ಮನಸ್ಸಿನಿಂದ ಬೇರೆ ಇಂದ್ರಿಯಗಳಿಗೂ ಅದು ಎಫೆಕ್ಟ್ ಆಗ್ತಾ ಇದೆ ಅಂತ ತಿಳ್ಕೋಬಹುದಾ ಅಂತ ಅದು ಪ್ರಶ್ನೆ ಇತ್ತು ನಮ್ಗೆ. ಸ್ವರೂಪ ಇಂದ್ರಿಯಗಳಿಗೆ
ಬೇರೆ, ಹೌದು, ಸ್ವರೂಪ ಇಂದ್ರಿಯಗಳಿಂದ ಬೇರೆ ಇಂದ್ರಿಯಗಳಿಗೆ ಬೇಕಾದ ಲಿಂಕ್ ಪರಮಾತ್ಮ ಎಸ್ಟಾಬ್ಲಿಷ್ ಮಾಡ್ತಾನೆ. ಆ ಪ್ರೊಜೆಕ್ಷನ್ ಇದ್ದೇ ಇರುತ್ತೆ.
ಅಂದ್ರೆ ನಮ್ಗೆ ಕೈ ನಮ್ಮ ಇರೋ ಕೈ ಅಂದ್ರೆ ಇವಾಗ ನಮ್ಮ ಇರೋ ಹಸ್ತ ಅಂತಂದ್ರೆ ಸ್ವರೂಪ ಹಸ್ತಕ್ಕೂ ಅದು ಅದು ಎಫೆಕ್ಟ್ ಆಗಿರ್ತದೆ. ಆಗದು ನಮ್ಗೆ ಮನಸ್ಸಿನ ಮೇಲೆ ಫಸ್ಟ್ ಪ್ರೈಮರಿ ಆಗಿ ಅಫೆಕ್ಟ್ ಆಗಿ ಆಮೇಲೆ ಅದರಿಂದ ಸೆಕೆಂಡರಿ ಆಗಿ ಬೇರೆ ಇಂದ್ರಿಯಗಳಿಗೂ ಎಫೆಕ್ಟ್ ಆಗ್ತದೆ ಆಗದೆ ಸಂಸಾರ ಅವಸ್ಥೆಯಲ್ಲೂ.
ಹೌದು ಹೌದು, ಅದು ಬಹಳ ಸ್ಪಷ್ಟವಾಗಿರುವಂತಹ ಪ್ರಮಾಣ. ಯಾಕಂದ್ರೆ ಎಲ್ಲಾ ಕಡೆ ಅದೇ ನಮ್ಮ ಪರಮಾತ್ಮ ಬಿಂಬರೂಪನಾಗಿದ್ದಾನೆ ಅಂದ್ರೆ ಅವನು ಬಿಂಬರೂಪನಾಗಿರುವುದು ಎಲ್ಲಿ? ಸ್ವರೂಪ ದೇಹದಲ್ಲಿ ಬಿಂಬರೂಪನಾಗಿದ್ದಾನೆ. ಆ ಸ್ವರೂಪ ದೇಹದಲ್ಲಿರುವ ಪರಮಾತ್ಮ ಬಿಂಬರೂಪನಾದ ಪರಮಾತ್ಮ ಅಲ್ಲಿಯಿಂದ ನಮಗೆ ಸ್ಟಾರ್ಟ್ ಮಾಡ್ತಾನೆ, ಪ್ರಾಸೆಸ್ ಮಾಡಿಸಿ ಸ್ಥೂಲ ದೇಹದವರೆಗೂ ಆ ಬೇಕಾದ ಪ್ರೊಜೆಕ್ಷನ್ಸ್ ಕೊಟ್ಟು ತಾನು ಸ್ಥೂಲ ದೇಹದಿಂದ ಎಲ್ಲವನ್ನು ಮಾಡಿಸ್ತಾನೆ.
ತುಂಬಾ ಸಂತೋಷ ಆಚಾರ್ಯ. ಥ್ಯಾಂಕ್ಸ್.
ಇನ್ಯಾರಿಗಾದ್ರೂ ಕ್ವೆಶ್ಚನ್ಸ್ ಉಂಟಾ?
ನಮಸ್ಕಾರ ಕೇಶವಾಚಾರ್ಯ, ನಾನು ರಾಜೇಶ್ ಮಾತಾಡೋದು. ಇಲ್ಲಿ ನೀವು ಇಂದ್ರಿಯದ ಬಗ್ಗೆ ಹೇಳಿದ್ರಲ್ಲ, ಇಲ್ಲಿ ಮನಸ್ಸಿಂದ್ರಿಯ ಮತ್ತೆ ಸಾಕ್ಷಿ ಇಂದ್ರಿಯಕ್ಕೆ ವ್ಯತ್ಯಾಸ ಹೇಗೆ ಬರುತ್ತದೆ? ಈ ಸಾಕ್ಷಿ ಅನ್ನೋದು ಜೀವಕ್ಕೆ ಒಂದೇ ಇಂದ್ರಿಯ, ಮುಖ್ಯವಾದ ಇಂದ್ರಿಯ ಅಂತ ಹೇಳಬೇಕಾದ್ರೆ ಮನಸ್ಸಿನ ಇಂದ್ರಿಯಕ್ಕೂ ಸಾಕ್ಷಿ ಇಂದ್ರಿಯಕ್ಕೆ ಹೇಗೆ ವ್ಯತ್ಯಾಸ ಹೇಳ್ತೀರಾ?
ಮನಸ್ಸು ಸಾಕ್ಷಿ ಇಂದ್ರಿಯ ಅನ್ನೋದು ದಟ್ ಈಸ್ ಎ ಕಾಂಬಿನೇಷನ್ ಆಫ್ ಮನಸ್ಸು, ಅದರಲ್ಲಿ ಎಲ್ಲ ಫಂಕ್ಷನ್ಸ್ ಇದೆ, ಕೇಪಬಿಲಿಟೀಸ್ ಇದೆ. ಅದನ್ನು ಸಾಕ್ಷಿ, ನಮಗೆ ಸಾಕ್ಷಿ ಷಡಿಂದ್ರಿಯ ಭೇದೇನ ಅಂತ ಹೇಳಿ ನಮಗೆ ಆರು ಇಂದ್ರಿಯಗಳು ಮನಸ್ಸು, ಪಂಚ ಜ್ಞಾನೇಂದ್ರಿಯಗಳು ತಗೊಂಡು ಸಾಕ್ಷಿ ಇಂದ್ರಿಯವನ್ನು ಒಂದು ಸಪರೇಟ್ ಆಗಿ ಹೇಳ್ತಾರೆ, ಏಳು ಇಂದ್ರಿಯಗಳಂತ ಹೇಳ್ತಾರೆ. ಈ ಸಾಕ್ಷಿ ಇಂದ್ರಿಯದಲ್ಲಿ ನಮಗೆ ಈ ಸ್ಥೂಲ ಇಂದ್ರಿಯಗಳಲ್ಲಿ ಬೇಕಾಗಿದೆ ಎಲ್ಲ ಶಕ್ತಿಗಳು ಅದರಲ್ಲಿ ತುಂಬಿದೆ. ಸೊ ಅದಕ್ಕೆ ಸಾಕ್ಷಿ ಇಂದ್ರಿಯಕ್ಕೆ ಮತ್ತು ಸಾಕ್ಷಿ ಮನಸ್ಸು, ಸಾಕ್ಷಿ ಕಣ್ಣು, ಸಾಕ್ಷಿ ಕಿವಿ ಅಂತ ಹೇಳುವುದು ವಿಶೇಷವೇ ಹೊರತು ಅದು ಒಂದೇ ಇಂದ್ರಿಯ. ಸಾಕ್ಷಿ ಇಂದ್ರಿಯ ಅನ್ನೋದು ಅದರಲ್ಲೇ ಮನಸ್ಸು ಇದೆ, ಅದರಲ್ಲೇ ಕಣ್ಣಿದೆ, ಅದರಲ್ಲೇ ಕಿವಿ ಇದೆ, ಅದೇ ಎಲ್ಲವೂ ಕೂಡ ಅಂದ್ರೆ ಡಿಫ್ರೆಂಟ್ ಕೇಪಬಿಲಿಟೀಸ್ ಅದರಲ್ಲಿದೆ. ಇಂದ್ರಿಯಗಳು ನಮ್ಗೆ ಏಳೇ ಇಂದ್ರಿಯಗಳು, ಸಾಕ್ಷಿ ಷಡಿಂದ್ರಿಯ ಭೇದ ಅಂತೇಳಿ, ಸಾಕ್ಷಿ ಮನಸ್ಸು ಆಮೇಲೆ ಐದು ಜ್ಞಾನೇಂದ್ರಿಯಗಳು, ಇವು ಏಳೇ ಇಂದ್ರಿಯಗಳು ನಮ್ಗಿದೆ.
ಮನಸ್ಸು ಇಲ್ಲದೆ ಪಕ್ಷದಲ್ಲಿ ಸಾಕ್ಷಿ ಇದೆ ಅಂತ ಹೇಳ್ತಿದ್ದೀರಾ ನೀವು?
ಅಂದ್ರೆ ಸಾಕ್ಷಿ, ಆ ಮನಸ್ಸಿನ ಕೇಪಬಿಲಿಟಿ ಸಾಕ್ಷಿ ಇಂದ್ರಿಯದಲ್ಲಿ, ಅಂದ್ರೆ ಅದಕ್ಕೆ ಸಾಕ್ಷಿನಲ್ಲಿ ಸಾಕ್ಷಿ ಇಂದ್ರಿಯದಲ್ಲಿ ನಮಗೆ ಆ ಸಾಕ್ಷಿ ಇಂದ್ರಿಯಕ್ಕೆ ಬೇಕಾದ ಮನಸ್ಸು, ಅದನ್ನು ಸ್ವರೂಪ ಮನಸ್ಸು ಅಂತ ಕರೀತಾರೆ. ಹಾಗೆ ಆದರೆ ಸ್ವರೂಪದ ಕಣ್ಣು, ಸ್ವರೂಪದ ಕಿವಿ, ಸ್ವರೂಪದ ಒಂದೊಂದು ಹೆಸರು ಇದ್ದಂತೆ ಸ್ವರೂಪದ ಮನಸ್ಸು ಅಂತ ಕರೀತಾರೆ ಅದನ್ನ. ಅಂದ್ರೆ ಅದು ಕೇವಲ ವಿಶೇಷ. ಇದನ್ನಲ್ಲಿ ಇಂದ್ರಿಯ ವ್ಯಾಪಾರ ಪ್ರಕರಣ ಅಂತ ನಾನು ಹೇಳಿದಂತೆ ತೋರಿಸಿನಲ್ಲಿ ಅದನ್ನು ಸಂಕ್ಷೇಪವಾಗಿ ಐ ಜಸ್ಟ್ ರೀಡ್ ಎ ಕಪಲ್ ಆಫ್ ಥಿಂಗ್ಸ್ ಅದನ್ನಲ್ಲಿ. ಸೊ ಮೇ ಬಿ ಯು ಕ್ಯಾನ್ ಜಸ್ಟ್ ನೀವು ಕೇಳಬಹುದು ಏನಂತೇಳಿ. ಥಿಂಕ್ ದಟ್ ಮೈ ಹೆಲ್ಪ್ ಯು ಆಕ್ಚುಲಿ. ಬಿಯರ್ ಮೀ ಫಾರ್ ಎ ಸೆಕೆಂಡ್. ಇದನ್ನಲ್ಲಿ ಇಂದ್ರಿಯ ವ್ಯಾಪಾರ ಪ್ರಕರಣ ಅಂತೇಳಿ ಇದು ಹೇಳಿದಾಗ ಇಲ್ಲಿ ಹೇಳ್ತಾರೆ. ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲಿ ಹೇಳ್ತಾರೆ, ಇಂದ್ರಿಯ ವ್ಯಾಪಾರಗಳಲ್ಲಿ ಈ ರೀತಿ ಅನುಸಂಧಾನ ಮಾಡಬೇಕು. ಹೇಗೆಂದ್ರೆ ಶ್ರೀಹರಿಗೆ ಯಾವಾಗ ಮನಸ್ಸಿನಿಂದ ವಿಹರಿಸಲು ಇಚ್ಛೆ ಬರುತ್ತದೆಯೋ ಆಗ ಬಿಂಬ ಮನಸ್ಸಿನ ಅನಿರುದ್ಧನಿಗೆ ಬ್ರಹ್ಮಾದಿ ಪುಷ್ಕರಾಂತ ದೇವತಾ ದ್ವಾರ ಜೀವ ಸ್ವರೂಪಭೂತವಾದ ಮನವನ್ನು ತಂದ ಬಾಹ್ಯ ಮನಸ್ಸಿನಲ್ಲಿ ಪ್ರವೇಶಿಸಲಾಗುತ್ತದೆ. ಅನಂತರ ಬಿಂಬ ಮನದ ಅನಿರುದ್ಧನಿಗೆ ಬಾಹ್ಯ ಮನಸ್ಥಿತನಾದ ಅನಿರುದ್ಧನಿಂದ ಏಕೀಭಾವವು ಬ್ರಹ್ಮಾದಿ ಪುಷ್ಕರ, ಅಂದ್ರೆ ಇದು ಅಭಿಮಾನಿ ದೇವತೆಗಳನ್ನು ಕೂಡ ತಂದು ಹೇಳ್ತಾ ಇದ್ದಾರೆ, ಅವರ ಮೂಲಕವಾಗಿ ಮಾಡ್ತಾರೆ ಅಂತೇಳಿ. ಬ್ರಹ್ಮಾದಿ ಪುಷ್ಕರಾಂತ ದೇವತೆಗಳ ಬಾಹ್ಯ ಮನಸ್ಥಿತರಾದ ಬ್ರಹ್ಮಾದಿ ಪುಷ್ಕರಾಂತ ದೇವತೆಗಳಿಂದ ಏಕೀಭಾವವು ಜೀವ ಮನಸ್ಸಾದರೂ ಬಾಹ್ಯ ಮನಸ್ಸಿನಿಂದ ಮಿಶ್ರೀಭಾವವು ಅನಂತರ ವ್ಯಾಪಾರಗಳ ಅಭಿವ್ಯಕ್ತಿಯೂ ಆಗುತ್ತವೆ. ಅಲ್ಲಿ ಬಾಹ್ಯ ಮನಸ್ಸು ಅನೇಕ ವಿಧ ಅಂತೇಳಿ, ಬಾಹ್ಯ ಮನಸ್ಸಿನ ವಿಧಾನಗಳು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತಚೇತನ ಅನ್ನೋದು ಪಂಚವಿಧ. ಆಮೇಲೆ ಈ ವಿಧಾನಗಳೆಲ್ಲ ಹೇಳ್ತಾರೆ. ಮುಖ್ಯವಾಗಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಸ್ವರೂಪದ ಮನಸ್ಸು ಅನ್ನುವ ಪ್ರಯೋಗವನ್ನೆಲ್ಲ ಮಾಡ್ತಾರೆ. ಸ್ವರೂಪದ ಮನಸ್ಸು ಅಂತ ಹೇಳಿದ್ರೆ ಎಲ್ಲಿಂದ ಬಂತು ಸ್ವರೂಪದ ಮನಸ್ಸು ಅಂದ್ರೆ ಸಾಕ್ಷೀಂದ್ರಿಯ. ಸಾಕ್ಷೀಂದ್ರಿಯದಲ್ಲಿಯೇ ಸ್ವರೂಪದ ಮನಸ್ಸು ಇದೆ, ಸ್ವರೂಪದ ಕಣ್ಣು ಇದೆ, ಸ್ವರೂಪದ ಕಿವಿ ಇದೆ, ಸ್ವರೂಪದ ಎಲ್ಲ ಇಂದ್ರಿಯಗಳು ಕೂಡ ಸಾಕ್ಷೀಂದ್ರಿಯದಲ್ಲಿಯೇ ನಿಬಿಡೀಕೃತವಾಗಿದೆ. ಇದು ಏಕೀಭಾವವನ್ನು ನಾವು ಮಾಡಬೇಕು.
ಸರಿ, ಇವಾಗ ನೀವು ಹೇಳಿದ ಇಂದ್ರ ಪ್ರಕರಣದಲ್ಲಿ ವಿಷ್ಣು ತೀರ್ಥರು ಸ್ಪೆಸಿಫಿಕ್ ಆಗಿ ಈ ಮಾತನ್ನು ಹೇಳಿದಾರ, ಎಲ್ಲಾ ಇಂದ್ರಿಯಗಳು ಒಂದೇ ಅಂತೇಳಿ, ಅಥವಾ ಇದು ತಮ್ಮ ಬೇರೆ ಅಧ್ಯಯನದಿಂದ ಬಂದ ವಿಷಯನ?
ಬಾಹ್ಯದಿಂದ ಅಂದ್ರೆ ನಮ್ಗೆ ಆಚಾರ್ಯರು ಪ್ರಮಾಣ ಲಕ್ಷಣದಲ್ಲಿ, ಅದೇ ವಿಧವಾಗಿ ಟೀಕಾಚಾರ್ಯರು ಪ್ರಮಾಣ ಪದ್ಧತಿಯಲ್ಲಿ ಇದನ್ನು ಹೇಳಿದ್ದಾರೆ. ಸಾಕ್ಷಿ ಷಡಿಂದ್ರಿಯ ಬೇರೆನಾ, ನಮ್ಗೆ ಏಳೆ ಇಂದ್ರಿಯಗಳಿದೆ ಅನ್ನೋದು ಅಲ್ಲಿ, ಅಂದ್ರೆ ಬೇರೆ 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 ಕಡೆಯ ಪ್ರಮಾಣಗಳನ್ನು ನಾವು ಇಲ್ಲಿ ಅನುಸಂಧಾನ ಮಾಡ್ಕೋಬೇಕು, ಅದನ್ನೇ ಇದನ್ನು ಲಿಂಕ್ ಮಾಡಬೇಕು.
ಈ
ಸಾಕ್ಷಿಯ ಸ್ವರೂಪದ ಮನಸ್ಸು ಅಂತ ಹೇಳಿದಾಗ ಇಲ್ಲಿ ನಾವು ಸಾಕ್ಷಿಗಳ ಮೂಲಕ ಮಾತನಾಡಬೇಕಾದ್ರೆ ನಾವು ಹೇಳ್ತೀವಿ ಸಾಕ್ಷಿಯ ಪ್ರಮಾಣವೇ ಶ್ರೇಷ್ಠವಾದ ಪ್ರಮಾಣ. ಇನ್ನೊಂದು ಪ್ರಮಾಣ ಇದ್ರೂ ಸಾಕ್ಷಿ, ವೇದ ಪ್ರಮಾಣ ಇದ್ರೂ ಸಾಕ್ಷಿಯ ಪ್ರಮಾಣಕ್ಕೆ ನಾವು ಬಲ ಜಾಸ್ತಿಯನ್ನು ಕೊಡ್ತಾ ಇದ್ದೀವಲ್ಲ. ಈ ಸಾಕ್ಷಿಯ ಪ್ರಮಾಣವನ್ನು ನೀವು ಮನಸ್ಸು ಅಂತ ತಿಳಿದಾಗ ಈ ಮನಸ್ಸಿನಿಂದ ಕೆಲಸ ಆಗಬೇಕಾದ್ರೆ ಈ ಮನಸ್ಸಿನಿಂದ ಏನು ಬರೋದಿಲ್ಲವ, ಆ ದೋಷದಲ್ಲಿ ಹೇಗೆ ಪರಿಹಾರ ಮಾಡ್ತೀರಾ? ಯಾಕಂದ್ರೆ ಸಾಕ್ಷಿಯ ಪ್ರಮಾಣ ಬಂದು ಸರ್ವಶ್ರೇಷ್ಠ ಪ್ರಮಾಣ ಅಂತ ನೀವು ಹೇಳ್ತಾ ಇದ್ದೀರಲ್ಲ.
ಇಲ್ಲಿ ಸಾಕ್ಷಿ ಅನ್ನುವ ಶಬ್ದಕ್ಕೆ ನಾವು ಹೇಗಂದ್ರೆ ಸಂಸ್ಕೃತದಲ್ಲಿ ಅನೇಕ ಶಬ್ದಗಳಿಗೆ ಒಂದೇ ಶಬ್ದವನ್ನು ಪ್ರಯೋಗ ಮಾಡ್ತೀವಿ. ಅದು ಇಲ್ಲಿ ಸಾಕ್ಷಿ ಅಂತ ಹೇಳಿದಾಗ ಅಲ್ಲಿ ಸಾಕ್ಷಿಯಲ್ಲಿ ಇರುವ ಮನಸ್ಸಿನ ಪ್ರಸಕ್ತಿ ಇಲ್ಲ. ಸಾಕ್ಷಿ ಪ್ರಮಾಣ ಅಂತ ಯಾವುದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಪರೀಕ್ಷಿತ ಪ್ರತ್ಯಕ್ಷವನ್ನು ಅದನ್ನು ಸಾಕ್ಷಿ ಅಂದ್ರೆ ಸಹ ಅಕ್ಷಿ ಅಂದಿದೆ. ಅಂದ್ರೆ ನಾವು ಯಾವುದಾದರೆ ಪರೀಕ್ಷಿತವಾಗಿ ನೋಡ್ತೀವೋ, ಅಂದ್ರೆ ಅದನ್ನು ಪೂರ್ಣವಾಗಿ ನಾವು ತಿಳ್ಕೊಳ್ತೀವೋ ಅದು ಸಾಕ್ಷಿ ಪ್ರಮಾಣ ಅಂತೇಳಿ. ಇಲ್ಲಿ ಸಾಕ್ಷಿ ಅಂತ ಹೇಳುವುದು ಅಲ್ಲಿ ಬರುವಂತಹ ವೈಕಲ್ಪಿಕ ಮನಸ್ಸಿನ ಪ್ರಸಕ್ತಿ ಇಲ್ಲ. ಇಲ್ಲಿ ಸಾಕ್ಷಿ ಅಂತ ಹೇಳುವುದು ಪರೀಕ್ಷಿತ ಪ್ರತ್ಯಕ್ಷದಿಂದ ಬಂದಿರುವಂತಹ ಪ್ರಮಾಣವನ್ನು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಪರೀಕ್ಷಿತ ಪ್ರತ್ಯಕ್ಷ ಪ್ರಮಾಣ ದಟ್ ಈಸ್ ಸ್ವತಃ ಪ್ರಾಮಾಣ್ಯ ಇದೆ. ಅದಕ್ಕೆ ಮಿಕ್ಕದ ಕಡೆ ಏನಾಗುತ್ತೆ ಅಂದ್ರೆ ಈಗ ಆಗಮಗಳನ್ನು ಹೇಳಿದಾಗ ಅದನ್ನು ನಾವು ಇಂಟರ್ಪ್ರೆಟ್ ಮಾಡುವಾಗ ಏನೋ ಅವರವರ ಶಕ್ತಿ ಅನುಸಾರ ಅವರವರ ಕೇಪಬಿಲಿಟೀಸ್ ತಕ್ಕಂತೆ ಬೇರೆ 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 ವಿಧವಾಗಿ ಇಂಟರ್ಪ್ರಿಟೇಷನ್ ಮಾಡಬಹುದು. ಆದ್ರೆ ಸಾಕ್ಷಿ ಪರೀಕ್ಷಿತ ಪ್ರತ್ಯಕ್ಷ ಅನ್ನೋದು ಅದಕ್ಕೆ ಯಾವ ಇಂಟರ್ಪ್ರಿಟೇಷನ್ ಬೇಕಾಗಿಲ್ಲ. ಅದು ಪರೀಕ್ಷಿತವಾದ ಪ್ರತ್ಯಕ್ಷ ಆಗಿದೆ. ಆ ಕಾರಣದಿಂದ ಅದು ಬಹಳ ಪ್ರಬಲವಾದ ಪ್ರಮಾಣ ಅಂತ ಹೇಳಿದ್ದಾರೆ.
ನಮಸ್ಕಾರ ಆಚಾರ್ಯ, ಕ್ಷಮಿಸ್ಬೇಕು ಸ್ವಲ್ಪ ಸಮಯ ಹಿಡಿತಾ ಇದೆ. ನೀವು ಇವಾಗ ಸ್ವರೂಪ ಇಂದ್ರಕ್ಕೂ ಈ ಪ್ರಾಕೃತ ಇಂದ್ರಿಯಕ್ಕೂ ಮನಸ್ಸಿಗೂ ಬ್ರಹ್ಮದೇವರ ಮೂಲಕ ಮಾಡ್ತಾನೆ ಪರಮಾತ್ಮ ಅಂತ ಹೇಳಿದ್ರೆ, ಅದೇ ತರ ಇವಾಗ ಬೇರೆ ಇಂದ್ರಿಯಗಳು, ಇವಾಗ ಹಸ್ತ ಇದೆ, ಹಸ್ತಕ್ಕೆ ಇವಾಗ ಇಂದ್ರದೇವರು ಅಭಿಮಾನ ದೇವತೆಗಳು, ಅದೇ ತರ ಇವಾಗ ಆ ಸ್ವರೂಪ ಇಂದ್ರದಲ್ಲೂ ಆಗಲಿ ಇಂದ್ರದೇವರು ಆಗಲಿ ಇದಾರೆ ಅಂತ ಹೇಳ್ಬೋದಾ ನಾವು? ಹೌದು,
ಅದಕ್ಕೆ ಹಾಗಂದ್ರೆ ನಮಗೆ ಬೇರೆ ಬೇರೆ ಇಂದ್ರಿಯಗಳಿಗೆ ಕೂಡ ನಿಜವಾಗಿ ತಕೊಂಡ್ರೆ ಅದು ರೂಢಿ ಅಂತ ಹೇಳಿ ಈಗ ಮನಸ್ಸಿಗೆ ತಕೊಂಡ್ರೆ ಮನಸ್ಸಿಗೆ ರುದ್ರದೇವ ಅಂತ ಹೇಳ್ತೀವಿ, ಮನಸ್ಸಿಗೆ ಇಂದ್ರನೂ ಇದ್ದಾನೆ, ಮನಸ್ಸಿಗೆ ನಿಜವಾಗಿ ನೋಡಿದ್ರೆ ಬೇರೆಯವರು ಕೂಡ ಇದ್ದಾರೆ, ಆದ್ರೆ ಅದು ನಮಗೆ ರೂಢಿಯತ್ವದಲ್ಲಿ ಯಾರು ಅಭಿಮಾನಿಗಳಿದ್ದಾರೆ ಅಂತ ನಾವು ತಿಳ್ಕೊಳ್ತೀವಿ. ಸೊ ಮಿಕ್ಕವರೆಲ್ಲ ಅದಕ್ಕೆ ಅಭಿಮಾನಿಗಳು ಅಲ್ಲ ಅಂತ ತಿಳ್ಕೊಳ್ಳಕ್ಕಿಲ್ಲ. ಯಾಕಂದ್ರೆ ರುದ್ರದೇವರು ಮನಸ್ಸಿಗೆ ಅಭಿಮಾನ ಇದ್ರು ಅವರ ನೇಮನ ಮಾತ್ರ ಬ್ರಹ್ಮಾದಿಗಳಿದ್ದೇ ಇದ್ದಾರೆ. ಅದೇ ವಿಧವಾಗಿ ಮಿಕ್ಕ ಕಡೆ ಕೂಡ ಈಗ ಪಾದಕ್ಕೆ ಜಯಂತ ಆಗಿದ್ದಾನೆ ಅಭಿಮಾನಿಯಾಗಿ ಅಂತ ಹೇಳಿದ್ರೆ ಆ ಜಯಂತನನ್ನು ನೇಮನ ಮಾಡೋರು ಅವ್ರಿಗಿಂತ ಮೇಲಿನ ದೇವತೆಗಳೆಲ್ಲ ಇದ್ದೇ ಇರ್ತಾರೆ ಅನ್ನೋದು ನಾವು ತಿಳ್ಕೋಬೇಕು.
ಅದು ಒಪ್ಪುತ್ತೇನೆ ಕಿಶೋರ್ರೆ, ನನ್ನ ಪ್ರಶ್ನೆ ಅದಲ್ಲ. ಇವಾಗ ಸ್ವರೂಪ ಹತ್ತ ಇಂದ್ರಿಯದಲ್ಲಿ ಇಂದ್ರದೇವರು ಇರ್ತಾರ ಅಂತ ನನಗೆ, ಅಂದ್ರೆ ಮುಕ್ತ ಇಂದ್ರದೇವರು ಇದ್ದಾರ ಅಂತ ಅದು ಪ್ರಶ್ನೆ ಇತ್ತು.
ಓ ಇಲ್ಲ 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 ಇಲ್ಲ, ಯಾಕೆ ಅಂದ್ರೆ ಸ್ವರೂಪದಲ್ಲಿ ಅವರಿಗೆ ಪ್ರವೇಶ ಇಲ್ಲ, ಆದ ಕಾರಣದಿಂದ ಮಿಕ್ಕವರು ಇಲ್ಲ, ಇರೋದಿಲ್ಲ ಅಲ್ಲಿ.
ಮತ್ ವಾಯುದೇವರಿಗೆ ಬಿಟ್ಟರೆ ಅಂದ್ರೆ ಬ್ರಹ್ಮದೇವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಪ್ರವೇಶ ಇಲ್ಲ ಅಂತ ತಿಳ್ಕೋಬೇಕಾದ್ರೆ.
ಹೌದು ಹೌದು ಹೌದು, ಬ್ರಹ್ಮ ವಾಯುಗಳನ್ನು ಬಿಟ್ಟರೆ ಬೇರೆ ಅವರಿಗೆ ಯಾರಿಗೂ ಪ್ರವೇಶವಿಲ್ಲ. ಬ್ರಹ್ಮವಾಯು ಜೊತೆ ಯಾವ ನಾವು ಬ್ರಹ್ಮವಾಯು ಅಂತ ಹೇಳಿದ್ವಿ ಆಟೋಮ್ಯಾಟಿಕ್ ಆಗಿ ಸರಸ್ವತಿ ಭಾರತಿ ಬಂದು ಬಿಡ್ತಾರೆ. ಯಾಕಂದ್ರೆ ಅವರು ಯಾವಾಗಲೂ ಅರ್ಧನಾರೀಶ್ವರ ರೂಪದಲ್ಲಿ ಇರುವಂತಹ ಅವರು ಕಾರಣದಿಂದ ಅವರನ್ನು ನಾವು ತಗೋಬೇಕಾಗಿದೆ.
ಪರಶುಕ್ಲತ್ರಯ ತಗೋಬೇಕು.
ಹಾ ಹೌದು, ಪರಶುಕ್ಲತ್ರಯ
ತಗೋಬೇಕು. ತುಂಬಾ ಥ್ಯಾಂಕ್ಸ್ ಆಚಾರ್ಯ, ನಮಸ್ಕಾರ.
ಎಲ್ಲರಿಗೆ ನಮಸ್ಕಾರಗಳು. ಈಗಿನವರೆಗೆ ಆಲ್ಮೋಸ್ಟ್ 7 ಸೆಷನ್ಸ್ ನಲ್ಲಿ ಶ್ರೀ ಕೇಶವರಾಯರು ಕರ್ತೃತ್ವವನ್ನು ತುಂಬಾ ಸೊಗಸಾಗಿ ಕವರ್ ಮಾಡಿದ್ದಾರೆ. ದ ಬ್ಯೂಟಿ ಆಫ್ ಇಟ್ ಈಸ್ ಅವರು ಟೆಕ್ನಾಲಜಿ ಹಿನ್ನೆಲೆಯಲ್ಲಿ ಇರೋದ ಕಾರಣ ಅವರು ನಮ್ಮಂಥವರಿಗೆ ನಮ್ಮಂಥ ಮೂಢರಿಗೆ ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೋ ಆ ತರಹ ಬಾಳೆಹಣ್ಣನ್ನು ಬಿಡಿಸದಂತೆ ಬಿಡಿಸ್ಕೊಟ್ಟಿದ್ದಾರೆ ನಮಗೆ. ಡೆಫಿನೆಟ್ಲಿ ಅವರ ಪ್ರವಚನಗಳನ್ನು ಮತ್ತೆ ಮತ್ತೆ ನಾವು ಪುನಃ ಶ್ರವಣ ಮಾಡ್ತಾ ಇರಬೇಕು. ಅವೆಲ್ಲ ಪುರಂದರಾಶ್ರಮ ಸೈಟ್ ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಆಲ್ರೆಡಿ, ಪ್ರತಿ ವಾರ ಕಳಿಸ್ತಿರೋದಂತೆ. ಸೊ ಆದ್ಮೇಲೆ ಡೆಫಿನೆಟ್ಲಿ ಇದು ಕ್ವಶನ್ಸ್ ಇಲ್ಲಿಗೆ ತೀರೋದಿಲ್ಲ, ಯಾಕಂದ್ರೆ ಇದು ದಿಸ್ ಇಸ್ ದ ಕ್ರಕ್ಸ್ ಆಫ್ ದ ಸಾಹಿತ್ಯ. ಯಾವ ಶಾಸ್ತ್ರ ಎಷ್ಟು ಅಧ್ಯಯನ ಮಾಡಿದ ಮೇಲೂ ಈ ಟಾಪಿಕ್ ನ ಸರಿಯಾಗಿ ತಿಳ್ಕೊಳ್ಳೋದು ತುಂಬಾ ಕಷ್ಟಕರವಾದ ಪರಿಸ್ಥಿತಿ. ಭಗವಂತ ಅವನು ಅನುಗ್ರಹ ಮಾಡಿ ಏನಂ ಮೋಚಯಾಮಿ ಅಂತೇಳಿ ಅವನು ಅನುಗ್ರಹ ಮಾಡಿ ತತ್ವವನ್ನು ಸರಿಯಾಗಿ ಹಿಡಿಸಿದ್ರೆ ಮಾತ್ರ ಸರಿಯಾಗಿ ಹಿಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ, ಇಲ್ಲ ಅಂದ್ರೆ ವೈಯರ್ಥ ಅಪಾರ್ಥ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಅವನಲ್ಲಿ ಪ್ರಾರ್ಥನೆ ಮಾಡಿ ಕೇಶವರಾಯರು ಈ ಕ್ಲಾಸಸ್ ನಲ್ಲಿ ಏನ್ ನಮಗೆ ತಿಳಿಸಿದ್ದಾರೆ ಕರ್ತೃತ್ವಾಧಿಕರಣಗಳಲ್ಲಿ ಎಲ್ಲ ಮಹನೀಯರ ಶಾಸ್ತ್ರವಾಕ್ಯದ ಹಿನ್ನೆಲೆಯಿಂದ ತಿಳಿದ ಶಾಸ್ತ್ರದ ತಿರುಳನ್ನು ಭಗವಂತ ನಮಗೆ ನಮ್ಮದಾಗಿ ಮಾಡಲಿ ಅಂತೇಳಿ ಅವನಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಕೇಶವರಾಯರ ಅಧಿಷ್ಠಾನದಲ್ಲಿ ಇರತಕ್ಕಂತ ಬಿಂಬಮೂರ್ತಿ ಅವರ ಬಿಂಬಮೂರ್ತಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮತ್ತೊಮ್ಮೆ ಅನಂತ ಬಾರಿ ಸಲ್ಲಿಸುತ್ತಾ ಅವರು ಮಾಡಿದ ಉಪಕಾರ ಇಟ್ಸ್ ಅನ್ಎಕ್ಸ್ಪ್ಲೈನಬಲ್. ಅವರು ನಾನು ಒಂದು ಮೇಲ್ ಕೊಟ್ಟು ಕಳಿಸಿದ್ದೆ, ಹೀಗೆ ಒಂದು ನಾವು ಫೋರಂ ತಯಾರು ಮಾಡ್ಕೊಂಡಿದ್ದೀವಿ ತಮ್ಮ ಅನುಕೂಲ ನೋಡಿಕೊಂಡು ತಾವು ನಮಗೆ ಕರ್ತೃತ್ವಾಧಿಕರಣವನ್ನು ತಿಳಿಸ್ಕೊಡ್ಬೇಕು, ಯಾಕಂದ್ರೆ ಶಾಸ್ತ್ರ ಪ್ರತಿ ಸಂದರ್ಭಗಳಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಈ ವಿಷಯವನ್ನು ಕೇಳತಕ್ಕಂತ ಪ್ರಸಂಗ ಬಂದಿದೆ, ಆದ್ರೆ ಎಕ್ಸಾಕ್ಟ್ ಆಗಿ ಏನ್ ಡೀಲ್ ಮಾಡಿದಾರೆ ಎಂಬುದು ಗೊತ್ತಾಗುವಂತು ಅಂತೇಳಿ ಅವರಲ್ಲಿ ನಾನು ಕೇಳ್ಕೊಂಡ ಕಾಲಕ್ಕೆ ವಿತೌಟ್ ಸೆಕೆಂಡ್ ಥಾಟ್ ಈ ಸೆಂಟ್ ಔಟ್ ಮೇಲ್ ಸೇಯಿಂಗ್ ಆಗ್ಲಿ ಪರವಾಗಿಲ್ಲ ನಾನು ಮಾಡ್ತೀನಿ, ಗಿವ್ ಮಿ ಕಪಲ್ ಆಫ್ ವೀಕ್ಸ್ ಟೈಮ್ ಅಂಡ್ ದೆನ್ ಐ ವಿಲ್ ಬಿ ಗೆಟಿಂಗ್ ಬಿಟ್ ಫ್ರೀ ಅಂಡ್ ದೆನ್ ನಾನು ಕವರ್ ಮಾಡ್ತೀನಿ ಅಂತೇಳಿ. ಟೈಮಿಂಗ್ ಆಸ್ಪೆಕ್ಟ್ ನಲ್ಲಿ ಅಂತೂ ಕೇಳೋದೇ ಬೇಡ, ನಮ್ಮೆಲ್ಲರಿಗೆ 9 ಆಗಿದೆ, ಸೊ ಪ್ರಾಬ್ಲಮ್ ಏನೂ ಇಲ್ಲ. ಅವರಿಗೆ 11, 12, 1, 2 ಐ ಡೋಂಟ್ ನೋ. ಅಂಡ್ ದೆನ್ ಅದಲ್ಲದೆ ಯೂಶುವಲಿ ಲೆಕ್ಚರರ್ ಹ್ಯಾಸ್ ಮೋರ್ ರೆಸ್ಪಾನ್ಸಿಬಿಲಿಟಿ ದ್ಯಾನ್ ಎ ಸ್ಟೂಡೆಂಟ್, ಬಿಕಾಸ್ ದ ಲೆಕ್ಚರರ್ ಹ್ಯಾಸ್ ಟು ಗೋ ಥ್ರೂ ಮಲ್ಟಿಪಲ್ ಬುಕ್ಸ್ ಅಂಡ್ ಅದರ್ ಥಿಂಗ್ಸ್. ಸೊ ಅಷ್ಟೆಲ್ಲ ಅಧ್ಯಯನ ಮಾಡಿ ಅವರಿಗೆ ಸಹಕಾರಿಯಾಗಿ ಮೀರಾ ತಾಡಿಪತ್ರಿ ಅವರು ಅವ್ರ ಕಾಂಟ್ರಿಬ್ಯೂಷನ್ ಏನೆಂಬುದು ಸಪರೇಟ್ ಆಗಿ ಹೇಳೋದು ಬೇಕಾಗಿಲ್ಲ. ದ್ವೈತ ಲಿಸ್ಟ್ನಲ್ಲಿ ಯಾರಿದ್ದೀರೋ, ಫಾರ್ ದ ಪಾಸ್ಟ್ ಕಪಲ್ ಆಫ್ ಇಯರ್ಸ್ ವಿ ಆರ್ ಪ್ರಾಬ್ಲಿ ಸೀಯಿಂಗ್ ಮೋರ್ ಮೇಲ್ಸ್ ಫ್ರಮ್ ಮೀರಾ ತಾಡಿಪತ್ರಿ ಜಿ ದ್ಯಾನ್ ಶ್ರೀಕೇಶ್ವರಾಯರು. ಸೊ ಅವರ ಪತಿಯಲ್ಲಿ ಅವರು ಶ್ರವಣ ಮಾಡಿ ಅವರ ತತ್ವವನ್ನೆಲ್ಲ ತುಂಬಾ ಅದ್ಭುತವಾಗಿ ಗ್ರಹಿಸಿದ್ದಾರೆ, ಅದ್ಭುತವಾದ ದಂಪತಿಗಳು. ಹಾಗೂ ಮಕ್ಕಳು ಪ್ರಸನ್ನ ತಾಡಿಪತ್ರಿ ಹಾಗೂ ರಮ್ಯಾ ತಾಡಿಪತ್ರಿ ಅವರ ಕಾಂಟ್ರಿಬ್ಯೂಷನ್ ದ್ವೈತ ಲಿಸ್ಟ್ ನಲ್ಲಿ ಹಾಗೂ ಅಜಯ ರಾಘವೇಂದ್ರ ವೆಬ್ಸೈಟ್ ನಲ್ಲಿ ಕೂಡ ನಾವು ಕಾಣಬಹುದಾಗಿದೆ. ಸೊ ಇಂತಹ ಒಂದು ಅದ್ಭುತವಾದ ಪರಿವಾರ ಭಗವಂತನ ಕಡೆಗೆ ಬೇಸಿಕಲಿ ಭಗವಂತ ಅವನ ಕಡೆಗೆ ಇವ್ರನ್ನ ತುಂಬಾ ಫಾಸ್ಟ್ ಸಾಧನದಲ್ಲಿ ಸಾಧನೆ ಮಾರ್ಗದಲ್ಲಿ ತುಂಬಾ ಫಾಸ್ಟ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಂತ ಮಹನೀಯರು ನಮಗೆ ಇವತ್ತ ಈ 7 ಕ್ಲಾಸಸ್ ನಲ್ಲಿ ಏನು ಒಂದು ತತ್ವವನ್ನು ತಿಳಿಸಿದಾರೋ ಆ ತತ್ವವನ್ನು ಹೆಚ್ಚಾಗಿ ನಾವು ಶ್ರವಣ ಮಾಡಿ ಅದರ ಅಧ್ಯಯನ ಮಾಡಿ ಅದರಲ್ಲಿ ಏನನ್ನ ಪ್ರಶ್ನೆಗಳಿದ್ರೆ ಅವರಿಗೆ ತಪ್ಪದೇ ಕೊಟ್ಟು ಕಳಿಸ್ಬೇಕಂತೇಳಿ ಎಲ್ಲರೂ ವಿನಂತಿ ಮಾಡ್ತಾ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ 2 ವಾಕ್ ಕುಸುಮಗಳನ್ನು ಅವರ ಚರಣಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೀವಿ. ಸೊ ಈ ಫೋರಂ ಡೆಫಿನೆಟ್ಲಿ ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ ಮಚ್ ಮೋರ್ ಸಚ್ ಟಾಪಿಕ್ಸ್. ಇದಲ್ಲದೆ ಜ್ಞಾನವಾಹಿನಿ ಎಂಬ ಒಂದು ಫಾರಂ ಇದೆ, ಅದರಲ್ಲಿ ಅಧ್ಯಾತ್ಮ ರಸರಂಜನೆ ಎಂಬ ಒಂದು ಟಾಪಿಕ್ ತಗೊಳ್ಬೇಕು ಎಂಬುದು ಒಂದು ಒಂದು ಥಾಟ್ ಪ್ರಾಸೆಸ್ ಇದೆ. ಸೊ ಹಾಗಾಗಿ SVBM ಭಗವಂತ SVBM ಮೂಲಕ ಎಷ್ಟೋ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ, ಅವನು ಈ ವಿಧವಾಗಿ ಕಾರ್ಯಗಳನ್ನು ಮುಂದುವರೆಸಲಿ ಅಂತೇಳಿ ಅವನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಪ್ರವಚನ ಮಾಲಿಕೆಯನ್ನು ಅವನ ಚರಣಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೀವಿ. ಕೇಶವರ ತಾವು ಮಂಗಳವನ್ನು ಹೇಳ್ಬಿಡ್ತೀರಾ, ಆಮೇಲೆ ತಾವು ತಮ್ಮನ್ನು ಹಾಗೂ ಜೀವಿ ಆಚಾರ್ಯರಂತೇಳಿ ನಮಗೆ ವಾಯುಸ್ತುತಿಯನ್ನು ಹೇಳಿಸ್ಕೊಟ್ಟಿದ್ದಾರೆ. ಅವರು ತಮ್ಮ ಇಬ್ಬರ ಆಗಮನವನ್ನು ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಭಗವಂತ ಯವಗೆ ಅನುಕೂಲ ಮಾಡಿಕೊಂಡು ಮಾಡಿಸಿ ಇಲ್ಲಿ ತಮ್ಮನ್ನು ಇಬ್ಬರನ್ನು ಕರೆಸುತ್ತಾನೋ ಅವನಿಗೆ ನಾವು ಬೇಗನೆ ಕರೆಸ್ಬೇಕಂತೇಳಿ ಅವನಲ್ಲಿ ಪ್ರಾರ್ಥನೆ ಮಾಡುತ್ತಾ ತಮ್ಮಲ್ಲಿನೂ ಈ ವಿಷಯವನ್ನು ಉಲ್ಲೇಖ ಮಾಡ್ತಾ ಇದ್ದೇವೆ. ಸೊ ತಾವು ಮಂಗಳ ಮೂಲಕ ಈ ಒಂದು ಮಾಲಿಕೆಯನ್ನು ಅವನಲ್ಲಿ ಸಮರ್ಪಣೆ ಮಾಡ್ಬೇಕಂತೇಳಿ ಪ್ರಾರ್ಥನೆ.
ಭಗವಂತ ನಿಮ್ಮೆಲ್ಲ ಈ ಸಾಧನೆಯನ್ನು ಮುಂದುವರಿಸಲಿ ಅಂತ ಹೇಳಿ ನಾನು ನಿತ್ಯವೂ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮತಾ ಅಖಿಲಂ ತಥಾಪಿ ಮತ್ಕುತಾ ಪೂಜಾ ತತ್ಪ್ರಸಾದೇನ ನಾನ್ಯತಾ ಅಂತ ಹೇಳಿದಂತೆ ನಾನು ನಿಮಿತ್ತ ಮಾತನಾಗಿದ್ದೀನಿ. ನಿಮ್ಮ ಇರುವಂತಹ ಆ ಅಭಿಲಾಷೆಯನ್ನು ಪರಮಾತ್ಮ ಅದನ್ನು ಗ್ರಹಿಸಿ ನನ್ನ ಮೂಲಕವಾಗಿ ಏನೋ ಇಷ್ಟು ಮಾತ್ರ ನನ್ನ ಕೈಲಾದಷ್ಟು ನನ್ನಿಂದ ಮಾಡಿಸಿದ್ದಾನೆ. ಇದಕ್ಕೆ ನಾನು ಪರಮಾತ್ಮನಿಗೆ ನಿತ್ಯವೂ ಋಣಿಯಾಗಿರ್ತೀನಿ. ನಿಮ್ಮೆಲ್ಲರಿಗೆ ಅಭಿನಂದನೆಗಳು, ಅಭಿವಂದನೆಗಳು. ದೇವರು ತಪ್ಪದಾಗಿ ನಿಮ್ಮ ಸಾಧನೆಯನ್ನು ಮುಂದುವರಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು. ಕಾಯನವಾತ ಮನಸ್ಸಿಂಜೇರುವ ಬುದ್ಧಾತ್ಮನಾವ ಅನುಸೃಸ್ವಭಾವಾತ್ ಕರೋಮಿ ಯಜ್ಜತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ನಾರಾಯಣ
ರಾಯರ ನಮ್ಮ ತಂದೆ ಹಾಗೂ ನಮ್ಮ ಮಾವಂದರಿಬ್ರು ಇಲ್ಲಿ ವಿಸಿಟ್ ಬಂದಿದ್ದಾರೆ. ಸೊ ಅವರಿಬ್ರು ಕೂಡ ತಮ್ಮ ಪ್ರವಚನ ಕೇಳಿ ತುಂಬಾ ಸಂತೋಷ ಪಟ್ಟಿದ್ದಾರೆ. ಸೊ ಅವರು ಕೂಡ ತಮಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದಾರೆ. ನಮ್ಮ ತಂದೆಯವರು ತಮ್ಮನ್ನು ಆದೋನಿಯಲ್ಲಿ ಭೇಟಿಯಾಗಿತ್ತು ರಘುಪ್ರೇಮ ತೀರ್ಥರ ಆರಾಧನಾ ಸಂದರ್ಭದಲ್ಲಿ. ಸೊ ಅವ್ರು ನನ್ಗೆ ಹೇಳ್ತಾ ಇದ್ರು ರಾಯರು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಬಗ್ಗೆ ಅವತ್ತೇ ಗೊತ್ತಿದ್ರೆ ಅವ್ರ ಪ್ರವಚನ ಅವತ್ತೇ ನಾನು ಅಲ್ಲಿ ಅರೇಂಜ್ ಮಾಡಿಸ್ತಾ ಇದ್ದೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರ ಕಡೆಯಿಂದ ತಮಗೆ ಅವರ ನಮಸ್ಕಾರಗಳನ್ನು ತಮಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಸೊ ಹಾಗೆ ಪ್ರತಿಯೊಬ್ಬರು ಯಾರು ಲೈನ್ ಅಲ್ಲಿ ಇದ್ದರೋ ಅವರು ರಾಯರಿಗೆ ನಮಸ್ಕಾರಗಳನ್ನು ತಿಳಿಸ್ಬಿಟ್ಟು ದೆನ್ ವಿಲ್ ಪ್ರಾಬ್ಲಿ ಬ್ರೇಕ್ ದ ಕ್ಲಾಸ್.
ನಮಸ್ಕಾರ ಕೇಶವರ ಅವರಿಗೆ, ನನ್ನ ಹೆಸರು ಬಾಲಕೃಷ್ಣ ಅಂತ. ತಮ್ಮ ಈ ಪ್ರವಚನ ಅದ್ಭುತವಾಗಿತ್ತು. ಭಗವಂತನ ಈ ತತ್ವ ಮತ್ತು ಅವನ ಬಗ್ಗೆ ಹೇಗೆ ತಿಳ್ಕೊಬೇಕು ಅನ್ನೋ ತಿಳಿಸ್ಕೊಟ್ಟಿದ್ದೀರಿ, ಬಹಳ ಧನ್ಯವಾದಗಳು. ಭಗವಂತ ಇದೇ ರೀತಿ ನಿಮಗೆ ಹಾಗೂ ನಮಗೂ ಭಗವಂತ ಇದೇ ರೀತಿ ಸಾಧನೆ ಮುಂದುವರಿಸಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಕೃಷ್ಣ ಅರ್ಪಣೆ.
ಹಲೋ
ಹಲೋ ನಮಸ್ಕಾರ.
ಅಲ್ಲ ಅದೇ ಇನ್ನು ಯಾರನ್ನ ಇದ್ದಾರೆ?
ನಮಸ್ಕಾರ ಕೇಶವರ ಅವರೇ, ನಾನು ರಾಜೇಶ್. ನಮ್ಗೆ ನೀವು ಮಾಡಿದ ಅನುಗ್ರಹ ಏನೋ ಈ ಮಾತಿನಲ್ಲಿ ನಾವು ಏನೋ ಹೇಳಕ್ಕಾಗಲ್ಲ. ಬಟ್ ಇಟ್ ಇಸ್ ಬಿನ್ ಅನ್ ಎಕ್ಸೆಪ್ಷನಲ್ ಡಿಸ್ಕೋರ್ಸ್ ಅಂಡ್ ಐ ರಿಯಲಿ ಎಂಜಾಯ್ಡ್ ಇಟ್. ಪರಮಾತ್ಮನಿಗೂ ತಂಗು ಮತ್ತು ನಿಮ್ಮ ನಿಮಿತ್ತ ನಾವು ನಿಮಗೂ ಆ ವಾಯ್ದೇವ್ರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ಯುವರ್ ಡಿಸ್ಕೋರ್ಸ್ ಆಸ್ ವೆಲ್ ಆಸ್ ಫಾರ್ ಯುವರ್ ಟೈಮ್. ನೀವು ನಾವು ಎದ್ದು ಕೂತುಕೊಂಡು ನಮಗೆಲ್ಲ ರಚನೆ ಮಾಡಿ ನಮ್ಮೆಲ್ಲ ಜ್ಞಾನವನ್ನು ಕೊಟ್ಟಿದ್ದೀರಾ, ಅದಕ್ಕೆ ಕಷ್ಟಾಂಗನ ಪ್ರಣಾಮಪೂರ್ವಕ ಪರಮಾತ್ಮನಿಗೆ ಕೃಷ್ಣಾರ್ಪಣ. ಐ ವಿಲ್ ಆಲ್ಸೋ ಲೈಕ್ ಟು ಥ್ಯಾಂಕ್ ಶ್ರೀ ಪ್ರಸನ್ನ ಕೃಷ್ಣ, ಹರೀಶ್ ವಾಸುದೇವ್ ಅಂಡ್ ಅದರ್ ಮೆಂಬರ್ಸ್ ಆಫ್ SVBM ಫಾರ್ ಆರ್ಗನೈಸಿಂಗ್ ದಿಸ್ ಫಾರಂ ಅಂಡ್ ಯುನೋ ಹೆಲ್ಪಿಂಗ್ ಅಸ್ ಆಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಡಿಫಿಕಲ್ಟ್ ಟಾಪಿಕ್. ಅಂಡ್ ಐ ಹೋಪ್ ಸಚ್ ಫಾರಂಸ್ ಕಂಟಿನ್ಯೂ. ಅಂಡ್ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಾ ಶ್ರೀ ಕೃಷ್ಣ ಅರ್ಪಣೆ.
ಬಹಳ ಸಂತೋಷ ಇದೆ ದೇವರು ಅಲ್ಲಿ ಎಲ್ಲರಿಗೂ. ನಮಸ್ಕಾರ ಕೇಶವರ ಅವರೇ, ನನ್ನ ಹೆಸರು ಹರೀಶ್. ಮೊದಲನೇದಾಗಿ ನಿಮ್ಗೆ ಅನಂತಾನಂತ ಧನ್ಯವಾದಗಳು. ರಾತ್ರಿ ನಿಮ್ಗಾಗ್ಲೇ ಇಲ್ಲಿ
ಮೂರು ಗಂಟೆ ಕಾಲ ಹೆಡ್ ಇದ್ದು ಆಲ್ಮೋಸ್ಟ್ ಎಲ್ಲಾ ಸೆಷನ್ಗಳು ಮಿಡ್ ನೈಟ್ ದಾಟಿ ಹೋಗಿದ್ರು, ಅದೇ ಉತ್ಸಾಹದಲ್ಲಿ ಪ್ರತಿ ಸೆಷನ್ ನಲ್ಲೂ ಎಲ್ಲಾ ಕ್ವೆಶನ್ಸ್ ಗೆ ಆನ್ಸರ್ ಕೊಟ್ಟಿದ್ದೀರಾ, ಮತ್ತೆ ಇಮೇಲ್ ಅಲ್ಲೂ ತುಂಬಾ ಡೀಟೇಲ್ಡ್ ಆಗಿ ಆನ್ಸರ್ಸ್ ಬರ್ತಾ ಇದೆ. ಇದೇ ತರ ನಮ್ಮ ನಿಮ್ಮ ಸಂಘ ಕಂಟಿನ್ಯೂ ಆಗಿ ಸಾಧನೆ ಮಾರ್ಗ ಮುಂದುವರಿಲಿ ಅನ್ನೋದೇ ಆಸೆ. ಮತ್ತೆ ಧನ್ಯವಾದಗಳು, ಸಾಷ್ಟಾಂಗ ಪ್ರಣಾಮಗಳು.
ದೇವ್ರು ಮಾಡಲಿ, ದೇವರು ಎಷ್ಟೆಷ್ಟು ಅಭಿಲಾಷೆ ಇದೆ ಅಷ್ಟೆಷ್ಟು ದೇವರು ಅವ್ರಿಗೆ ಅನುಕೂಲ ಮಾಡಿ ಕೊಡ್ತಾನೆ. ದೇವರು ಬಿಡೋದಿಲ್ಲ, ಯಾವತ್ತೂ ಕೈ ಬಿಡಿಯೋದಿಲ್ಲ ದೇವರು, ಅವ್ರು ತಪ್ಪದಾಗಿ ಅನುಗ್ರಹ ಮಾಡ್ತಾನೆ.
ನಮಸ್ಕಾರ ಕೇಶವರಾಜ್, ಮತ್ತೆ ನಾನು ಹೇಳಿದ ಒಂದು ಇಂಪಾರ್ಟೆಂಟ್ ವಿಷಯ ಅದೇ, ಶ್ರೀ ಹರೀಶ್ ಮತ್ತೆ ಶ್ರೀ ಪ್ರಸನ್ನ ಕೃಷ್ಣ ಅವ್ರಿಗೂ ಇದನ್ನ ಅರೇಂಜ್ ಮಾಡೋದಕ್ಕೆ, ಮತ್ತೆ ಇದೇ ರೀತಿ ಅವ್ರಿಗೂ ಇನ್ನು ಹೆಚ್ಚಿನ ಭಗವಂತನ ಕಡೆ ಸಾಧನೆ ನಡೀಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಇದಕ್ಕೆ ಅವ್ರಿಗೂ ಧನ್ಯವಾದ ಅಂತ ಹೇಳ್ತೀನಿ.
ಆಯ್ತು ರೀ, ಹಾಗಾದ್ರೆ ನಾವು ವಿಲ್ ಜಸ್ಟ್ ರಿಮೈನ್ ದೆನ್. ಸೊ ಮತ್ತೆ ಸಾಷ್ಟಾಂಗ ಪ್ರಣಾಮಗಳು. ಸೊ ಮತ್ತೆ ಭೇಟಿಯಾಗೋಣ ಮೇಲ್ ಮೂಲಕ ಹಾಗೂ ಮಾತ್ ಮೂಲಕ ಹಾಗೂ ಡೈರೆಕ್ಟ್ ಆಗಿ.
ಆಯ್ತು, ತಪ್ಪದಾಗಿ ಹಾಗೆ ಮಾಡೋಣ. ನಮಸ್ಕಾರ.
ನಮಸ್ಕಾರ.